ஹராய புரவைரிணே பவாய பவதே பூயாத் சிவாய சிரசா நமஹ. உமேஷாத்யா சுராவோஹம் மீடே சேதோபிமானினஹ. யூயம் சர்வே பிரபுருதா மனோமே மத்வபாவத். ஸ்ரீவத்ஸஹ கல்பவ்ருக்ஷஸ்து ஜயாரியஹ காவபுஸ்ருதஹ சிந்தாமணிஸ்து வியாசாரியஹ முனித்ரயமுதாஹ்ருதம். வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மி. ஸ்ரீ குருப்போ நம. ஹரி தர்மக்ஷேத்ரே குருக்ஷேத்ரே சமவேதாயுயுத்ஸவஹ மாமதா பாண்டவாஹ சைவ கிமபுர்வத சஞ்சய. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குரும் ஸ்யாந் கீதார்த்தம் வச்சாபி லேசதஹ. குணகண நிலையம் பதிம் ரமாயாஹ ஜகதக தஹனஞ்ச வாசவீ சூனும் முனிகுல திலகஞ்ச பூர்ணபோதம் குருமதி பரமம் குருஞ்ச மே வந்தே. லக்ஷ்மீ நாராயணம் நத்வா பூர்ணபோதாதிகான் குரூன் குர்மஸ்ரீ கிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரம பவித்ரவாத பகவத்கீதை ಅರ್ಥ ಮಾಡಿಕೊಂಡ್ರೆ ಎಷ್ಟು ಉದ್ಧಾರಕ್ಕೆ ಕಾರಣನೋ, ಬರೀ ಅದನ್ನು ಶ್ರವಣ ಮಾಡೋದ್ರಿಂದನೇ ಎಷ್ಟು ಸಿದ್ಧಿ ಪಡಿಬಹುದು ಅನ್ನೋದಕ್ಕೆ ಪ್ರತಿಯೊಂದು ಅಧ್ಯಾಯಕ್ಕೂ ಸಹ ಪದ್ಮಪುರಾಣದಲ್ಲಿ ಶ್ರೀ ವೇದವ್ಯಾಸ ದೇವರು ಅನೇಕ ಬಗೆಯ ಉಪಾಖ್ಯಾನಗಳನ್ನು ಹೇಳ್ತಾ ಅದರ ಹಿರಿಮೆಯನ್ನು ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ನಿನ್ನೆಯ ದಿವಸ 14ನೇ ಅಧ್ಯಾಯದ ಪ್ರಸಂಗದಲ್ಲಿ ಆ ನಾಯಿ ಮತ್ತು ಮೊಲ ಹಿಂದಿನ ಜನ್ಮದ ಅಗಾಧವಾದ ವೈರದಿಂದ ಕೂಡಿದ್ದು, ಇಲ್ಲಿ ತಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಂಡು ಸದ್ಗತಿ ಹೋಗತಕ್ಕಂಥ ಯೋಗವು ಮನಃಶುದ್ಧಿಗೆ ಉದ್ಧಾರಕ್ಕೆ ಅತ್ಯಂತ ಹೆಚ್ಚಿನ ಅವಕಾಶವನ್ನು ನಾವು ಪಡೆದವು. ಅದಕ್ಕೆ ಕಾರಣ ವತ್ಸ ಅಂತಕ್ಕಂಥ ಮುನಿ ಪ್ರತಿನಿತ್ಯದಲ್ಲೂ ಸಹ ತಾನು ಭಗವದ್ಗೀತೆ 14ನೇ ಅಧ್ಯಾಯವನ್ನು ತಪ್ಪದೆ ಅನೇಕ ಬಾರಿ ಪಾರಾಯಣ ಮಾಡ್ತಕ್ಕಂಥ ಅಭ್ಯಾಸ ಇಟ್ಟಿದ್ದ. ಅದರ ಫಲದಿಂದ ಬಂದ ಸಿದ್ಧಿಯಾಗಿತ್ತು. ಆತನಿಗೆ ಸಿದ್ಧಿ ಬಂದು ಆತನ ಶಿಷ್ಯರು ಆತನ ಪಾದವನ್ನು ತೊಡೆದು ಆ ನೀರು ಹರಿದು ಮಣ್ಣಲ್ಲಿ ಸೇರಿ ಕೆಸರಾಗಿತ್ತು. ಆ ಕೆಸರಲ್ಲಿ ಬಿದ್ದಿದ್ದೆ ಕಿವರಿ ಸದ್ಗತಿಯಾಯಿತು. ಎಷ್ಟರ ಮಟ್ಟಿಗೆ ಅದರ ಪರಿಣಾಮ ಇದೆ ಯೋಚನೆ ಮಾಡಬೇಕು. ನೋಡೋದಕ್ಕೆ ಸಾಮಾನ್ಯವಾಗಿ ನೇರವಾದ ಪರಿಣಾಮ ಬೀರೋದೇ ಕಷ್ಟ, ಅಂಥದ್ದು ಅವರು ಸಂಪರ್ಕ ಪಡೆದ ಕಷ್ಟ ಮಹತ್ವ ಬಂತು. ಇದೇ ರೀತಿ ಯೋಚನೆ ಮಾಡಿದರೆ ನಿನ್ನೆ ಹೇಳಿದಂತೆ ರಾಯರ ಪಾದೋದಕ ಮೃತ್ತಿಕೆ, ಗುರುಗಳ ಪಾದೋದಕ ಮೃತ್ತಿಕೆಗಳಿಗೆ ಇಷ್ಟು ಮಹತ್ವ ಇರೋದನ್ನು ನಾವೆಲ್ಲ ಶಾಸ್ತ್ರದಲ್ಲಿ ಕೇಳಿರುತ್ತೆ. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲೇನೆ ಒಬ್ಬ ಶಿಷ್ಯ ಅವರನ್ನು ಕೇಳಿದ, ಆ ಶ್ರದ್ಧೆಯಿಂದ ಸೇವೆ ಮಾಡಿಕೊಂಡಿದ್ದ, ತುಂಬ ಬಡವ, ಅದು ಮದುವೆ ಆಗತಕ್ಕಂಥ ಅಪೇಕ್ಷೆ ಇತ್ತು. ರಾಯರನ್ನು ಬೇಡಿಕೊಂಡ ಒಂದು ಸಲ, ಗುರುಗಳಿಗೆ ಅನುಗ್ರಹ ಮಾಡಬೇಕು, ನಾನು ಮದುವೆಯಾಗಿ ಕೊಂಡ್ಕೊಂಡಿದ್ದೇನೆ, ಸ್ವಲ್ಪ ಅನುಗ್ರಹ ಇಕ್ಕೆ ಅಂತ ಕೈ ಜಾಕಿದ. ಬಡವ, ಇಲ್ಲ ಹಣಕಾಸು ಕೊಡ್ತಾರೆ ಅಂತ ಕೈ ಜಾಕಿದ. ರಾಯರ ಸಮಯದಲ್ಲಿ ಮೃತ್ತಿಕಾಶಿ ಚಿಕ್ಕ ತಂಡೆ ಮಣ್ಣು ಇಟ್ಕೊಂಡಿರೋದಷ್ಟೇ. ಏನ್ ಮಾಡಿದ್ರು, ಆಮೇಲೆ ಬಾ ಕೊಡ್ತೀನಿ, ಅದೆಲ್ಲ ಜ್ಞಾನಗಳ ಪದ್ಧತಿ ಅಲ್ಲ, ಇರೋದನ್ನೇ ಕೊಟ್ರು, ಆಯ್ತು ಇದನ್ನೇ ತಗೋ ಅಂತೇಳಿ, ತಗೋ ನೀನು ಮದುವೆ ಆಗತ್ತೆ ಅಂತೇಳಿ. ಉಳಿಸಿದ್ರೆ ಐದು ಬಿಸಾಕ್ಬಿಟ್ಟು ಏನು ಮಣ್ಣು ಕೊಡ್ತೀರಾ, ನನಗೆ ದೊಡ್ಡ ಗಲಾಟೆ ಮಾಡ್ಬಿಡೋದಾಗಿ, ಇದು ಸೇವೆ ಮಾಡಿದ್ದೇನೆ ಹಾಗೆ ಹೀಗೆ ತನ್ನೋದಾಗಿದೆ, ಅದು ಹೊರಗಡೆ ತಗೊಂಡು ಗಲಾಟೆ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ಗುರುಭಕ್ತಿ ಅಂದ್ರೆ ಗುರುಗಳು ಏನು ಕೊಟ್ಟರು ಕೂಡ ಅದರಲ್ಲಿ ಸಿದ್ಧಿ ಇರುತ್ತೆ ಅನ್ನೋ ಜ್ಞಾನ ಇರಬೇಕು. ಮತ್ತು ವೈದ್ಯ ಕೊಟ್ಟರು ಕಣ್ಣು ಮುಚ್ಚಿ ತಗೋತಾನೆ ಇಲ್ವೋ, ಅದೇನೇ ಕೊಟ್ಟರು ಎಷ್ಟು ಕಹಿ ಇದ್ರು ಕೂಡ ತಗೊಳ್ತಾರೆ, ಕಾರಣ ಏನೋ ರೋಗ ವಾಸಿ ಮಾಡುತ್ತೆ. ಅವರು ಅದರಲ್ಲಿ ತಿಳುವಳಿಕೆ ಅವರಿಗಿದೆ, ನಮಗಿಲ್ಲ. ಇದು ಜ್ಞಾನ ಇರುತ್ತೆ. ತಿಳುವಳಿಕೆ ಕೊಡೋರಿಗಿದೆ ಅನ್ನೋ ವಿಶ್ವಾಸ ನಮಗಿದ್ರೆ ಅವ್ರು ಏನು ಕೊಟ್ಟರು ತಗೊಳ್ತಾರೆ. ತಗೊಂಡ, ಕಟ್ಟಿ ಗೊತ್ತೊಂಡ, ತನ್ನ ಇದರಲ್ಲಿ ಕಟ್ಟಿಕೊಂಡ ಉತ್ತರಿಗದಲ್ಲಿ ಹೊರಟೆ ಬಿಟ್ಟ ಮದುವೆಯಾಗಬೇಕು. ಅಲ್ಲಿ ಹೊರಟ್ರೆ ತಾಯಿ ಈ ದಿವಸ ನಡೆದ, ರಾತ್ರಿ ತುಂಬ ಆಯಾಸ ಆಯಿತು, ಒಂದು ಕಡೆ ಮನೆಯಲ್ಲಕ್ಕೆ ಅಂತ ಯೋಚನೆ ಮಾಡ್ದ. ಬಟ್ ತುಂಬ ಹೊತ್ತಾಗಿತ್ತು, ಯಾರನ್ನು ಎಬಿಸಿ ಏನು ಮಾಡೋದು ಅಂತ ಒಂದು ದೊಡ್ಡ ಮನೆ ಕಾಣಿತ್ತು. ಮನೆಯವರು ಎಬಿಸೋದೇನು ಅಂತ ಹೇಳಿಬಿಟ್ಟು ಹಾಗೆ ಹೊತ್ತಲ ತಲೆ ಎತ್ತಿ ಬರ್ಕೊಂಡ್ಬಿಟ್ಟ. ಹಾಗೆ ಯಾವುದೋ ಒಂದು ಡಿಸಿಪ್ಲಿನ್ ಮತ್ತೆ ಮಧ್ಯರಾತ್ರಿ ಡಿಸ್ಟರ್ಬ್ ಮಾಡೋದು ಬೇಡ ಅವರಿಗೆ ಅಂತ ಹೇಳಿ ಹೊಸಲಿ ತಲೆ ಎತ್ತ ಮಲ್ಕೊಂಡ್ರು. ಬೆಳಗಾಯ್ತು, ಯಜಮಾನರು ಬಂದ್ರು, ನೋಡಿದ್ರು ಡಾಕ್ಟರ್ ನಮಸ್ಕಾರ ಆಗ್ಬಿಟ್ರಿ. ಇವನು ಎಂಥ ಪುಣ್ಯಾತ್ಮ, ನೀನು ನಿಮ್ಮಿಂದ ನಮ್ಮ ಮನೆ ಬಿಡಿತು ಅಂತ ಹೇಳಿದ್ರು. ಇವನು ಇವನಿಗೆ ಆಶ್ಚರ್ಯ, ನೀನು ಮಲಗಿದ್ದಾರಷ್ಟೇ, ಇನ್ನೇನು ಇಲ್ಲೇ ಇಲ್ಲ. ಏನಾಯ್ತು ಅಂತ ಕೇಳಿದ. ಏನೂ ಇಲ್ಲ, ನನ್ನ ಮಗಳು ಗರ್ಭಿಣಿ, ಅವಳು ಪ್ರತಿ ಹೆರಿಗೆ ಕಾಲಕ್ಕೂ ಅವಳು ಹುಟ್ಟುತ್ತಿರ್ಲಕ್ಕೆ ಮಗು ಸತ್ತು ಹೋಗ್ತಾ ಇತ್ತು, ಒಂದು ಪಿಶಾಚಿ ಬಂದು ಕೊಂಡಾಡ್ತಾ ಇತ್ತು ಬ್ರಹ್ಮರಾಕ್ಷಸ. ಇವತ್ತು ಅವಳಿಗೆ ಹೆರಿಗೆ ದಿವಸ ಇತ್ತು, ಕಥಾ ಪ್ರಕಾರ ಹೆತ್ತು ಮಗು ಸಾಯ್ತೆ ಅಂತ ತಿಳ್ಕೊಂಡ್ರಿ. ಇವತ್ತು ಸಾಯಲೇ ಇಲ್ಲ ಮಗು, ಇಷ್ಟು ದಿವಸದಲ್ಲಿ ಬದಲೇ ಸತ್ತೆ ಹುಡ್ಕೊಂಡಿರೋದು. ಆ ಯೋಚನೆ ಮಾಡಿ ನೋಡಿದ್ರೆ ಏನು ಕಾರಣ, ಹುಡುಗನ ಸರಿಯಾಗಿತ್ತು. ಭಾವತೆ ನೋಡಿದ್ರೆ ನೀವು ಮರಗಿದ್ರಿ, ನಿಮ್ಮಲ್ಲಿ ಅವನ ಶಕ್ತಿ ಇರಬೇಕು, ಅದಕ್ಕೆ ಪಿಶಾಚಿ ಒಳಗೆ ಬರಲಿಲ್ಲ ಅಂತ ಹೇಳಿದ್ರೆ. ಪಿಶಾಚಿ ಒಳಗೆ ಬರಲಿಲ್ಲ ಇದು ಅರ್ಥ ಮಾಡ್ಕೊಂಡ್ರೆ, ತಲೆಬಾಗಲಿಂದ ಮೂಲಕ ದೈತ್ಯ ಶಕ್ತಿ ಒಳಗೆ ಬರೋದು ಯಾವಾಗ, ಅಲ್ಲಿ ಮನೆಯೊಳಗೆ ಅಂತ ಕೆಟ್ಟ ವಾತಾವರಣ ಇದ್ರೆ ಬರೋದು. ಒಳ್ಳೆಯ ವಾತಾವರಣ ಇದ್ರೆ ದುಷ್ಟ ಶಕ್ತಿಗಳು ಬರ್ಲಕ್ಕೆ ಆಗೋದಿಲ್ಲ. ನಾವು ನಿತ್ಯ ಹೇಳ್ತೇವೆ ದೇವ್ರ ಪೂಜೆ ಕಾಲಕ್ಕೆ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷತಾಂ ಕುರು ಘಂಟಾರವಂ ತತ್ರ ದೇವತಾ ವಾಣಾನಾಚಾರ. ಮನೆಯಲ್ಲಿ ಗಂಟೆ ಬಾಕಿ ಶಬ್ದ ಕೇಳಿದ್ರೇನೆ ಒಡ ಪಿಶಾಚಿಗಳು ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಅದು ಶಕ್ತಿ, ಅದಕ್ಕೆ ಮಂಗಳ ವಾದ್ಯಗಳು ಅಂತದಕ್ಕೆ ಅಂತ ಮಂಗಳ ವಾದ್ಯಗಳು ಹಾಗಾಗಿ ಅದು ಕೆಟ್ಟಲು ಬರೋದಿಲ್ಲ. ನಮ್ಗೆ ಇದು ಅರ್ಥ ಆಗೋದಿಲ್ಲ. ಪೊಲೀಸ್ ವಿಜಿಲ್ ಮಾಡಿದ ತಕ್ಷಣ ಕಾಡ್ರೆ ಓಡೋಗ್ಬಿಡ್ತಾರೆ, ನೆನಪಿಡ್ಬೋದು. ಆ ಸೌಂಡ್ ಕೇಳಿದ ತಕ್ಷಣ ಓಡೋಗ್ತಾರೆ, ಇದು ಅರ್ಥ ಆಗುತ್ತೆ. ಅಂದ್ರೆ ಈ ಪೊಲೀಸ್ ವಿಜಿಲ್ಗೆ ಶಕ್ತಿ ಇದ್ರೆ ಗಂಟಾರ ಅದಕ್ಕೆ ಶಕ್ತಿ ಇರಬೇಕು. ಅದಕ್ಕೇನೆ ಆಗಮಾರ್ಥಂತು ದೇವಾನ, ನಮ್ಮ ನಿತ್ಯ ಜೀವನದಲ್ಲಿ ಆಸುರಿ ಶಕ್ತಿಗಳ ಪ್ರಭಾವ ಒಡಗಾಗದಂತೆ ಬದುಕಲಿಕ್ಕೆ ಶಾಸ್ತ್ರ ಅತ್ಯಂತ ಸುಲಭದ ಮಾರ್ಗವನ್ನು ಇಟ್ಟೆ. ಗಂಟೆ ತರಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ, ಬಹಳ ಸುಲಭ. ಇಷ್ಟಾದರೂ ಎಷ್ಟೋ ಬೆಳೆ ಗಂಟೆನೇ ಇರೋದಿಲ್ಲ, ಇದ್ರೆ ಕತ್ತರೆ ಮಾಡೋದಿಲ್ಲ, ಒಡೆದೋಗ್ಬಿಟ್ಟಿರುತ್ತೆ ಯಾವ್ದೋ ಕಾಲದ ಗಂಟೆಗಳು, ಪಾಪ ಒಡೆದೋಗಿರೋದು. ಈ ಬೇರೆ ಬೆಲೆ ಮಾತು ಸ್ಕೂಟರ್ ಬೇರೆ ಕಾರ್ಡ್ ಬೇರೆ ಇಟ್ಕೊಂಡಿರ್ತಾರಂತೆ. ಅಂದ್ರೆ ಮನೆ ಒಳಗೆ ಮನುಷ್ಯ ಬದುಕಬೇಕಾದ್ರೆ ಎಷ್ಟು ಭದ್ರತೆ ಹೊಂದಬೇಕು, ಆ ಭದ್ರತೆಗೆ ದೇವರು ಎಷ್ಟು ಕಡಿಮೆ ಖರ್ಚು ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮನಸ್ಸು ಮುಖ್ಯ, ಮನಸ್ಸು ಸರಿ ಇದ್ರೆ ಆಧ್ಯಾತ್ಮಿಕ ಸಾಧನೆ ಬಹಳ ಸುಲಭ. ಮನಸ್ಸು ಸರಿ ಇಲ್ಲದೆ ಹೋದ್ರೆ ಆಧ್ಯಾತ್ಮಿಕ ಸಾಧನೆ ಮಾಡಕ್ಕೆ ಆಗೋದೇ ಇಲ್ಲ. ಲೌಕಿಕ ಸಾಧನೆಗೆ ಇರೋ ಉಪಾಯನೇ ಬೇರೆ, ಆಧ್ಯಾತ್ಮಿಕ ಸಾಧನೆಗೆ ಇರೋ ಮಾರ್ಗನೇ ಬೇರೆ. ಅದಕ್ಕೆ ಭಗವಂತ ಗೀತೆಯಲ್ಲಿ ಒತ್ತಿ ಹೇಳ್ತಾರೆ, ಉದ್ಧರೇರ್ ಆತ್ಮಾನಾತ್ಮಾನ ಆತ್ಮಾನಮವ ಸಾಧಯೇ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಮನಸ್ಸು ಸರಿ ಇದ್ರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ತತ್ವವನ್ನ ಭಗವದ್ಗೀತೆ ಎಷ್ಟು ಒತ್ತಿ ಹೇಳಿದೆ. ಇವತ್ತಿನ ಕಾಲ ಮನಸ್ಸು ಕೆಡತಕ್ಕಂಥ ಕಾಲ ಇದೆ, ಆಶ್ಚರ್ಯ ಅದು. ಆಗ ನೋಡಿದ, ನಂದೇನು ಸಿದ್ಧಿ ಅಲ್ಲ ಇದು, ನಮ್ಮ ಗುರುಗಳು ಅಂತ ಹೇಳಿದ. ಏನು ಅಂತ ಕೇಳಿದ್ರೆ ಅವಾಗ ಅರ್ಥ ಆಯ್ತು, ಪಿಶಾಚಿ ಒಳಗೊಳಕ್ಕೆ ಯಾತಕ್ಕಾಗಲಿಲ್ಲ ಅಂದ್ರೆ ರಾಯರು ಕೊಟ್ಟ ಮೃತ್ಯಕ್ಕೆ ಇಟ್ಕೊಂಡಿದ್ದಾರಲ್ಲ ಅಂತ ಯಾತಕ್ಕೆ ಆಗ್ತಾ ಇಲ್ಲ. ಪಿಶಾಚಿ ಯಾತಕ್ಕೆ ಈ ನಮ್ಗೆ ಅರ್ಥ ಆಗುತ್ತೆ, ಯಾಕೆ ಅವ್ರ ಸಿದ್ಧಿಯ ಸಿದ್ಧಿ ಇದ್ದವರಿಗೆ ಆಸುರಿ ಶಕ್ತಿಗಳನ್ನು ಮೆಟ್ಟಿ ನಿಲ್ಲಿಸ್ತಕ್ಕಂಥ ಸಾಮರ್ಥ್ಯ ಇರುತ್ತೆ, ಒಳಗೊಳಕ್ಕೆ ಆಗ್ಲಿಲ್ಲ ಅದು. ಹಾಗೆ ವಾಪಸ್ ಹೋಯ್ತು, ಭಾರಿ ಯೋಚನೆ ಮಾಡಿದ್ರು, ಭಾರಿ ಖುಷಿಯಾಯ್ತು ಅವರಿಗೆ. ನಿಮ್ಮ ಗುರು ಎಂಥ ಗುರುಗಳು, ಎಂಥ ಶಿಷ್ಯ ನೀನೀಗ, ನಮ್ಮನೆ ನಿಮ್ಮಿಂದ ಉಳಿದಿದೆ, ಯಾತಕ್ಕೆ ಹೊರಟಿದ್ದೆ ಏನು ಅಂತ ವಿಷಯ ಕೇಳಿ. ಈಗ ನಾನು ಭಾರಿ ಬಡವ, ಮದುವೆ ಆಗೋ ಯೋಚನೆಯಿಂದ ಹೊರಟಿದ್ದೆ, ಗುರುಗಳು ಮೃತ್ಯಿಗೆ ಗೊತ್ತೋ ತಗೊಂಡು ಹೊರಟಿದ್ದೆ, ಮುಂದೆ ಹೊಡ್ತಾನೆ ಮದುವೆ ಬಗ್ಗೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿದ. ಅವ್ನು ದೊಡ್ಡ ಜಮೀನ್ದಾರ ಅವನಿದ್ರೆ ಅವನು ಹೇಳಿದ, ಏನು ಯೋಚನೆ ಮಾಡಬೇಡ, ನಾನು ಇನ್ನೊಬ್ಬ ಮಾಡಿದ್ದಾಳೆ ಅವ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ. ಮದುವೆ ಮಾಡಿಬಿಟ್ಟ ವೈಭವ ಮದುವೆ ಇತ್ತು, ಯಾವುದೋ ಒಂದು ಹೆಣ್ಣು ಸಿಕ್ಕರೆ ಸಾಕಾಗಿತ್ತು ಅವನಿಗೆ. ಜಮೀನ್ದಾರನ ಮಗಳು ಅಂದ್ರೆ ಅವನಿಗೆ ಮದುವೆ ಆಯಿತು, ಶ್ರೀಮಂತಿಗೆ ಬಂದು ಬರೀ ಒಂದು ಮುಷ್ಟಿ ಮಣ್ಣೇನಿಂದ, ಅದು ಕೂಡ ಮಣ್ಣು ಅಂತೇಳಿ ಎಕರೆಗಟ್ಟೆ ಮಣ್ಣೇನಲ್ಲ, ಅದು ಬರೀ ಇಷ್ಟು ಮಣ್ಣದು. ಹಾಗೆ ಹೇಳ್ತಾರೆ ಇದನ್ನ ಭಾಗವತದಲ್ಲಿ ಬಂದಿರೋ ಮಾತುಗಳು. ನಿನ್ನ ಮಹತ್ಪಾದ ರಜೋಭಿಷೇಕ, ದೊಡ್ಡವರ ಪಾದ ಧೂಳಿ ಅಂದ್ರೆ ಅದು ನಮ್ಮ ಈ ಮಣ್ಣಿನಲ್ಲಿ ಅನ್ನ ಬೆಳೆದ್ರೆ ದೊಡ್ಡವರ ಪಾದ ಧೂಳಿಯಲ್ಲಿ ಜ್ಞಾನ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅನ್ನಕ್ಕೆ ಈ ಮಣ್ಣು, ಜ್ಞಾನಕ್ಕೆ ಗುರುಗಳ ಪಾದದ ಮಣ್ಣು ಅಂತ ಕರೀತಾರೆ. ಅದೆಲ್ಲ ಅರ್ಥ ಮಾಡ್ಕೊಂಡವರಿಗೆ ಈ ಭಗವದ್ಗೀತೆಯ ನಿನ್ನೆ ಹೇಳಿದ ಕಥೆ ಆಶ್ಚರ್ಯ ಅನ್ಸೋದೇ ಇಲ್ಲ. ರಾಯರ ಮಹಿಮೆಗಳು, ದೊಡ್ಡವರ ಮಹಿಮೆಗಳು ಇದನ್ನ ಸಹಿಸಿರಿ. ಯಾರ ಮನೆಗೆ ಹಾಕಿದ್ರು ಬರ್ಬೇಕಿದ್ರು, ಕನೆಕ್ಷನ್ ಸರಿ ಇತ್ತು ಅಂದ್ರೆ ಬೆಳಕು ಬರಲೇಬೇಕು, ಅದು ಸೈನ್ಸ್ ಅದು. ಈ ರೀತಿ ಗೀತೆಯನ್ನ ತಿಳಿದ್ರೆ ಸಿದ್ಧಿ ಬರಲೇಬೇಕು, ಅದು ಶಾಸ್ತ್ರ. ನಾವೊಬ್ಬರಿಗೆ ಮಾಡಕ್ ಬರುತ್ತೆ ಅಂದ್ರೆ ಅದು ಮ್ಯಾಜಿಕ್ ಅಷ್ಟೇ, ಇನ್ನೊಬ್ರಿಗೆ ಬರೋದಿಲ್ಲ. ಅದು ಮ್ಯಾಜಿಕ್ ಬೇರೆ, ಸೈನ್ಸ್ ಬೇರೆ, ಫಿಲಾಸಫಿ ಬೇರೆ, ಮೂರು ಸ್ಟೇಜ್ ನೋಡ್ಬೇಕು. ಮ್ಯಾಜಿಕ್ ಅದು ಸುಳ್ಳು, ನೋಡೋರಿಗೆ ಏನೋ ಕಂಡ ಕಾಣಿಸುತ್ತೆ. ಸೈನ್ಸ್ ಸತ್ಯ, ಆದರೆ ಅದು ಭೌತಿಕ ಪ್ರಪಂಚಕ್ಕೆ ಲಿಮಿಟೆಡ್, ಇನ್ನು ಮುಂದೆ ಹೋಗೋದಿಲ್ಲ. ಫಿಲಾಸಫಿ ಅಂದ್ರೆ ಸ್ಪಿರಿಚುಯಲ್ ಫೀಲ್ಡ್ ಅಲ್ಲಿ ಹೋಗುತ್ತೆ. ಈ ಸೈನ್ಸ್ ಪೂರ್ಣ ಅಲ್ಲ, ಶಾಸ್ತ್ರದ್ದು ಪರಿಪೂರ್ಣ. ಆದ್ರಿಂದಾನೆ ಸೈನ್ಸ್ಗಿಂತ ಭಾರಿ ದೊಡ್ಡದು ಅಂದ್ರೆ ಫಿಲಾಸಫಿ. ಸೈನ್ಸಿನ ಪ್ರಯೋಗ ಮಾಡಬೇಕಾದ್ರೆ ತುಂಬಾ ಖರ್ಚಾಗುತ್ತೆ ನನಗೆ, ಆದ್ರೆ ಶಾಸ್ತ್ರದ ಪ್ರಯೋಗ ಆಗಲ್ಲ. ಒಳ್ಳೆ ಸಿದ್ಧಿ ಬೇಕಾಗಿ ಒಳ್ಳೆ ಸಿದ್ಧಿ, ಮನಸ್ಸನ್ನು ಕೇಂದ್ರೀಕರಿಸತಕ್ಕಂತ ಸಾಮರ್ಥ್ಯ, ಜ್ಞಾನ, ಶಾಸ್ತ್ರಗ್ರಂಥಗಳ ಒಂದು ಅಪಾರವಾದ ಪರಿಜ್ಞಾನ ಅದೆಲ್ಲ ಇತ್ತು ಅಂದ್ರೆ ಅತಿ ಶ್ರೇಷ್ಠ ರೀತಿಯಲ್ಲಿ ಮಾಡಲಿಕ್ಕೆ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರು ಕೂಡ ಇಂಥ ಕೆಲಸ ಮಾಡಿದ್ದಾರೆ. ಆ ಶಿಷ್ಯರಿಗೆ ಕೇವಲ ಮಣ್ಣಿನಿಂದ ಮದುವೆ ಮಾಡ್ತಿರೋದು ಅರ್ಥ ಮಾಡ್ಕೊಂಡವರಿಗೆ ಮತ್ತು ಚಿನ್ನದಿಂದ ಆಗೋದಿರೋ ಕೆಲಸನ ಮಣ್ಣಿಂದ ಮಾಡ್ತಕ್ಕಂತ ಸಿದ್ಧಿ ಜ್ಞಾನಿಗಳಿಗಿದೆ. ಅದಕ್ಕೆ ಭಗವದ್ಗೀತೆಯ ಈ ಕಥೆ ಹೇಳಿತು. ಆ ಗುರುಗಳ ಪಾದೋದಕದಿಂದ ಉಂಟಾದ ಕೆಸರಲ್ಲಿ ಬಿದ್ದಿದ್ದಕ್ಕೆ ಆ ಮೊಳಕ್ಕೂ ಸದ್ಗತಿ, ಆನೆಗೂ ಆ ಒಂದು ನಾಯಿಗೂ ಸದ್ಗತಿ. ಅವೇನು ಒಳ್ಳೆ ಪದಾರ್ಥಗಳಾಗಿರಲಿಲ್ಲ, ಕೆಟ್ಟ ಪಾಪ ಮಾಡಿದವರು. ಜೀವನ ಸ್ವರೂಪ ಯೋಗ್ಯತೆ ಒಳ್ಳೆಯದು, ತುಂಬಾ ಪಾಪ ಮಾಡಿದ್ದವರು. ಅವರನ್ನೇ ಉತ್ತರಿಸುವ ಶಕ್ತಿ ಇದೆ ಅಂದ ಮೇಲೆ ನಾವು ಭಗವದ್ಗೀತೆಯನ್ನು ತಿಳಿಯೋದರಿಂದ ಎಲ್ಲಾ ಪಾಪಗಳನ್ನು ಕಳ್ಕೊಳ್ಳೋದು ಪಾರ್ಟಿ, ಎಲ್ಲ ಪುಣ್ಯ ಸಂಪಾದನೆ ಮಾಡೋದು ಪಾರ್ಟಿ. ಅದಕ್ಕೆ ಪಾಪ ನಾಶ, ಪುಣ್ಯ ಪ್ರಾಪ್ತಿ ಅಂತ ಸಿದ್ಧಿ ಕೊಡ್ತಕ್ಕಂಥ ಗ್ರಂಥ ಇದು ಅಂತ ತಿಳಿಸಿದರು. ಅದಕ್ಕೆ ಕಾರಣ ದೇಹದೊಳಗಿರ್ತಕ್ಕಂಥ ಗುಣಗಳು ಸತ್ವಂ ರಜಃ ತಮೈತಿ ಗುಣಾಹ ಪ್ರಕೃತಿ ಸಂಭವಾಹ. ಸತ್ವಗುಣ, ರಜೋಗುಣ, ತಮೋಗುಣ ಅಂತಕ್ಕಂಥ ಮೂರು ಗುಣಗಳು ಪ್ರತಿಯೊಬ್ಬರ ದೇಹದಲ್ಲಿ ಬರೀ ದೇಹದಲ್ಲಿ ಆತಕ್ಕೆ ಜಗತ್ತಿನಲ್ಲಿ ಮೂರು ಗುಣ ಇಲ್ಲದೆ ಇರತಕ್ಕಂಥ ಜಾಗನೇ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಇದೆ ಅಂತ ಭಗವಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಒಂದೇ ಒಂದು ವಸ್ತುವು ಕೂಡ ಈ ಗುಣತ್ರಯದ ಒಂದು ಪರಿಣಾಮಕ್ಕೆ ಒಳಗಾಗದೇ ಇರೋ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನ ಅದನ್ನ ಅರ್ಥ ಮಾಡಿಕೊಂಡವರಿಗೆ ಹೇಗೆ ಬದುಕಬೇಕು ಅಂತ ಗೊತ್ತಾಗ. ಸತ್ವಗುಣದಿಂದ ಸಾತ್ವಿಕ ಪ್ರವೃತ್ತಿ ಅಂದ್ರೆ ಒಂದೇ ಜ್ಞಾನ, ಮುಖ್ಯವಾಗಿ ಜ್ಞಾನವಾಗೋದು. ತತ್ರ ಸತ್ವಂ ನಿರ್ಮಲತ್ವ ಪ್ರಕಾಶಕಂ ಅನಾಮಯಂ. ಆಮೇಲೆ ಈ ರಜಗುಣ ಅಂತಕ್ಕಂಥದ್ದು ಕರ್ಮಾಚರಣೆ ಪ್ರಚೋದನೆ ಮಾಡತಕ್ಕಂಥ. ಇನ್ನು ತಮೋಗುಣ ಅಂತಕ್ಕಂಥದ್ದು ನಿದ್ರಾ ಆಲಸ್ಯ ಪ್ರಮಾದೋತ್ಸವ. ನಿದ್ರೆಗೆ ಕಾರಣ, ತಪ್ಪಿಗೆ ಕಾರಣ, ಆಲಸ್ಯಕ್ಕೆ ಕಾರಣ ತಮೋಗುಣದ ದುಷ್ಪರಿಣಾಮ. ಅದರಿಂದ ಯಾವ ಕಾಲಕ್ಕೂ ಕೂಡ ಸತ್ವಗುಣ ಜಾಸ್ತಿ ಆಗಿ ಮನುಷ್ಯ ಬದುಕಬೇಕೆ ಹೊರತು ಬೇರೆ ಗುಣ ಅವಕಾಶ ಕೊಡಬಾರ್ದು. ಕೊಡಬಾರ್ದು ನಮ್ಮ ಕೈಯಲ್ಲಿದೆ ಅಂದ್ರೆ ಅದಕ್ಕೆ ಸಾತ್ವಿಕ ಆಹಾರ ಅಂತ ಅದಕ್ಕೆ ಹೇಳಿ. ಬರೀ ಆಹಾರ ತಿಂದ್ರೆ ಪಶುಗಳು ತಿನ್ನತ್ತೇನೋ ದೊಡ್ಡದಲ್ಲ. ಆರು ಸ್ಥಿತಿ ಅನ್ನೋದು ಮನುಷ್ಯನಿಗೆ ಕೊಟ್ಟಿರೋ ಬುದ್ಧಿಯ ಫಲ ಅದು. ದೇವರು ಬುದ್ಧಿ ಯಾಕೆ ಕೊಟ್ಟಿದ್ದಾರೆ? ವಿವೇಚನೆ ಮಾಡಕ್ಕೆ ಬರುತ್ತೆ. ಇದು ತಿನ್ನೋದು ಯಾವುದು, ತಿನ್ನದೆ ಇರೋದು ಯಾವುದು ಅಂತ ಯೋಚನೆ ಮಾಡಿ ತಿನ್ನಬೇಕಾದ ಪದಾರ್ಥನೇ. ಇವತ್ತು ವೈದ್ಯ ಪ್ರಿಸ್ಕ್ರೈಬ್ ಮಾಡಿದ್ದು ಹೇಗೆ ಪಥ್ಯ ಆಗುತ್ತೋ, ಶಾಸ್ತ್ರ ಪ್ರಿಸ್ಕ್ರೈಬ್ ಮಾಡೋದು ಪಥ್ಯ ಆಗ. ಶಾಸ್ತ್ರ ಹೇಳಿದೆ ಅಂದ್ರೆ ಅದು ಅದರಂತೆ ನಡೆದೇ ನಡೀಬೇಕು. ಅದರ ಪರಿಣಾಮದಿಂದ ಎಷ್ಟು ಮನುಷ್ಯ ಉದ್ಧಾರವಾಗ್ತಾನೆ. ಇವನು ಪೂರ್ತಿ ಸತ್ವಗಳ ಜಾಸ್ತಿ ಇದ್ರೆ ಜ್ಞಾನ ಕಾರ್ಯ ಮಾಡಕ್ಕೆ ಸಾಧ್ಯವಾಗುತ್ತೆ, ಒಳ್ಳೆ ಬುದ್ಧಿ ಬಲಿಷ್ಠವಾಗುತ್ತೆ. ಅನೇಕ ಮಕ್ಕಳು ದಟ್ಟರಿರ್ತಾರೆ, ಕಾರಣ ತಮೋಗುಣ ಜಾಸ್ತಿ ಇದೆ ಅಂತರ್ಥ ದೇಹದೊಳಗೆ. ಆ ಸಾತ್ವಿಕ ಆಹಾರ ಕೊಟ್ಟಾಗ ಬುದ್ಧಿವಂತರಾಗಿ ಶುರು ಮಾಡ್ತಾರೆ, ತಾಮಸ ಆಹಾರ ಕೊಟ್ಟ ಬುದ್ಧಿವಂತರು ದಟ್ಟಾಗಿ ಶುರುವಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಗುಣಗಳನ್ನು ನಮ್ಮ ದೇಹದಲ್ಲಿರೋ ಅನುಸಂಧಾನ ಮಾಡಿಕೊಂಡು ಅವುಗಳನ್ನು ಯಾವಾಗಲೂ ಕೂಡ ಸತ್ವಗುಣ ಪ್ರಧಾನವಾಗಿ ಬದುಕತಕ್ಕಂಥ ಕಲೆಯನ್ನ ಹೇಳ್ಕೊಡ್ತಕ್ಕಂತ ಭಾಗ ಇದೆ. ಜೀವನ ಪೂರ್ತಿ ಹಾಗಿದ್ರೆ ಅಂತ್ಯಕಾಲದೊಳಗೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಟಂತಿ ರಾಜಸಾಹ ಜಗನ್ಯ ಗುಣವೃತ್ತಿಷ್ಠಾಹ ಅಧೋ ಗಚ್ಚಂತಿ ತಾಮಸಾಹ. ಊರ್ಧ್ವಗುಣದಿಂದ ಈ ಸತ್ವಗುಣದಿಂದ ಊರ್ಧ್ವಲೋಕ ಪ್ರಾಪ್ತಿ, ಈ ರಜೋಗುಣದಿಂದ ಮಧ್ಯಮ ಲೋಕದಲ್ಲಿರೋ, ಈ ತಮೋಗುಣದಿಂದ ನರಕಾಗಿ ಅನರ್ಥಕ್ಕೆ ಗುರಿಯಾಗ್ತಾನೆ. ಇದು ಭಗವಂತ ಗೀತೆಯಲ್ಲಿ ಹೇಳಿದ ಸ್ಪಷ್ಟ ವಿಚಾರ ಇದು. ಅದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು. ಇದಿಷ್ಟು ಒಂದು ಭಾಗ ಇದೆ. ಇನ್ನೂ ನಾವು ಸದ್ಗತಿ ಹೋಗೋದು ಅಂದ್ರೆ ಮೂರು ಗುಣಗಳನ್ನು ದಾಟಬೇಕು ಅಂತ ಹೇಳ್ತಾರೆ. ಮೂರು ಗುಣವನ್ನು ದಾಟಿ ಹೋಗಬೇಕು. ಮೂರು ಗುಣವನ್ನು ದಾಟೋದು ಅಂದ್ರೆ ಏನು ಅಂದ್ರೆ ಗುಣಾತೀತ ಸಹುಚ್ಯತೆ. ಗುಣಾತೀತನಾಗಬೇಕು, ಗುಣಗಳ ಮಧ್ಯೆ ಇರುತ್ತೇವೆ. ಅದು ಸತ್ವಗುಣದ ಎಫೆಕ್ಟ್ ತರ ಮಾಡಿಕೊಳ್ಳೋದು ಒಂದು ಹಂತ. ಅದಾದ ಮೇಲೆ ಸತ್ವಗುಣವನ್ನು ಹೊಂದಿ ಆದಮೇಲೆ ಅದನ್ನೂ ಮೀರ್ತಕ್ಕಂತ ಸ್ಥಿತಿ ಹೋಗಬೇಕು. ಆದ ಅಪರೋಕ್ಷ ಜ್ಞಾನಿಗಳಿಗೆ ಸಾಧ್ಯ, ದೇವರನ್ನ ಕಂಡವರಿಗೆ ಸಾಧ್ಯ. ಆದರೆ ಸತ್ವಗುಣವನ್ನು ಜಾಸ್ತಿ ಮಾಡಿಕೊಳ್ಳತಕ್ಕಂಥ ಸ್ಟೇಜಲ್ಲಿ ನಾವಿದ್ದೇವೆ. ಅದನ್ನೇ ಸಾಧನದ ಮೊದಲ ಭಾಗ ಅಂತ ಕರೀತಾರೆ. ಅದನ್ನು ಮಾಡ್ಕೊಂಡ ಮೇಲೆ ಅಪರೋಕ್ಷ ಜ್ಞಾನಿ ಆಗ್ತಾನೆ, ಅವನು ಗುಣಾತೀತನಾಗ್ತಾನೆ. ಅಂದ್ರೆ ಗುಣಗಳ ಎಫೆಕ್ಟ್ ಅವನಲ್ಲಿ ಆಗೋದೇ ಇಲ್ಲ. ಮತ್ತೆ ಅವನು ಹ್ಯಾಂಗ್ ಬದುಕ್ತಾರೆ, ಒಳಗಿನ ಗುಣ ಇರುತ್ತೆ. ಒಳಗಿನ ಕರೆಂಟ್ ಬಂದ ತಕ್ಷಣ ಜನರೇಟರ್ ಆಫ್ ಮಾಡ್ತಾರಲ್ಲ, ಹಾಗೆ ಕರೆಂಟ್ ಆನ್ ಆಗಿ ಆ ಲೈಟ್ ಬಂದ ಈ ಲೈಟ್ ನಮಗೆ ಬೇಡ. ಆ ಲೈಟ್ ಇನ್ನು ಪವರ್ಫುಲ್ ಹೆಚ್ಚಿ, ಅದಿನ್ನೂ ಚೀಪ್ ಆಗುತ್ತೆ. ಇದಕ್ಕಿಂತ ಕಾಸ್ಟ್ಲಿ ಇದು, ಪವರ್ ಕಡಿಮೆ, ಅದಿನ್ನೂ ಎಫೆಕ್ಟಿವ್, ಖರ್ಚು ಕಡಿಮೆ. ಅದಕ್ಕೆ ಹ್ಯಾಕ್ ತಕ್ಷಣ ಯು ಪಿ ಎಸ್ ಆಫ್ ಮಾಡ್ತಾನೆ, ಜನರೇಟರ್ ಆಫ್ ಮಾಡಿ ಅದಕ್ಕೆ ಹ್ಯಾಕ್ ಆಫ್ ಮಾಡ್ತಾರೆ. ಹಾಗೆ ಸೂರ್ಯೋದಯ ಆದ ಕರೆಂಟ್ ಆಫ್ ಆಗ್ಬಿಡ್ತಾನೆ, ಸೂರ್ಯೋದಯ ಆಗಿದೆ. ಈಗ ನ್ಯಾಚುರಲ್ ಲೈಟ್, ನ್ಯಾಚುರಲ್ ಲೈಟ್ ಬ್ರೈಟೆಸ್ಟ್ ಲೈಟ್. ಅಧ್ಯಾತ್ಮ ಸುಖ ಅಂದರೆ ಸೂರ್ಯನ ಬೆಳಕಿತ್ತೆ, ಬೇರೆ ಎಲ್ಲ ಕೂಡ ದೀಪದ ಬೆಳಕಿತ್ತೆ. ದೀಪದ ಬೆಳಕು ಎಷ್ಟೇ ಆದರೂ ಕೂಡ ಏನಾಡಿಕ್ಬೇಕು, ಇಷ್ಟಕ್ಕೆ ಎಷ್ಟು ದೀಪ ಬೇಕಾಗಿದೆ ನೋಡಿದ್ರ, ಇಷ್ಟು ದೀಪ ಇದ್ರೂ ಡಲ್ ವಾತಾವರಣ ಇದೆ. ಅದು ಸೂರ್ಯ ಬೆಳಕು, ಒಬ್ಬ ಸೂರ್ಯ ವಿಶ್ವವನ್ನೇ ಬೆಳೆಸ್ತಾನೆ, ಎಷ್ಟು ಸಾಮರ್ಥ್ಯ ಇರ್ತದೆ. ಅದು ದೇವರು ಕೊಟ್ಟ ದೀಪ, ದೇವರು ಕೊಟ್ಟ ದೀಪ ಅಂತದ್ದು ಅಂತಾನೆ ದೇವರನ್ನ ನಾವು ದೀಪ ಹಚ್ಚಿಡೋದು. ದೇವರು ಕೊಟ್ಟ ದೀಪ ಕೃತಜ್ಞತೆಯ ಸಂಕೇತವಾಗಿ ಆರಾಧನೆ ಮಾಡ್ತೇವೆ. ಸೂರ್ಯನ ಬೆಳಕಿಲ್ಲದ ಅವರ ಗತಿ ಏನಾಗ್ತೈತೆ ಯೋಚನೆ ಮಾಡಿ. ಅಂತ ಅಪೂರ್ವವಾದಂತಹ ಉಪಕಾರವನ್ನು ಭಗವಂತ ಮಾಡಿದ್ದಾನೆ. ಸೂರ್ಯನ ಬೆಳಕು ಬೇರೆ ಎಲ್ಲಾ ಬೆಳಕಿಗಿಂತ ಹೇಗೆ ಭಿನ್ನನೋ, ಆಧ್ಯಾತ್ಮಿಕ ಸಿದ್ಧಿ ಬೇರೆ ಎಲ್ಲಾ ಸಿದ್ಧಿಗಳಿಂದ ಟೋಟಲಿ ಡಿಫರೆಂಟ್ ಅಂತ ಕರೀತಾರೆ. ಅದು ನಮ್ಗೆ ಅರ್ಥ ಆಗಬೇಕು ಯೋಚನೆ. ಜನಕ್ಕೆ ಭಗವದ್ಗೀತೆ ಓದ್ದಾಗ ಅರ್ಥ ಆಗ್ತದೆ. ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಮೊದಲಾದವುಗಳೆಲ್ಲ ಹೊಸ ಪ್ರಪಂಚವನ್ನು ತೋರಿಸ್ತಕ್ಕಂತಹ ಅಪೂರ್ವ ಕಂಪ್ಯೂಟರ್ ಗೊತ್ತಿಲ್ಲದಿದ್ದವರಿಗೆ ಅವರಿಗೆ ಡಬ್ಬ ಕಂಡ ಕಾಣಿಸ್ತಾರೆ. ಉಪಯೋಗಿಸೋರಿಗೆ ಇಡೀ ಜಗತ್ತನ್ನು ನೋಡ್ತಾನೆ. ಅದರೊಳಗೆ ಅಷ್ಟೇ ಚಿತ್ರದೊಳಗೆ ಹ್ಯಾಕ್ ಕಂಟ್ರೋಲ್ ಮಾಡ್ತಾನೆ. ಇಂಟರ್ನೆಟ್ ಹಾಕೊಂಡು ಎಷ್ಟು ವಂಡರ್ಸ್ ಮಾಡ್ತಾನೆ ಗೊತ್ತಾ? ಇಷ್ಟೇ, ಆ ವಿಷಯ ಗೊತ್ತಿರಬೇಕು ಅವ್ರಿಗೆ. ಇಲ್ಲದ ಹೋದ್ರೆ ಜಾಗ ವೇಸ್ಟ್ ಅಂತ ತಿಳ್ಕೊಂಡು ಹಾಕ್ಬಿಡ್ತಾನೆ. ಆಕೆ ಅದೇನು ಬಜೆಟ್ ಪಾತ್ರ ಕಾಣಿಸುತ್ತೆ, ಉಪಯೋಗಿಸೋನು ಗೊತ್ತಾಗುತ್ತೆ. ಮನುಷ್ಯ ದೇಹ ಅಂದ್ರೆ ಅಂತ ಅತ್ಯದ್ಭುತ ದೇಹ ಗೊತ್ತಾ? ದೇವರನ್ನ ಕಾಂಡಕ್ಕೋಸ್ಕರ ಪ್ರಿಪೇರ್ ಮಾಡಿಕೊಟ್ಟಿರೋ ಬಾಡಿ ಅಂತ ಹೇಳ್ತಾರೆ. ಭಗವಂತನ ಹೇಳ್ತಾನೆ, ಮನುಷ್ಯ ಶರೀರ ಅಂದ್ರೆ ಸಾಮಾನ್ಯ ಶರೀರ ಅಲ್ಲ. ಶಕ್ನೋ ದೇಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣ ಕಾಮ ಕ್ರೋಧೋದ್ಭವಂ ವೇಗಂ ಸಾ ಯುಕ್ತ ಸಾ ಸುಖೀನರಹ. ತನ್ನ ಜೀವನದಲ್ಲಿ ದೇಹ ಸರಿಯಾಗಿ ಉದ್ಯೋಗ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಸರಿಯಾಗಿ ಉದ್ಯೋಗ ಮಾಡ್ಕೊಳ್ಬೇಕು, ಜ್ಞಾನ ಸಿದ್ಧಿಗೆ ಉದ್ಯೋಗ ಮಾಡ್ಕೊಳ್ಬೇಕು. ಬ್ರಹ್ಮಾವಭೂತ ಶಿಕ್ಷಣಂ ಮುದಾಮಾಪ ದೇವ. ಆ ರೀತಿ ಮಾಡ್ಕೊಂಡವರಿಗೆ ಎಷ್ಟು ಉನ್ನತ ಸ್ಥಾನ ಸಿಗುತ್ತೆ ಅಂತ ಭಗವಂತ ಹೇಳ್ತಾನೆ. ಗುಣಾತೀತ ಹೇಗಿರ್ತಾನೆ ಅಂದ್ರೆ ವರ್ಣನೆ ಮಾಡ್ತಾನೆ. ಯಾವ ಎಂದೂ ಕಾಲಕ್ಕೆ ಇನ್ನೊಬ್ಬರಿಗೆ ಅಂಜೋದಿಲ್ಲ, ಇನ್ನೊಬ್ಬರು ಹಂಚೋದಿಲ್ಲ, ಹಾಗೆ ಬದುಕ್ತಾರೆ. ಯಸ್ಮಾನ್ ನೋದ್ವಿಜತೆ ಲೋಕ, ಲೋಕ ನೋದ್ವಿಜತೆ ಚ ಯಹ. ಇದು ಜ್ಞಾನಿಯ ರಕ್ಷಣೆ, ಕೃತಪ್ರಜ್ಞರ ರಕ್ಷಣೆ. ಹೇಗೆ ಎರಡನೇ ಅಧ್ಯಾಯದಲ್ಲಿ ಕೃತಪ್ರಜ್ಞತೆ ಕಾಕಾಶ ಸಮಾಧಿಸ್ತಸ್ಯ ಕೇಶವ ಕಿತಜಿ ಕಿಂ ಪ್ರಭಾಷೇತ ಕಿಮಾಸೀತ ಹೃದಯ ಕಿಂ ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ತಾನಲ್ಲ, ಆ ಚಿತ್ತಪ್ರಜ್ಞ ಲಕ್ಷಣ. ಇದು ಗುಣಾತೀತ ಲಕ್ಷಣ ಅಂತ ಹೇಳ್ತಾರೆ. ಚಿತ್ತಪ್ರಜ್ಞ ಅಂದ್ರೆ ಗುಣಾತೀತ ಅಂದ್ರೆ ಒಂದೇ, ದೇವರನ್ನ ಕಣ್ಣಾರೆ ಕಂಡವರಿಗೆ ಮಾತ್ರ ಬರತಕ್ಕಂತ ಸ್ಥಿತಿ. ಇದೆಲ್ಲ ತಿಳ್ಕೊಂಡ್ರೆ 14ನೇ ಅಧ್ಯಾಯದ ಮಹತ್ವ ನಮಗೆ ಸ್ಪಷ್ಟವಾದಂತೆ ಲೆಕ್ಕ. ಇನ್ನು ಮುಂದೆ 15ನೇ ಅಧ್ಯಾಯದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು ಕಥೆ, ರೋಚಕವಾದ ಕಥೆ. ನಿನ್ನೆ ಹೇಳಿದಂತೆ ಪ್ರತಿಯೊಂದು ಹೊಸ ಹೊಸ ರೀತಿಯ ಕಥೆ. ಕಾಶ್ಮೀರ ದೇಶದಲ್ಲಿ ಒಬ್ಬ ರಾಜ, ಅವನಿಗೆ ಕೃಪಾಣ ನರಸಿಂಹ ಅಂತ ಹೆಸರು. ಅವನ ಹೆಸರು ನರಸಿಂಹ, ಕೃಪಾಣ ನರಸಿಂಹ ಅಂತ ಹೆಸರಾಗಿತ್ತು. ಯಾತಕ್ಕೆ ಅಂದ್ರೆ ಕೃಪಾಣ ಅಂದ್ರೆ ಖಡ್ಗ ಅಂತ ಅರ್ಥ. ಅವನು ಖಡ್ಗ ಪಾಣಿಯಾಗಿ ಇದ್ದಕ್ಕೆ ನಿಂತರೆ ಗೆಲ್ಲಕ್ಕೆ ಆಗ್ತಿದೆ ಅಂತ, ಅಷ್ಟು ಸಮರ್ಥನ ಆದವನು. ಅದಕ್ಕೆ ಅವನಿಗೆ ಕೃಪಾಣ ನರಸಿಂಹ, ಇಲ್ಲ ಆಯಿಲ್ ಕುಮಾರು ಕೋಳಿ ನಂಜಾ ಕರೆತಿರ್ತಾರೆ ನೋಡಿದ್ರ. ಅವರ ಏಸಾಗ ಅದು ಹೆಸರು ಇಟ್ಬಿಡ್ತಾರೆ. ಆ ಕ್ಷಣಕ್ಕೆ ಬ್ಯಾಟ್ಸನ್ನೇ ಬ್ಯಾಟ್ಸನ್ನು ಬೌಲರ್ ಅಂತ ಹೆಸರಾಗಿ ಬರುತ್ತೆ. ಇವರು ಆ ರೀತಿಯಲ್ಲಿ ಕೃಪಾಣ ನರಸಿಂಹ ಅಂತ ಹೆಸರಾಗಿ ಅದು ಕಸ್ಕ ಹಿಡಿದ ಅಂದ್ರೆ ಗೆಲ್ಲಬೇಕಾಗ್ತಿದ್ದರು. ಅಂತ ಮಹಾಪರಾಕ್ರಮಿ ಅವರು. ಅದರಿಂದಾಗಿ ದೇಶವನ್ನು ಪೂರ್ಣ ಹತೋಟಿಯಲ್ಲಿ ಇಟ್ಟಿದ್ದ, ಸುವ್ಯವಸ್ಥಿತವಾಗಿ ಇಟ್ಟಿದ್ದ. ಪರಿಣಾಮ ಎಂದು ಕಳೆತನ ಸುಡುತನ ಬದಲಾದ ಯಾವುದೂ ಇಲ್ಲ. ಅಂತ ರಾಜ್ಯ ವ್ಯವಸ್ಥೆ ಕೇಳೋದೇ ಕಷ್ಟ. ಇಂತಲ್ಲಾದ್ರೂ ಕೇಳಬೇಕು ಕೊನೆ ಪಕ್ಷ, ಕಾಂಡಕ್ಕಂತೂ ಸಿಗೋದಿಲ್ಲ. ಕೇಳೋದಕ್ಕಾದ್ರೂ ಸಿಗುತ್ತೆ. ಮಹಾನ ಭಗವದ್ಗೀತಾ ಇತ್ಯಾದಿ ಕೇಳುತ್ತಿದ್ದೆ. ಸುಭಿಕ್ಷವಾದ ರಾಜ್ಯ, ಸುವ್ಯವಸ್ಥಿತವಾದ ರಾಜ್ಯ. ತುಂಬಾ ದಿವಸಗಳ ಕಾಲ ಸುಖವಾಗಿ ರಾಜ್ಯಭಾರ ಮಾಡಿಕೊಂಡಿದ್ದ. ಆಗ ಅವನ ಹತ್ರ ಒಂದು ವಿಶೇಷವಾದಂತಹ ಮಂತ್ರಿ ಇದ್ದವರು, ಬಹಳ ಸಮರ್ಥರಾದ ಮಂತ್ರಿ. ಅವನಿಗೆ ಶರಭ ಭೈರುಂಡ ಅಂತ ಅವನಿಗೆ ಹೆಸರು. ಕೃಪಾಣ ನರಸಿಂಹ ಇವನು, ಶರಭ ಭೈರುಂಡ ಅಂತ ಅವನಿಗೆ ಹೆಸರು. ಅವನು ಒಳ್ಳೆ ಮ್ಯಾಚಿಂಗ್ ಮಂತ್ರಿ ಅಂತೆ. ರಾಜ ಹೇಗಿತ್ತು ಮಂತ್ರಿ ಹಾಗೇನೇ ಇದ್ದ. ಅನೇಕ ಶಾಸ್ತ್ರದಲ್ಲಿ ಪಾರಂಗತನಾದವನು. ರಾಜರಿಗೆ ಬಾಹುಬಲ ಜಾಸ್ತಿ ಇರಬೇಕು, ಮಂತ್ರಿಗಳಿಗೆ ಜ್ಞಾನಬಲ ಜಾಸ್ತಿ ಇರಬೇಕು. ಇವತ್ತು ಎರಡೂ ಇರೋದಿಲ್ಲ. ಎರಡು ಇಲ್ಲದೆ ಹೋದ್ರೆ ರಾಜ ಹೋಗೋದಾಗ್ಬಿಟ್ಟಿದೆ ಇವತ್ತಿನ ದಿವಸ. ಏನಿಲ್ಲದೆ ಹೋದ್ರೆ ರಾಜಕೀಯ ಅನ್ನೋಷ್ಟು ಮಟ್ಟಿಗೆ ರಾಜಕೀಯ ಅಂದ್ರೆ ಸಮಾಜ ಆದಾಗ ಹೋಗ್ಬಿಟ್ಟಿದೆ ಅಷ್ಟೇ. ಹಿಂದಿನ ಕಾಲಕ್ಕೆ ಕಿಂಗ್ ಫಿಲಾಸಫರ್ ಅಂತ ಕರೀತಾರೆ. ಆಡಿದ್ದೀರ್ತಿ ಒಳ್ಳೆ ತತ್ವಜ್ಞಾನಿಗಳಾಗಿ, ಒಳ್ಳೆ ರಾಜಕೀಯ ಶಾಸ್ತ್ರ ನುರಿತವರಾಗಿ ರಾಜ್ಯಭಾರ ಮಾಡ್ತಕ್ಕಂಥ ಜನಗಳ ಕಾಲ. ಅದರ ಪರಿಣಾಮದಿಂದ ಆತ ಬಹಳಷ್ಟು ಜನ ಒಳ್ಳೆ ಕಾಂಬಿನೇಷನ್ ಆಗಿತ್ತಲ್ಲ, ಪೂರ್ಣ ರೀತಿಯಲ್ಲಿ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಾ ಇದ್ದ. ಕೆಲವು ದಿವಸಗಳು ಕಡಿಮೆ ಆ ಮಂತ್ರಿಗದು ಬುದ್ಧಿ ಬಂತು. ಇದೇ ಮನುಷ್ಯರಿಗೆ ಸಾಮಾನ್ಯವಾಗಿ ಒಳ್ಳೆ ಉದ್ದೇಶ ಶುರು ಮಾಡ್ತಾರೆ, ಯಾವುದೋ ಡಿಸೈಡ್ ಟರ್ನ್ ಆಗಿಬಿಡುತ್ತೆ. ಒಳ್ಳೆ ರೀತಿಯಲ್ಲಿ ಶುರುವಾದ ಎಷ್ಟೋ ಸಂಘ ಸಂಸ್ಥೆಗಳು ಕೂಡ ಅಟರಾಡಿ ಹಿಡಿಯೋದುಂಟು ಆ ಹಿನ್ನೆಲೆಗೆ. ಒಂದು ಕಾಲಕ್ಕೆ ಮನೆ ಮನೆ ಹೋಗಿ ಕಷ್ಟಪಟ್ಟು ಚಂದ ಎತ್ತಿ ದೊಡ್ಡ ದೊಡ್ಡ ಕೆಲಸದವರೆಲ್ಲ ಅಷ್ಟು ಕಷ್ಟಪಟ್ಟು ಸಂಸ್ಥೆನೆ ಬೆಳೆಸ್ತಾರೆ. ಅವ್ರು ಯಾರೋ ಬರ್ತಾರೆ ಕೋರ್ಟ್ ಕೇಸ್ ಶುರು ಆಗುತ್ತೆ. ಇದು ನಡೆಯೋದು ಆ ಸಮಸ್ಯೆ ನಮ್ಮದು ನಮ್ಮದು ಶುರು ಮಾಡಿಬಿಡುತ್ತೆ. ಇವ್ರು ಕಂಡವ್ರ ಕಾಲಿಡಿದ್ರು ಶುರು ಮಾಡಿದವ್ರು ಇವರು ಯಾರೋ ಬರ್ತಾರೆ ಅಂತ ತಲೆ ತೋರಿಸ್ತಾರೆ. ಇದು ಮನುಷ್ಯನ ಪದ್ಧತಿ ಅಂದ್ರೆ ಒಂದು ವ್ಯವಸ್ಥೆಗೆ ನಿಯಂತ್ರಣ ತಪ್ಪಿದ್ರೆ, ದಾರಿ ತಪ್ಪಿದ್ರೆ, ವೆಹಿಕಲ್ ಔಟ್ ಆಫ್ ಕಂಟ್ರೋಲ್ ಆದ್ರೆ ಹಾಳಾಗ್, ಬ್ರೇಕ್ ತಪ್ಪಿದ್ರೆ ಉಚ್ಚ ತೋರ್ತಾರೆ ಮನುಷ್ಯ ಹಾಗಾಗ್ತದೆ. ಆ ಯೋಚನೆ ಮಾಡಿದ ಏನಂತ, ಈ ರಾಜನ ಕೊಂದು ನಾನೇ ಯಾಕೆ ರಾಜನಾಗಬಾರದು ಯೋಚನೆ ಮಾಡಿದ ಬಂತೆ. ಇದೆಲ್ಲ ದುಷ್ಟರ ಸಾಮಾನ್ಯವಾದ ಲಕ್ಷಣಗಳು. ಇವ ಡೆಲ್ಲಿ ಸಿಂಹಾಸನ ಏರಿದವರನ್ನ ಇನ್ನೊಬ್ರು ಕೊಂದುಕೊಂಡು ಬಂದವರೇ ಜಾಸ್ತಿ. ಆ ಇತಿಹಾಸ ಓದ್ದವರಿಗೆ ರತ್ನದ ಸಿಂಹಾಸನ ಇದ್ದಾಗ ಲೆಕ್ಕ ಆದವರು. ಎಷ್ಟರು ಅಣ್ಣ ತಮ್ಮನ ಕೊಂದವರು ಇದ್ದಾರೆ, ಅದರೊಳಗೆ ತಂದೆಯ ಕೊಂದು ಹಾಕಿದವರು ಇದ್ದಾರೆ. ಆ ಸಿಂಹಾಸನದ ಆಸೆಗೋಸ್ಕರವಾಗಿ ಮಂತ್ರಿ ರಾಜನ ಕೊಲ್ಲೋದಲ್ಲ, ಮಕ್ಕಳೇ ತಂದೆಯನ್ನು ಕೊಲ್ಲೋ, ತಮ್ಮಂದ್ರೆ ಅಣ್ಣಂದ್ರನ್ನು ಕೊಲ್ಲೋ. ಅಧಿಕಾರದ ಲಾಲಸೆ ಹಾಗೆ ಮಾಡುತ್ತೆ. ಯೋಚನೆ ಮಾಡೇ ಬಿಟ್ಟ, ವಿಷ ಹಾಕಿ ಕೊಲ್ಲಬೇಕು ರಾಜನ ತೀರ್ಮಾನ ಮಾಡುತ್ತೆ. ರಾಜನಿಗೆ ರಾಜಕುಮಾರನಿಗೆ ವಿಷ ಹಾಕಿ ಬಿಟ್ರೆ ಸತ್ತು ಹೋಗ್ತಾರೆ. ರಾಜ್ಯಸೂತ್ರ ತನ್ನ ಕೈ ಬರುತ್ತೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ದ, ಅಲ್ಲೇ ವ್ಯವಸ್ಥೆ ಮಾಡಕ್ ಹೊರಟ. ಆದ್ರೆ ದೇವರ ಸಂಕಲ್ಪ ಹೇಗಿರುತ್ತೆ ಯೋಚನೆ ಮಾಡಬೇಕು. ಅವನು ಯೋಚನೆ ಮಾಡಿದ್ದು ರಾಜನ ಕೊಲ್ಲಬೇಕು ಅಂತೇಳಿ, ಅವನ ವಂಶನ ನಾಶ ಮಾಡಬೇಕು ಅಂತೇಳಿ. ಆದರೆ ಆ ಪ್ರಯತ್ನದಲ್ಲಿ ಇದ್ದಾಗಲೇ ಅವನಿಗೆ ಈ ಮಾಡಿ ಬೇನೆ ಬಂತು. ಹೇಳ್ತೇವೆ ಸ್ಮಾಲ್ ಪಾಕ್ಸ್ ಚಿಕನ್ ಪಾಕ್ಸ್ ಹೇಳ್ತೇವಲ್ಲ, ಆ ಮಾಡಿ ಬೇನೆ ಬಂತು. ಸತ್ಯ ಹೌದು, ಇನ್ನೊಬ್ರು ಕೊಲ್ಲಕ್ಕೆ ಹೋದ್ರೆ ತಾನೇ ಸತ್ತು, ಇದು ಮನೆ ಹಾಳು ಬುದ್ಧಿ ಅಂದ್ರೆ. ಇನ್ನೊಬ್ರು ನಾಶ ಮಾಡಕ್ ಹೋದ್ರೆ ನೀನೇ ನಾಶವಾಗಿ ಹುಷಾರು ಅಂತ ಹೇಳ್ತಾರೆ. ಭಗವದ್ಗೀತೆಯಿಂದ ನಮಗೆ ಒಂದು ಮಾರಲ್ ವ್ಯಾಲ್ಯೂಸ್ ಕೂಡ ಗೊತ್ತಾಗುತ್ತೆ. ಇನ್ನೊಬ್ಬರನ್ನ ಹಾಡವಾಡಿ ಮನುಷ್ಯ ಬದುಕೋದಕ್ಕೆ ಹೋದ್ರೆ ಎಂದು ಲಾಜಿಕ್ ಅಲ್ಲ. ಇನ್ನೊಬ್ಬರ ಉದ್ಧಾರದೊಳಗೆ ನಮ್ಮ ಉದ್ಧಾರ ಕಾಣಬೇಕೆ ಹೊರತು ಇನ್ನೊಬ್ಬರ ನಾಶ ಮಾಡಿ ತಾನು ಹೇಗೆ ಬದುಕೋದಕ್ಕೆ ಸಾಧ್ಯ? ತುಂಬಾ ಜನ ಅಂತವ್ರು ಸಿಗ್ತಾರೆ. ಪೇಪರ್ ದಿನ ಬೆಳಗಾರ ನೋಡ್ತಿರ್ತೇವೆ. ನರಬಲಿ ಕೊಡ ಜನ ಇದ್ದಾರೆ. ಇವತ್ತು ಕುರಿ ಕೋಣನೆ ಬಲಿ ಕೊಡಬಾರದು ಶಾಸ್ತ್ರದ ಪ್ರಕಾರ. ಪ್ರಾಣಿ ಹಿಂಸೆನೆ ಮಾಡಬಾರದು. ಪ್ರಾಣಿ ಹಿಂಸೆಯನ್ನು ನಮ್ಮ ಮುಂದಿನ ಹಿಂಸೆಗೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ನರಕಾಡಿ ಘೋರ ಅನರ್ಥಗಳು ಉಂಟು ಪ್ರಾಣಿ ಹಿಂಸೆ ಮಾಡಿದೆ. ಅಂತ ಹೊತ್ತಿನಲ್ಲಿ ಕುರಿನ ಕೊಲ್ತಾರೆ. ಪೇಪರ್ ಅಲ್ಲಿ ಹಾಕ್ತಿರ್ತಾರೆ, ಸಾವಿರಾರು ಕುರಿಗಳನ್ನ ಕೋಣಗಳನ್ನ ಗೋಳಿಗಳನ್ನ ಕೊಂದ್ಕೊಂಡು ಹಾಕ್ತಿರ್ತಾರೆ. ಕೆಳರಲ್ಲೇ ಕೇಳೋದಿಲ್ಲ. ಬಾಯಲ್ಲಿ ಮಾತ್ರ ಹಾಗೆ ಎಲ್ಲರೂ ಕ್ಷೇಮ ಆಗಲಿ ಸುಳೆ ಇಲ್ಲ ನಾಟಕ ಆಗ್ತಾ ಹೊರತು ನಿಜವಾಗ್ಲೂ ಸಾಧ್ಯ ಅದಕ್ಕೆ ರೆಸ್ಪಾನ್ಸೇ ಇರೋದಿಲ್ಲ ಆಗಿರ್ತಾರೆ. ಶಾಸ್ತ್ರ ಹೇಳುತ್ತದೆ ಎಂದೂ ಕೂಡ ಆ ರೀತಿ ಮಾಡೋದ್ರಿಂದ ನಮಗೆ ಹಾನಿಯಾಗುತ್ತೆ. ಮತ್ತು ಕಂಡ ಯಾವುದೋ ಒಂದು ಕುರಿನೇ ಇರಲಿ, ಕೋಣನೇ ಇರಲಿ, ಕೋಳಿನೇ ಇರಲಿ, ಅದಕ್ಕೊಂದು ತಂದೆ ತಾಯಿ ಅಂತಿದ್ದಾರೆ. ಪಾಪ ನಮ್ಮ ಕೈಕೊಂಡ್ರೆ ನಮ್ಗೆ ನೋವಾಗುತ್ತೆ ಇಲ್ಲವೋ? ಅದಕ್ಕೂ ನೋವಾಗೇ ಆಗುತ್ತೆ. ಆ ಶಾಪ ನಮಗೆ ತಟ್ಟತ್ತೆ ಅಂತ ಹೇಳ್ತಾರೆ. ಯಾರದೇ ಮನಸ್ಸನ್ನು ನೋಯಿಸಿದ್ರೆ ಆ ಶಾಪ ನಮಗೆ ತಟ್ಟೆ ತಟ್ಟತ್ತೆ. ಆದ್ದರಿಂದ ನಾವು ಸರಿಯಾದ ದಾರಿಯಲ್ಲಿ ಇದ್ದು ಅವ್ರು ನೋಡಿದ್ರೆ ನಮ್ಗೆ ತಪ್ಪಲ್ಲ. ಅವ್ರು ಒಳ್ಳೆಯವರನ್ನ ಹಾಳು ಮಾಡೋಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟರೆ ಏನಾಗುತ್ತೆ? ನಮಗೆ ತಿರುಗಿ ಹೊಡೆಯುತ್ತೆ ಅಂತ ಹೇಳ್ತಾರೆ. ಅವನು ತಾನೇ ತಪ್ಪೋದು. ಅಲ್ಲಿ ಮುಗಿಲಿಲ್ಲ ಕಥೆ. ಸತ್ತೇನಾದನಂತೆ ಮುಂದಿನ ಜನ್ಮದಲ್ಲಿ ಒಂದು ಕುದುರೆಯಾಗಿ ಹುಟ್ಟಿದ. ಸಿಂಧೂ ದೇಶದಲ್ಲಿ ಅಶ್ವವಾಗಿ ಹುಟ್ಟಿದ, ಒಂದು ಮಂತ್ರಿಯಾಗಿದ್ದ. ಅದಕ್ಕೆ ತಕ್ಕಂತೆ ಲಕ್ಷಣ ದೇಹದ ಕುದುರೆಯಾಗಿ ಹುಟ್ಟಿದ. ಅಲ್ಲೂ ತಾರತಮ್ಯ ಇದೆ. ಕುದುರೆಗಳಲ್ಲೂ ಎಷ್ಟು ಆಚಾರ ಸಿದ್ಧಾಂತ ಅಂದ್ರೆ ಅದೇನೆ. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಭೇದ ಇದೆ, ತಾರತಮ್ಯ ಇದೆ. ಅವನ ಮೇಲೆ ಇವನ ಮೇಲೆ ಇನ್ನೂ ಹೆಚ್ಚು. ಇವತ್ತು ಮಾರ್ಕ್ಗಳು ನೋಡಿದ್ರೆ ಗೊತ್ತಾಗುತ್ತೆ, ಅದಕ್ಕೆ ಒಂದೇ ರೀತಿ ಇರೋದೇ. ಈ ಪಟ್ಲ ಸೈನ್ ಕ್ಲಾಸ್ ಕಾನ್ಸೆಪ್ಟ್ ಅಲ್ಲೇ ತಾರತಮ್ಯ ನಾವು ಕಾಣ್ತಾ ಇದ್ದೆ. ಆ ಕುದುರೆ ಒಳ್ಳೆ ಕುದುರೆಯಾಗಿ ಹುಟ್ಟಿದೆ. ಮತ್ತೆ ಅವನು ಒಳ್ಳೆ ಲಕ್ಷಣವಂತ ಕುದುರೆ ಸಿಂಧೂ ದೇಶದ. ಇವತ್ತು ಕೂಡ ಸಿಂಧೂ ದೇಶದ ಕುದುರೆ ಬಿಡುಗಡೆ ನಂಬರ್ ಒನ್ ಮೈಸೂರು ಪಾಪು ಧಾರವಾಡ ಬೇಡಕರಿ ಹಾಗೆ ಸಿಂಧೂ ದೇಶದ ಕುದುರೆ ಅಂತ ಭಾರಿ ಫೇಮಸ್ ಅಂತ. ಅಲ್ಲಿ ಕುದುರೆಗಳು ಅಂದ್ರೆ ಭಾರಿ ಸಮರ್ಥ ಕುದುರೆಗಳು. ಸೈಂಧವ ಅನ್ನೋ ಪದ ಉಪಯೋಗಿಸೋದು ಕುದುರೆಗಳಿಗೆ ಉಪಯೋಗಿಸ್ತಾರೆ. ಸಿಂಧೂ ದೇಶದ ಕುದುರೆ ಅಂತ ಹೇಳಿದ್ರು ಅಲ್ಲೇ ಹುಟ್ಟಿದ. ಒಳ್ಳೆ ಬಲಿಷ್ಠವಾದ ಲಕ್ಷಣದಿಂದ ಕೂಡಿರುವಂತಹ ಕುದುರೆ. ಸ್ವಲ್ಪ ದೊಡ್ಡದಾಯ್ತು. ಒಬ್ಬ ವ್ಯಾಪಾರಿ ವೈಶ್ಯ ಈ ಕೊಂಡು ಮಾರೋ ಅಭ್ಯಾಸ ಅವರಿಗೆ. ಕುದುರೆ ಮಾರೋಣ ಬಂದ, ನೋಡ್ದ ಕುದುರೆ ಭಾರಿ ಲಕ್ಷಣ. ಕುದುರೆ ಮಾರಾಟಗಾರರಿಗೆ ಗೊತ್ತಿರ ವ್ಯಾಲ್ಯೂ ಎಷ್ಟಂತ ಗೊತ್ತಾಗುತ್ತೆ. ಈ ಕುದುರೆಗಳಿಂದ ತಗೊಂಡು ಹೋದರೆ ಒಳ್ಳೆ ಇದಕ್ಕೆ ಬೆಲೆ ಬರುತ್ತೆ ಅಂತ ಯೋಚನೆ ಮಾಡಿ ಕೊಂಡ್ಕೊಂಡು ಬಿಡ್ತಾನೆ. ಕುದುರೆ ಯಾರ ಮನೇಲಿ ಹುಟ್ಟಿರ್ತೋ ಅವ್ರಿಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಿಡ್ತಾನೆ. ಏಕ ಚಿನ್ನದ ನಾಣ್ಯಗಳನ್ನ ಕೊಡ್ತಾನೆ, ಕುದುರೆ ಕೊಟ್ಟು ಬಿಡ್ತಾನೆ. ಅವನ ಮಾರಾಟಕ್ಕೆ ಎಂತ ಬರುತ್ತಾನೆ? ಅಂತ ಕುದುರೆ ಎಲ್ಲೆಲ್ಲ ಹಳ್ಳಿಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಮಾನ್ಯ ಕೊಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ರಾಜಭಾಗರೇ ಉಪಯೋಗಿಸ್ಬೇಕು. ಅಂತ ಕುದುರೆ ಈ ದೇಶಕ್ಕೆ ಬಂದ. ಇಲ್ಲೂ ಅದೇ ಕೃಪಾಣ ಅಜ್ಜಿ ಆಗ್ತಾ ಇದ್ದಾಗ ಮಂತ್ರಿ ಸತ್ ಕುದುರೆಯಾಗಿ ಬಂದ. ಅಲ್ಲೇ ಇದ್ದ ರಾಜ ಇನ್ನೂ ಕೂಡ ಅಲ್ಲಿ ಬಂದ. ಅವನು ಹೇಳಿದ, ರಾಜ ನಿನಗೋಸ್ಕರ ಒಳ್ಳೆ ಕುದುರೆ ಹಾಕ್ಕೊಂಡು ಬಂದಿದ್ದೇನೆ, ತಗೊಕೊಂಡ್ಕೋ ಅಂತ ಹೇಳಿದ. ಸುಮ್ಮನೆ ಕೊಂಡೋದಿಲ್ಲ, ನಾವು ಹೇಗೆ ಸ್ಕೂಟರ್ ಗಿಡ ಪರೀಕ್ಷೆ ಮಾಡಿ ನೋಡ್ತೇವೆ, ಒಂದು ರೈಡ್ ಹೋಗ್ಬಿಡ್ತೇನೆ, ಟೆಸ್ಟ್ ಡ್ರೈವ್ ಅಂತ ಹೋಗೋದನ್ನ ಮಾಡಿದ್ದೇವೆ. ನಾವು ಅವನೇನ್ ಮಾಡಿದ ಕುದುರೆ ಪರೀಕ್ಷೆ ಮಾಡಿದ್ದೆ ಸಂಬಂಧಪಟ್ಟವ್ರಿಗೆ ತರಿಸಿ ಅಶ್ವಶಾಸ್ತ್ರಜ್ಞರು ಅಂತ ಇರ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಆಯಾ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಸರ್ಕಾರ ಕಮಿಟಿ ಮಾಡುತ್ತಲ್ಲ ಆ ಟೈಪ್, ಆಯಾ ಫೀಲ್ಡ್ ತಕ್ಕಂತೆ ಕಮಿಟಿ ಮಾಡ್ತಾ ಹೋಗುತ್ತೆ. ಹೆಸರಂತ ಆಗಿರುತ್ತೆ, ಇರುತ್ತೆ, ಯಾರಾದ್ರೂ ಸೇರ್ಕೊತಾರೆ. ಆಮೇಲೆ ಅಲ್ಲಿ ಸಾಮಾನ್ಯವಾಗಿ ಎಕ್ಸ್ಪರ್ಟ್ಸ್ ಸೇರ್ಬೇಕು ಅದರೊಳಗೆ. ಅಲ್ಲಿ ಕುದುರೆ ಶಾಸ್ತ್ರ ಬಲ್ಲವರನ್ನ ಕರೆಸಿದ, ಅದು ಪರೀಕ್ಷೆ ಮಾಡಿದ. ಅವರೆಲ್ಲ ಹೇಳಿದ್ರು, ರಾಜ ಅಂತಿಂತ ಕುದುರೆ ಅಲ್ಲ ಇದು, ಇದು ಭೂಲೋಕದ ಕುದುರೆ ಅಲ್ಲ ಅಂತ ಕುದುರೆ, ಇದು ತೀರಾ ಅದ್ಭುತವಾದ ಕುದುರೆ, ಎಷ್ಟು ಬೆಲೆ ಕೊಟ್ಟರು ಪರವಾಗಿಲ್ಲ ತಗೋ ಅಂತ ಹೇಳಿದ್ರು. ಎಷ್ಟು ಬೆಲೆ ಕೊಟ್ಟರು ಪರವಾಗಿಲ್ಲ, ಒಳ್ಳೇದಾಗುತ್ತದೆ ಅಂತ ತಗೋ ಅಂತ ಹೇಳಿದ್ರು. ಇದು ನೋಡಿ ಒಳ್ಳೆ ಎಂಥ ಪದ್ಧತಿ ಹೇಳ್ತಾರೆ ಶಾಸ್ತ್ರದೊಳಗೆ. ಸಂಬಂಧಪಟ್ಟ ವಸ್ತುವನ್ನ ಈ ಕಾಂಪಿಟೆಂಟ್ ಅಥಾರಿಟಿ ಟೆಸ್ಟ್ ಮಾಡಿ ಅಪ್ರೂವ್ ಮಾಡಿದ್ರೆ ತಗೊಳ್ಳಿ, ಜಾತಿ ಇಲ್ಲದವರು ಬೇರೆ ಇರೋದಿಲ್ಲ. ರಾಜರು ಸರ್ವಜ್ಞನಾಗಿರ್ಬೇಕಾಗಿಲ್ಲ, ಆದ್ರೆ ಒಂದು ವ್ಯವಸ್ಥೆ ಇರಬೇಕಾಗಿ ನಮ್ಗೆ ಅರ್ಥ ಆಗ್ಬೇಕು. ಕುದುರೆ ತಗೊಳ್ಳೋದಕ್ಕೆ ಪರೀಕ್ಷೆ ಮಾಡ್ತಾ ಇರಲ್ಲ, ಯಾವುದೋ ಒಂದು ನಾವು ನಂಬಿ ಬದುಕಬೇಕಾದ ಮತ ಅಂತ ನಾವು ಕಂಡ್ಕೋಬೇಕಾದ್ರೆ ಎಷ್ಟು ಪರೀಕ್ಷೆ ಮಾಡಬೇಕು ಗೊತ್ತಾ ಅದನ್ನ. ನಮ್ಮ ಕಷ್ಟ ಲೈಫ್ ಅಂಡ್ ಡೆತ್ ಇದ್ದಾಗ ಇವತ್ತು ಕಂಡು ಕಂಡು ಪುಸ್ತಕ ಓದಿ ಹಾಳಾಗಬೇಡಿ, ಭಗವದ್ಗೀತೆ ಓದಿ, ಭಗವಂತನೇ ಹೇಳಿದ್ದು ಅನ್ನೋದ್ರ ಬಗ್ಗೆ ಇನ್ನೊಬ್ಬರು ಪ್ರಶ್ನೆ ಮಾಡಿಲ್ಲ ಆ ಬಗ್ಗೆ ಯಾರು ಕೂಡ. ಭಗವದ್ಗೀತೆ ಇವತ್ತು ಸರ್ವಾಂಗೀಕೃತವಾದಂತ ಶ್ರೇಷ್ಠವಾದ ಕೃತಿ. ಜಾತಿ ಮತ ದೇಶ ಎಲ್ಲವನ್ನು ಮೀರಿ ಅದಕ್ಕೆ ಗೌರವ ತಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತಾನೆ ತಮ್ಮ ಜೀವನ ಹಾಳು ಮಾಡ್ಕೋತಾರೆ. ಭಗವದ್ಗೀತೆ ಮುಂದೆ ಇಟ್ಕೊಂಡು ಅವ್ರು ಹೇಳ್ತಾರೆ ಇವ್ರು ಹೇಳ್ತಕೊಂಡು ಯಾಕೆ ಯೋಚನೆ ಮಾಡ್ತೀರಿ? ಭಗವಂತನ ಮತ್ತೆ ಡೈರೆಕ್ಟ್ ಕೇಳಿದ್ರೆ ನಮ್ಗೆ ಹೋಯ್ತಲ್ಲ, ಅಷ್ಟು ಪರೀಕ್ಷೆ ಮಾಡೋ ಯೋಗ ನಮಗಿರಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ. ಇವತ್ತು ನೋಡೋದಕ್ಕೆ 21ನೇ ಶತಮಾನ, ಜನ ಸುಖವಾಗಿ ತಿಳ್ಕೊಂಡಿದ್ದಾರೆ, ಮೆಂಟಲಿ ಹೈಲಿ ಡಿಸ್ಟರ್ಬ್ ಬರ್ತ ಜನಗಳು. ಏನು ಜಗತ್ತು ಅಂದ್ರೆ ಏನು, ಸತ್ವನ ಮುಂದೆ ಏನು ಹೋಗ್ತಾನೆ, ಪ್ರತಿಯೊಬ್ಬರು ಯಾಕೆ ಒಂದೊಂದು ರೀತಿ ಇದ್ದಾರೆ, ಭಾರಿ ಪ್ರಾಮಾಣಿಕ ಕಷ್ಟದಲ್ಲಿದ್ದಾರೆ, ಭ್ರಷ್ಟಾಚಾರಿ ಮನೆ ಮೇಲೆ ಮನೆ ಕಟ್ತಿರ್ತಾರೆ, ಯಾಕೆ ಸಾಧ್ಯ ಇದೆಲ್ಲ ಕೂಡ, ಇದರಿಂದ ಏನಿದೆ ಯೋಚನೆ ಮಾಡೋದಿಲ್ಲ ಜನಗಳೆಲ್ಲ ಕೂಡ. ಆ ಟೋಟಲ್ ಸಸ್ಪೆನ್ಸ್ ಇದ್ದಾಗ ಎಲ್ಲರೂ ಕೂಡ ಪ್ಯಾಸಿವ್ ಲೈಫ್ ಆಗಬಹುದು, ಆಕ್ಟಿವ್ ಆಗಿ ಯೋಚನೆ ಮಾಡಬೇಕು, ಪ್ರತಿಯೊಂದು ಪದಕ್ಕೆ ಅರ್ಥ ತಿಳ್ಕೊಂಡು ಬದುಕಬೇಕು. ಅವಾಗ ನಮ್ಮ ಜೀವನದಲ್ಲಿ ಹೊಸ ಗುರಿ ಗೊತ್ತಾಗ್ತದೆ. ಏನೋ 100 ವರ್ಷಗಳ ಜೀವನ ನಾವು ಕೊನೆಗಾಣೋದಿಲ್ಲ, ದೇಹ ಹೋಗುತ್ತಷ್ಟೇ ಜೀವ ಹೋಗೋದಿಲ್ಲ. ಅದನ್ನೇ ಭಗವಂತ ಹೇಳಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತೆ. ಅರ್ಜುನ, ಮನುಷ್ಯ ಸತ್ತ ಅಂದ್ರೆ ಆ ಜೀವ ಸತ್ತ ಅಂತಲ್ಲ, ಆ ದೇಹ ಹೋಯಿತು ಹೊಸ ದೇಹ ಬರುತ್ತೆ ಅಂತ ಅರ್ಥ. ಮನೆ ಬದಲಾಯಿಸೋದು ನಾವು ಕಂಡಿದ್ದೇವೆ, ವಸ್ತ್ರ ಬದಲಾಯಿಸೋದು ಕಂಡಿದ್ದೇವೆ, ಹಾಗೆ ದೇಹ ಬದಲಾಗುತ್ತೆ ಹೊರತು ಜೀವ ಇದ್ದೇ ಇರ್ತಾನೆ. ಅದ್ರ ಭಗವಂತ ಹೇಳಿದ, ಅದು ಹುಟ್ಟಿದ್ದಕ್ಕೆ ಸಾಕ್ಷಿ ಇದು, ಹುಟ್ಟಿದ ಅದು ಒಳ್ಳೆ ಕುದುರೆಯಾಗಿ ಹುಟ್ಟಿದ, ಅದು ಕೊಡ್ಕೋಬೇಕಾಗಿದೆ. ಈಗ ಕೇಳಿದ ಪರೀಕ್ಷೆ ನಡಿ, ಇಂಥ ಪರೀಕ್ಷೆಯಿಂದ ಸಿದ್ಧವಾದ್ರೆ ಭಯ ಇರೋದಿ. ಅವ್ನು ಬೇಕಾದಷ್ಟು ಕೊಟ್ಟ, ಅವ್ರು ಹೇಳಿದಂತೆ ಕುದುರೆ ಇವ್ರಿಗೂ ಭಾರಿ ಖುಷಿ ಏನಿತ್ತು, ಅವನು ಮಾಡಿದ್ರೆ ಖುಷಿಯಿಂದ ಹೊರಟೋಗ್ಬಿಟ್ಟ. ಇವನು ಕುದುರೆನ ಚೆನ್ನಾಗಿ ನೋಡ್ಕೊಂಡ, ಒಂದು ಸಾಪೇಕ್ಷೆ ಆಯ್ತು, ಈ ಕುದುರೆ ಮೇಲೆ ನಾನು ಯಾಕೆ ಒಂದ್ಸರ್ತೆ ಸಂಚಾರ ಮಾಡಿ ಬರಬಾರದು ಅಂತ ಯೋಚನೆ ಮಾಡಿ. ರಾಜರುಗಳು ಸಾಮಾನ್ಯವಾಗಿ ಬೇಟೆಯಾಡೋದು ಅಂತ ಹೇಳಿ ಯಾವುದನ್ನು ಅವರು ಕಲ್ತಿರಲಿಲ್ಲ. ಈ ಕ್ರೂರ ಮೃಗಗಳನ್ನ ಕೊಂದು ಋಷಿಮಯಗಳ ತಪಸ್ಸಿಗೆ ವಿಘ್ನ ಬರದಂತೆ ಕಾಪಾಡೋದು ಅವ್ರ ಉದ್ದೇಶವಾಗ್ತಿ. ಬೇಟೆಯ ಉದ್ದೇಶ ಸದುದ್ದೇಶದ ಬೇಟೆನೆ ಹೊರತು ಪ್ರಾಣಿ ಹಿಂಸೆಯ ಬೇಟೆ ಅವರದಲ್ಲ, ಹಿಂಸ ಪ್ರಾಣಿಗಳನ್ನ ಕೊಲ್ಲೋದಷ್ಟೆ. ಅದು ಕುದುರೆ ಮೇಲೆ ಕುತ್ಕೊಂಡು ಹೊರಟ, ಎಲ್ಲ ಜೊತೆಗಾರರನ್ನ ಹಿಂಬಾಲಿಸಿದ್ರು, ಸೈನ್ಯ ಸೇನಾದ್ರು ಎಲ್ಲ ಹಿಂದೆ ಬಂದ್ರು. ಆದ್ರೆ ಕುದುರೆ ಭಾರಿ ಫಾಸ್ಟ್ ಇತ್ತು, ತುಂಬಾ ಫಾಸ್ಟ್ ಕುದುರೆ, ಎಲ್ಲ ಪರಿವಾರ ಬಿಟ್ಟು ಮುಂದೆ ಹೋಗ್ಬಿಟ್ಟ ರಾಜ. ಯಾರು ಫಾಲೋ ಮಾಡಕ್ ಆಗಲೇ ಇಲ್ಲ ಅದನ್ನ. ಈ ದೊಡ್ಡ ಇಂಪೋರ್ಟ್ ಕಾರಲ್ಲಿ ಹೋಗಿ ಸ್ಕೂಟರ್ ಮೇಲೆ ಹೋಗ್ತಾ ಇದ್ರಿ ನಿಂತಿರುತ್ತೆ, ಸ್ಕೈಟ್ ಸೈಕಲ್ನ ಫಾಲೋ ಮಾಡಕ್ ಆಗುತ್ತೆ, ಅದನ್ನ ಸಾಧ್ಯ ಇಲ್ಲ. ಅಂತ ಕುದುರೆ ಆದ್ರೆ ಎಲ್ಲ ಹುಡುಗರು ಇನ್ನೊಬ್ಬರೇ ಮುಂದೆ ಹೊರಟ್ಬಿಟ್ಟು ತುಂಬಾ ಮುಂದೆ ಹೋದ. ನೋಡಿದ್ರೆ ಯಾರು ಇದ್ದವ್ರು ಇಲ್ಲೇ ಇಲ್ಲ. ಒಂದಿಷ್ಟ ಕುದುರೆ ಎಷ್ಟು ವೇಗ ಅಂತ ಖುಷಿ ಆಯ್ತವ್ರಿ, ಕುದುರೆ ಬಗ್ಗೆ ಭಾರಿ ನಂಬಿಕೆ ಬರು. ಅಷ್ಟೊಂದು ಸ್ವಲ್ಪ ಬಾಯಾರಿಕೆ ಆಯ್ತವ್, ನೀರು ಕುಡಿಬೇಕು ಅಂತ ಅನಿಸ್ತ. ನೋಡ್ತಾನೆ ಎಲ್ಲೂ ನೀರಿನ ಜಾಗ ಕಾಣಲಿಲ್ಲ, ಕುದುರೆನ ನಿಲ್ಲಿಸ್ತ ಒಂದ್ ಕಡೆಗೆ, ಕುದುರೆ ನಿಲ್ಲಿಸಿಬಿಟ್ಟು ಒಂದ್ ಕಡೆ ಕಟ್ಟಿ ಹಾಕಿಬಿಟ್ಟು ಸುತ್ತ ನೀರು ಕಾಣಿಸ್ತಾ ಇಲ್ಲ, ದೊಡ್ಡ ಬಂಡೆ ಇತ್ತು, ಆ ಬಂಡೆ ಹಚ್ಚಿ ನೋಡೋಣ ಅಂತ ಹೋದ. ಬಂಡೆ ಹಚ್ಚಿ ನೋಡಿ ದೂರದ್ದೆಲ್ಲ ಕಾಣುತ್ತೆ, ನೀರಿನ ಜಲಾಶಯ ಸಿಗಬಹುದು ಅಂತ ಹೇಳಿ ಹಚ್ಚಿ ನೋಡಿದ. ಅಷ್ಟೊತ್ತಿ ಜೋರಾಗಿ ಗಾಡಿ ಬೀಸಕ್ಕೆ ಶುರುವಾಯ್ತು, ಗಾಡಿ ಇದು ಸೇನೋ ಹಾರ್ದೆ ಬೀಳ್ತಾ ಇತ್ತು. ಇವನ್ ಮುಂದೆ ಒಂದು ತಾಳೆಗಡಿ ತುಂಡು ಬಿತ್ತು, ತಾಳೆಗಡಿ ತುಂಡು ಬಿತ್ತು ತಗೊಂಡ. ಏನಿದೆ ಅಂತ ಓದಕ್ ಹೊರಟ, ಪುಣ್ಯದಕ್ಕೆ ಓದಕ್ ಬರ್ತಿತ್ತ, ಎಷ್ಟು ತಾಳೆಗರಿ ಇದೆ ಲೆಕ್ಕನೇ ಇವತ್ತು ಓದೋರಿಲ್ಲ, ಎಲ್ಲ ನದಿಗೆ ಹಾಕ್ಬಿಡ್ತಾರೆ, ಇಲ್ಲ ಕೆರೆಗೆರೆ ಹಾಕ್ತಾರೆ, ಸುಟ್ಟು ಸುಡೋರು ಇದ್ದಾರೆ ಮಹಾಪಾಪಿಗಳು ಅಂತವರು ಸಿಗ್ತಾರೆ. ಒಂದೇ ತುಂಡು ನೋಡಿದ, ಏನಿರ್ಬೋದು ಅದರೊಳಗೆ ಅಂತ ನೋಡಿದ. ಏನ್ ಬರೋದಿತ್ತು ಗೊತ್ತಾ ಅದರೊಳಗೆ, ಊರ್ಧ್ವ ಮೂಲ ಮಹಸ್ಯಾಕಂ ಅಶ್ವತ್ಥಂ ಪ್ರಾಹುರ ವ್ಯಯಂ. ಇಷ್ಟೇ ಓದ್ದ ಅದನ್ನು ಜೋರಾಗಿತ್ತು, ಒಂದೇ ನೇರಾದ ಊರ್ಧ್ವ ಮೂಲ ಮಹಸ್ಯಾಕಂ ಅಶ್ವತ್ಥಂ ಪ್ರಾಹುರ ವ್ಯಯಂ. ಮುಂದೆ ಶ್ಲೋಕ ಮುಂದಿನ ಭಾಗ ಇದೆ, ಅಲ್ಲಿ ಅಷ್ಟೇ ಇದ್ದಿದ್ದು ಅದರೊಳಗೆ. ಚಂದಾಂಸಿ ಎಷ್ಟ ಪರಣಾರೆ ಎಸ್ ಸಂವೇದ ಸವೇದವಿದೆ, ಇಷ್ಟು ಭಾಗನೇ ಇತ್ತು. ಗಟ್ಟಿಯಾಗಿ ಓದ್ದ ಕುತೂಹಲದಿಂದ. ಏನ್ ಆಶ್ಚರ್ಯ ಗೊತ್ತಾಗ, ಓದ್ತಿರ್ಲಿಕ್ಕೇನೆ ಆ ಕುದುರೆ ಅಲ್ಲೇ ಬಿದ್ದು ಸತ್ತದೆ, ನಿಂತಿತ್ತಲ್ಲ ಕುದುರೆ ಸಪ್ಪಂತ ಬಿದ್ದು ಸತ್ತದೆ. ಇಷ್ಟೇ ಓದ್ಬಿಟ್ರೆ ಯಾರು ಕುದುರೆ ಹೇಳಿದ್ರೆ ಕುದುರೆ ಸಾಯಿತಂತ ಆಗುತ್ತೆ, ಗೀತೆ ಹೇಳ್ಬೇಡಿ ಕುದುರೆ ಸತ್ತ ಬಿಡುತ್ತೆ ಕುದುರೆಗಳೆಲ್ಲ ಅಂತ ಅನ್ಸುತ್ತೆ ನನಗೆ. ಅವ್ರ ರಾಜರಿಗೆ ಶಾಕ್ ಆಯ್ತು, ಇದೇ ಇದು ಕುದುರೆ ಬಿತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ, ಏನಾದ್ರು ಹೇಳ್ತಾನೆ ಇಲ್ಲ. ಅಷ್ಟೊತ್ತಿ ನೋಡ್ತಾನೆ ಮೇಲೆ ತಗೊಂಡು ವಿಮಾನ ಸತ್ತ ಕೇಳಿ, ನೋಡ್ತಾನೆ ದೇವತೆಗಳ ವಿಮಾನ, ಈ ಕುದುರೆ ಆಗಿತ್ತಲ್ಲ ಸರ್ವ ಭೈರುಂಡ, ಅವನು ಹತ್ತು ಕೂತಿದ್ದಾನೆ ಅದರೊಳಗೆ. ರಾಜ ನಮಸ್ಕಾರ ಮಾಡ್ತಾನೆ, ರಾಜ ನೀನು ಭಾರಿ ದ್ರೋಹ ಮಾಡಿದೆ, ದಯವಿಟ್ಟು ನನಗೆ ಕ್ಷಮಿಸಿಬಿಡು, ನಿನ್ನಿಂದಲೇ ಉದ್ಧಾರ ಆದೆ, ನಮಸ್ಕಾರ ಅಂತ ಹೇಳಿ ಹೋಗ್ಬಿಡ್ತಾರೆ ಯುವಾಂದ್ರೆ ಕೂತ್ಕೊಂಡು. ಅಂದ್ರೆ ಕುದುರೆ ಸತ್ಯತ್ವ ಅಲ್ಲ, ಕುದುರೆ ಜನ್ಮ ಬಿಡುಗಡೆ ಆಯ್ತು, ಬಿಡುಗಡೆಯಾಗಿ ಅವನ ಸತ್ಯತೆ ಹೊರಟು ಬಿಟ್ಟ. ರಾಜನಿಗೆ ಭಾರಿ ಆಶ್ಚರ್ಯ ಆಗಬೇಕು, ಕುದುರೆ ಸತ್ತೋಯ್ತು ನೋಡಿದ್ರೆ ಇದಾಗ್ತಾ ಇದೆ ಅವ್ನು ನೋಡಿ ಸರ್ವ ಬೇರುಂಡ ಅವನ ಮಂತ್ರಿ ಅವನು ಅವನಾಕೆ ಕುದುರೆ ಆದ ಏರೋ ಟೋಟಲ್ ಸಸ್ಪೆನ್ಸ್ ಅವ್ ನೀರಡಿ ಕೌಗೆ ಬಿಡ್ತು ಅವನು ಜಿಜ್ಞಾಸೆ ಶುರುವಾಯ್ತು ಬಾಯಾರಿಗೆ ಸತ್ಯ ಹೋಯ್ತು ಜಿಜ್ಞಾಸೆ ಶುರುವಾಯ್ತು ಏನ್ ಅರ್ಥ ಇದಕ್ಕೆ ಹ್ಯಾಕ್ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ದ ಹಾಗೆ ಹುಡ್ಕೊಂಡು ಈ ಕುದುರೆ ಇಲ್ಲ ಬೇರೆ ಅರ್ಥ ಆಗಿಲ್ಲ ಅವನಿಗೆ ನಡ್ಕೊಂಡು ಹಾಗೆ ಹೋದ ಋಷಿಗಳ ಆಶ್ರಮ ಕಾಣಿ ಹಿಂದಿನ ಕಾಲಕ್ಕೆ ಇವತ್ತು ಹೋಟೆಲ್ ಕಾಣಿಸುತ್ತೆ ಅವತ್ತು ಆಶ್ರಮ ಕಾಣಿಸ್ತಾಕೆ ಇವತ್ತು ಹೋದ್ರೆ ರೆಸಾರ್ಟ್ಗಳು ಕಾಣಿಸುತ್ತೆ ಊರು ಹೋಗ್ಬಿಟ್ರೆ ಆಶ್ರಮಗಳ ಕಾರಣ ಹೋಗೋಯ್ತು ನೋಡ್ತಾನೆ ಒಳ್ಳೆ ಆಶ್ರಮ ಒಂದು ಬಾಯಾಕಿ ಆಗಿತ್ತು ಉತ್ತರವೂ ಬೇಕಿತ್ತು ಮುಖ್ಯವಾಗಿ ಅವನಿಗೆ ಋಷಿಗಳಿದ್ರು ಅವ್ರು ನಮಸ್ಕಾರ ಮಾಡ್ದ ಅದೇ ಭಗವಂತ ಹೇಳೋ ದೊಡ್ಡವರನ್ನ ಕಂಡಾಗ ತದ್ವಿಧಿ ಪ್ರಣಿಪಾತೇನ ಪರಿಪ್ರಸ್ತೇನ ಸೇವಾಯ ದೊಡ್ಡವರಿಂದ ವಿಷಯ ತಿಳ್ಕೋಬೇಕಂತಿದ್ರೆ ನಮಸ್ಕಾರ ಮಾಡಿ ಸೇವೆ ಮಾಡಿ ಮತ್ತು ಪ್ರಶ್ನೆ ಮಾಡಿ ಉತ್ತರ ತಿಳ್ಕೊಳ್ಳಿ ಅಂತ ಹೇಳಿದ್ದ ನಮಸ್ಕಾರ ಮಾಡ್ದ ಅವ್ರ ರಾಜ ನೋಡೋ ಗೊತ್ತಾಗ ರಾಜನ ವೇಷ ಆ ಸ್ವಾಗತ ಮಾಡ್ದ ಮುನಿ ಪಾಪ ಎಲ್ಲ ಉಪಚಾರ ಮಾಡಿ ಏನು ವಿಷಯ ಅಂತ ಕೇಳಿದ ಸ್ವಾಮಿ ನನ್ನ ತುಂಬ ಆಶ್ಚರ್ಯ ಆಗಿದೆ ಎಲ್ಲ ತನ್ನ ಕತೆ ಹೇಳ್ಕೊಂಡ ಆ ಕುದುರೆ ಸತ್ತೋಯ್ತು ಶರಭ ಬೇರುಂಡ ನಾನು ಅಂತ ಹೇಳಿತ್ತು ನಾನು ಮಂತ್ರಿಡೆ ಹೊರಟೋದ ಮಂತ್ರಿಡೆ ಹೊರಟೋದ ಏನಿದೆಲ್ಲ ಏನು ಅರ್ಥ ಆಗ್ತಾ ಇಲ್ಲ ಅವನು ಯಾಕೆ ಇಲ್ಲಿ ಬಂದ ಅವನು ಹೇಗೆ ಸತ್ತಿದ್ದ ಇಲ್ಲಿ ಬಂದಿದ್ದ ಜಾತಕ್ಕೆ ಮತ್ತು ಯಾಕೆ ಸದ್ಗತಿಗೆ ಹೋದ ಏನು ತಿಳಿತಾ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ವೈಚಾರ ಮಾಡಬೇಡ ಎಲ್ಲ ನಾ ಹೇಳ್ತೇನೆ ಕೇಳುವಂತ ಎಂಥ ದೃಷ್ಟಿ ಅವ್ರಿಗೆ ಇವತ್ತಾರು ಕಮಿಷನ್ ಮಾಡ್ತಾರೆ ಅದೆಲ್ಲವತ್ತೆ ನೋಡಿ ಕಮಿಷನ್ ಮಾಡಿದ್ರೆ ಸಿಗೋದಲ್ಲ ಹೋಗ್ಬಿಟ್ಟಿದ್ದಾರೆ ಬೇಕು ಜನಕ್ಕೆ ಅಷ್ಟೇ ತಲಾಗಾಣ ಮಾಡಿದ್ರು ಅಂತೇಳಿ ಇಮ್ಮಿಡಿಯೇಟ್ ಆನ್ಸರ್ ಸಿಗ್ಬೇಕು ಅಂತ ಕಾಲ ಇವತ್ತು ಭೌತಿಕ ಪ್ರಪಂಚ ಭಾರಿ ಕಡಿಮೆ ಅಧ್ಯಾತ್ಮದ ಮುಂದೆ ತುಂಬಾ ಕಡಿಮೆ ಒಂದು ಕ್ಷಣಕ್ಕೆಲ್ಲ ಉತ್ತರ ಕೊಟ್ಟರು ಮುನಿಗಳು ಎಷ್ಟು ಸಾಮರ್ಥ್ಯ ಇರಬೇಕು ಅವ್ರಿಗೆ ಅವ್ರು ಇತಿಹಾಸ ಹೇಳ್ತಾ ಇದ್ದಾರೆ ಪೂರ್ತಿ ಅವರು ಅವ್ರು ಹೇಳ್ತಾರೆ ರಾಜ ಆ ಕುದುರೆ ನಿನ್ನ ಮಂತ್ರಿ ಇದ್ದಾಗ ಸರ್ವ ಬೇರುಂಡ ನಿನ್ನ ಕೊಲ್ಲಕ್ಕೆ ಎಂತ ಉಪಾಯ ಮಾಡಿದ್ದವು ಆದರೆ ನೋಡಿದ್ರೆ ನಿನ್ನ ಪುಣ್ಯ ಗಟ್ಟಿ ಇತ್ತು ಅವನಿಗೆ ಪಾಪ ತುಂಬಿತ್ತು ಸತ್ತೋದ ಅವನೇ ಕುದುರೆಯಾಗಿ ಹುಟ್ಟಿದ್ದ ಆ ಕುದುರೆಯಾಗಿ ಹುಟ್ಟಿ ನಿನ್ನೆಲ್ಲೇ ಸೇರೋ ಕಾಲ ಬಂತು ಮತ್ತೆ ಯಾರು ಕೊಲ್ಲಕ್ಕೆ ಅಂತ ಹೊರಟಿದ್ದ ಅವ್ರ ಮನೆಯಲ್ಲಿ ರಾಗಾಯ್ತು ಅವನು ಹೊತ್ಕೊಂಡು ಹೋಗೋರಾಗಾಯ್ತು ಕೊನೆಗೆ ದೇವರು ಒಳ್ಳೆ ಶಿಕ್ಷೆ ಕೊಡಿಸಿದೆ ಅವನಿಗೆ ಇಲ್ಲಿ ಬಂದ ಬಾಯಾರಿಕೆ ಅಂತ ಹಿಡಿದಿಯಲ್ಲ ಅದು ತಾಳೆಗರಿ ಒಯ್ದಿದ್ದ ಜೊತೆಗೆ ಇದು ಸ್ವಾಮಿ ಇದನ್ನು ಕೈ ಸಿಕ್ತು ನೋಡಿ ಅಂತ ತೋರಿಸಿದ ನೋಡು ಇದ್ರಲ್ಲಿ ಏನ್ ಬಿದ್ದ ಗೊತ್ತಾ ಭಗವದ್ಗೀತೆ 15ನೇ ಅಧ್ಯಾಯದ ಮೊದಲ ಶ್ಲೋಕದ ಮೊದಲ ಅರ್ಥ ಇದರಲ್ಲಿ ಬರೆದಿದ್ದ ಇದು ನೀನು ಓದಿದೆಯಲ್ಲ ಅದು ಕಿವಿ ಬೀಳ್ತಿರ್ಲಿಕ್ಕೆ ಆ ಪುಣ್ಯಜನ ಎಲ್ಲಾ ಪಾಪ ಹೋಯ್ತು ಅವನಿಗೆ ಅಂತ ಹೇಳಿದ ಭಗವದ್ಗೀತೆ ಓದಿದ್ರಲ್ಲ ಇನ್ನೊಬ್ಬರು ಓದೋದನ್ನು ಕೇಳಿದ್ರೆ ಸಾಕು ಅಷ್ಟು ಎಫೆಕ್ಟ್ ಕೊಡುತ್ತೆ ಅಂತ ಹೇಳಿದ ಇವತ್ತು ಯಾರು ಗಟ್ಟಿಯಾಗಿ ಹೇಳ್ತಿದ್ರೆ ಗಾಡಿ ರಿಟರ್ನ್ ಮಾಡಿಬಿಟ್ಟು ಟಿವಿ ನೋಡ್ತಿದ್ದೀನಿ ಅಂತ ಬೈದ್ಬಿಡ್ತಾರೆ ಅವ್ರ ಪಾಪ ಅಂದ್ರೆ ಪಾಪ ಹೋಗಬಾರ್ದು ಇಲ್ಲೇ ಇರಬೇಕು ಅಂತ ಅರ್ಥವ್ರಿ ಪಾಪ ಹೋಗಬಾರ ಈ ಕಡೆ ಪಾಪ ತಗೋತಿರ್ತಾನೆ ಪಾಪ ರಿಸ್ಟರ್ ಆಗಬಾರ್ದು ಅದಕ್ಕೆ ಅಂತ ಹೇಳಿ ಇದು ಬೈದು ಬಿಡ್ತಾರೆ ನಿಮಗೆ ಹೇಳೋದನ್ನಾರೇ ಕೇಳಿ ಊರ್ಭಗೋಲ ವ್ಯವಸ್ಥೆ ಈ ಪೂರ್ತಿ ಇಡೀ ಗೀತೆ ಅಲ್ಲ ಇಡೀ ಅಧ್ಯಾಯ ಅಲ್ಲ ಅರ್ಧ ಶ್ಲೋಕ ಅಷ್ಟೇ ಅದು ಕಿವಿ ಬಿಡುತ್ತಲ್ಲೇ ಕಷ್ಟಿಸಿ ಬಂದೋಯ್ತು ಅಂತ ಆಗಲಿ ಇದು ನಡೆದಿತ್ತು ಅವನೆಲ್ಲ ಪಾಪ ಕರ್ಮ ಸದ್ಗತಿಗೆ ಹೋಗಿದ್ದಾನೆ ಭಾರಿ ಪುಣ್ಯಾತ್ಮ ಅವನ ದುಷ್ಟಬುದ್ಧಿ ಹೋಯ್ತು ಪಾಪ ಕರ್ಮ ರೇಪ ಹೋಯ್ತು ಸುಖವಾಗಿದ್ದಾನೆ ಇದು ಭಗವದ್ಗೀತೆ 15ನೇ ಅಧ್ಯಾಯದ ಫಲ ಅಂತೇಳಿ ಅಷ್ಟು ರಾಜನೇ ಪರಮಾಶ್ಚರ್ಯವಾಗಿ ಎಲ್ಲ ಭಗವದ್ಗೀತೆ ಎಷ್ಟು ದೊಡ್ಡದು ಅಂತ ಅರ್ಥ ಆಯ್ತು ಅವನಿಗೆ ಅಲ್ಲಿಂದ ಸೀತಾ ಗುರು ಅವರ ಹತ್ರ ಹೇಳಿ ಸ್ವಾಮಿ ದಯವಿಟ್ಟು ನನಗೆ ಉಪದೇಶ ಮಾಡಿ ಅಂತ ಕೇಳ್ಕೊತಾರೆ ಹಾಗೂ ಭಗವದ್ಗೀತೆ ಬಲ್ಲವರು ಅಂತ ಹೇಳಿದಾಗ ಉಪದೇಶವನ್ನು ಮಾಡುತ್ತಾನೆ ಇವನು ಹೋಗಿ ಮಗನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಅಲ್ಲಿಂದ ತಪಸ್ಸಿಗೆ ಹೋಗಿ ವಾನಪ್ರಸ್ಥನಾಗಿದ್ದು ಗೀತೆಯನ್ನು ಪಠಿಸಿ ವೈಕುಂಠಕ್ಕೆ ಹೊರಟುಬಿಟ್ಟಂತಾರೆ ಆಗಿದ್ದೇನು ಕೊನೆಗೆ ಸದ್ಗತಿ ಹೋಗಕ್ಕೆ ಅವಕಾಶ ಸಿಕ್ಕಿದ್ದು ಭಗವದ್ಗೀತೆಯ ಸಂಪರ್ಕ ಬಂದಿದ್ದೆ ಇದೆಲ್ಲ ಯೋಚನೆ ಮಾಡಿದರೆ ಭಗವದ್ಗೀತೆಯ ಒಂದೇ ಒಂದು ಶ್ಲೋಕದ ಅರ್ಧ ಭಾಗ ಇಟ್ಟು ಉದ್ಧಾರ ಮಾಡಿದೆ ಅಂದರೆ ಇಡೀ ಭಗವದ್ಗೀತೆಯ ಶಕ್ತಿ ಎತ್ತಿರಬಹುದು ಯೋಚನೆ ಮಾಡಿ ಇಡೀ ಭಗವದ್ಗೀತೆ ನಮ್ಮನ್ನಲ್ಲ ಈ ವಂಶೋದ್ಧಾರ ಮಾಡ್ತಕ್ಕಂಥ ವಂಶಗಳನ್ನ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಇರೋದದು ಅದು ಅದರ ಸಾಮರ್ಥ್ಯ ಆಗ 15ನೇ ಅಧ್ಯಾಯಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಮುಂದಿನ ಪ್ರಶ್ನೆ 15ನೇ ಅಧ್ಯಾಯದಲ್ಲಿ ಕಥೆಗೆ ಸಂಬಂಧ ಏನು ವಿಚಾರ ಬಂದಿದೆ ಅಂತ ಕೇಳಿದರೆ ಅದರಲ್ಲೇ ಉತ್ತರ ಇದೆ ಊರ್ಧ್ವ ಮೂಲ ಮಧ ಶಾಖಂ ಅಶ್ವತ್ಥಂ ಪ್ರಾಹುರ ವ್ಯಯಂ ಛಂದಾಂಶಿ ಯಸ್ಯ ಪರ್ಣಾನಿ ಯಸ್ತಂವೇದ ಸವೇದವಿತ್ ಅದರಲ್ಲಿ ಊರ್ಧ್ವ ಮೂಲ ಮಧ ಶಾಖಂ ಸುಮ್ಮನೆ ಒಗಟು ಅದು ಒಂದು ಮರ ಇದೆ ಅದರ ಬೇರು ಮೇಲಿದೆ ರೆಂಬೆಗಳು ಕೆಳಗಿದೆ ತಲೆ ಕೆಳಗಾದ ಮರ ಇದು ಜಗತ್ತು ವೃಕ್ಷ ಅಂತ ಭಗವಂತ ಹೇಳಿದ ತಲೆ ಕೆಳಗಾದ ಮರ ಬೇರು ಒಗಟಿದ್ದಾಗ ಲೆಕ್ಕ ಹಾಗಲ್ಲ ಊರ್ಧ್ವ ಮೂಲ ಮಧ ಶಾಖಂ ಊರ್ಧ್ವ ಅಂದ್ರೆ ಭಗವಂತ ಊರ್ಧ್ವಸ್ತು ಊರ್ಧ್ವಗ ಸತ್ವಥಾಚಾರ ವಿಷ್ಣು ಸಹಸ್ರನಾಮದಲ್ಲಿ ಊರ್ಧ್ವಗ ಅಂತ ಭಗವಂತನ ಹೆಸರು ಅಂದ್ರೆ ಊರ್ಧ್ವ ಅಂದ್ರೆ ಏನು ಗೊತ್ತೇನು ಎಲ್ಲರ ಮೇಲಿರೋನು ಅಂತ ಎಲ್ಲರ ಮೇಲಿರೋನು ಅಂದ್ರೆ ಯಾರೋ ಸರ್ವೋತ್ತಮ ಅಂತ ರಾಜ ಮಹಾರಾಜರ ಸಭೆಯಲ್ಲಿ ಉನ್ನತ ಆಸನದಲ್ಲಿ ಕೂತಿರ್ತಾರೆ ಅತ್ಯುತ್ತಮ ಅಧಿಕಾರಿಗಳು ಅಂತ ಇದು ಭಗವಂತ ಎಲ್ಲಿದ್ದಾರೆ ಎಲ್ಲರ ಮೇಲಿದ್ದಾನಾದ್ರಿಂದಾಗಿನೇ ದೇವರಿಗೆ ಊರ್ಧ್ವ ಅಂತ ಕರೀತಾರೆ ಅವನೇ ಜಗತ್ತಿನ ಮೂಲ ಅವನೇ ಬುಡ ಆಶ್ರಯ ಅಂತ. ಗುಣ ಅಂದ್ರೆ ಏನು? ಆಶ್ರಯ. ಜಗತ್ತಿಗೆ ಆಶ್ರಯ ಭಗವಂತ. ಈ ಮಡ ಇದೆ, ಸಂತಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ವೇದವಿತ್ ಅಧ ಶಾಖಾ. ಅಧ ಅಂದ್ರೆ ಕೆಳಗಿನವರು, ಬ್ರಹ್ಮಾದಿ ದೇವತೆಗಳನ್ನ, ಮರದ ರೆಂಬೆಗಳು. ಛಂದಾಂಸಿ ಯಶ್ಯ ಪರ್ಣಾನಿ, ಈ ವೇದಗಳೆಲ್ಲ ಅದರ ಎಲೆಗಡಿ ಇದ್ದಾರೆ. ಈ ಜಗದೃಷ್ಟ ಯಾರು ತಿಳಿತಾರಲ್ಲ, ವೇದವಿತ್ ವೇದವನ್ನೇ ತಿಳಿದಾಗಲೇ. ಜಗದೃಷ್ಟ ಅಂದ್ರೆ ವಿಶ್ವದ ವೃಕ್ಷ, ಭಗವಂತನೇ ಇದಕ್ಕೆ ಆತರೆ ಅಂತ ಹೇಳೋದೇ ಈ ಅಧ್ಯಾಯದ ಪ್ರಾರಂಭ. ಅಶ್ವತ್ಥಾನ ಪದವಂತಿ ಊರ್ಧ್ವಮೂಲ ಪದಶ್ಚಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅಶ್ವತ್ಥಾನ ಪದ ಉಪಯೋಗಿಸ್ತಾರೆ. ಅಶ್ವತ್ಥ ಅಂದ್ರೆ ಏನು? ಅಶ್ವತ್ಥ ವೃಕ್ಷ ನಾವು ಕೇಳಿರ್ತೇವೆ. ಜಗತ್ತೊಂದು ಅಶ್ವತ್ಥ ವೃಕ್ಷ, ಆದರೆ ಹೆಸರು ಅಶ್ವತ್ಥ, ಅರ್ಥ ಮಾತ್ರ ಹಾಗಲ್ಲ. ಅಶ್ವತ್ಥ ಅಂದ್ರೆ ಏನು? ಅದಕ್ಕೆ ಎರಡು ಅರ್ಥವನ್ನು ಹೇಳುತ್ತಾರೆ. ಒಂದು ಶ್ವಃ ಅಂದ್ರೆ ನಾಳೆ ಅಂತ, ಸಂಸ್ಕೃತದಲ್ಲಿ ಶ್ವಃ ಅಂದ್ರೆ ನಾಳೆ, ಥ ಅಂದ್ರೆ ಇರೋದು ಅಂತ. ಶ್ವತ್ಥ ನಾಳೆ ಕೂಡ ಇವತ್ತಿದ್ದಾಗೆ ಇರೋದು, ಅದಕ್ಕೆ ಶ್ವತ್ಥ ಅಂತ ಕರೀತಾರೆ. ನಾಳೆ ಕೂಡ ಇವತ್ತಿದ್ದಾಗಿದ್ದರೆ ಅದು ಶ್ವತ್ಥ ಅಂತ ಕರೀತಾರೆ. ಆದರೆ ಈ ಜಗತ್ತೆಂಥದ್ದು ಗೊತ್ತಾ? ಅಶ್ವತ್ಥ ಅಂದ್ರೆ ನಾಳೆ ಕೂಡ ಇವತ್ತಿದ್ದಾಗಿರೋದಿಲ್ಲ ಅಂತ, ಅಂದ್ರೆ ಚೇಂಜ್ ಆಗುತ್ತೆ ಅಂತ ಅರ್ಥ. ಜಗತ್ತು ಏನಾಗುತ್ತೆ? ಯಾವಾಗಲೂ ಚೇಂಜ್ ಆಗ್ತಾ ಇದೆ. ಎವರ್ ಚೇಂಜಿಂಗ್. ಬೆಂಗಳೂರು ನೋಡಿದವರೇ ಅಂತಿರ್ತಾರೆ, ಏನಿತ್ತು ಇಲ್ಲ ಕಾಡು ಇತ್ತು ಅಂತ ಶುರು ಮಾಡ್ತಾರೆ. ಏನಿಟ್ಕೊತ ಏನೂ ಇರಲಿಲ್ಲ, ಇವತ್ತು ಹೇಗಿದೆ ಅದು ಚೇಂಜ್ ಆಗ್ತಾ ಇದೆ. ಎಲ್ಲಿ ನೋಡಿ ಬೀದಿಗಳು ಚೇಂಜ್ ಆಗುತ್ತೆ, ರೋಡ್ಗಳು ಚೇಂಜ್ ಆಗುತ್ತೆ, ಮನೆ ನಂಬರ್ ಚೇಂಜ್ ಮಾಡ್ತಾರೆ, ಮನೆಯೊಳಗೆ ಫರ್ನಿಚರ್ ಅಲ್ಲಿ ಇಲ್ಲಿ ಹಾಕ್ತಿರ್ತಾರೆ, ಸೋಫಾ ಈ ಕಡೆ ಹಾಕೋದ್ರೆ ಆ ಕಡೆ ಏನೋ ಮಾಡ್ತಿರ್ತಾರೆ. ದಿವಸಕ್ಕೆ ಈ ಮುಂದಿರಿತಿರೋದು ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ಮನುಷ್ಯ ಯೌವನ ಕೌಮಾರಂ ಯೌವನಂ ಜರ ಅವನು ಚೇಂಜ್ ಆಗ್ತಾ ಹೋಗ್ತಾರೆ. ಪ್ರತಿಯೊಂದು ವಸ್ತ್ರಗಳು ಬದಲಾಗ್ತಾ ಹೋಗುತ್ತೆ. ಎಷ್ಟೆಷ್ಟು ಬದಲಾಗುತ್ತೆ ಲೆಕ್ಕನೇ ಇದೆ. ಈ ರೀತಿ ಬದಲಾವಣೆ ಎಂಬುದೇನು ಅಂದ್ರೆ ಜಗತ್ತಿನ ಲಕ್ಷಣ ಅದೇ. ಇದು ಚೇಂಜಿಂಗ್ ವರ್ಡ್ ಅಂತ ಅರ್ಥ. ಎವರ್ ಚೇಂಜಿಂಗ್ ವರ್ಡ್ ಇದೆ. ಆದ್ರೆ ಭಗವಂತ ಇದ್ದಾನಲ್ಲ, ಅವನ ಅಶ್ವತ್ಥನಲ್ಲ, ಯಾವಾಗಲೂ ಚೇಂಜ್ ಆಗೋದಲ್ಲ. ಇದು ದೇವರ ವೈಶಿಷ್ಟ್ಯ. ದೇವರು ಎಂದೂ ಬದಲಾಗದವನು, ಜಗತ್ತು ಯಾವಾಗಲೂ ಬದಲಾಗುತ್ತೆ. ಅಂದ್ರೆ ಎವರ್ ಚೇಂಜಿಂಗ್ ವರ್ಡ್, ನೆವರ್ ಚೇಂಜಿಂಗ್ ಗಾಡ್. ಇದು ಅರ್ಥ ಮಾಡ್ತದೆ. ಎಂದೂ ಬದಲಾಗದ ಭಗವಂತ, ಯಾವಾಗಲೂ ಬದಲಾಗತಕ್ಕಂತ ಜಗತ್ತು. ಈ ಜಗತ್ತು ಬದಲಾಗುತ್ತೆ ಎನ್ನುವಂತ ಚೇಂಜ್ ಆಗುತ್ತೆ ಅಂದ್ರೆ ಇಂಪರ್ಫೆಕ್ಟ್ ಅಂತ. ಚೇಂಜ್ ಆಗುತ್ತೆ ಅಂದ್ರೆ ಇಂಪರ್ಫೆಕ್ಟ್. ಭಗವಂತ ಯಾಕೆ ಚೇಂಜ್ ಆಗೋದಿಲ್ಲ? ಪರ್ಫೆಕ್ಟ್. ಅವ್ರು ಪರ್ಫೆಕ್ಟ್ ಇದ್ದ ನಾವು ಚೇಂಜ್ ಆಗ್ತಾನೆ. ಸ್ವಲ್ಪ ಎಷ್ಟೆಲ್ಲ ಚೇಂಜ್ ಆಗುತ್ತೆ? ಆಕಾಶ ಚೇಂಜ್ ಆಗುತ್ತಾ? ಹಾಗೆ ಸ್ವಲ್ಪ ಭೂಮಿ ಚೇಂಜ್ ಆಗುತ್ತೆ, ಆಕಾಶ ಚೇಂಜ್ ಆಗೋದಿಲ್ಲ. ಇವತ್ತು ಇದಕ್ಕಿಂತ ಚೇಂಜ್ ಮಂತ್ರಿಮಂಡಲ ಚೇಂಜ್ ಆಗ್ತಿರುತ್ತೆ, ಮಂತ್ರಿಗಳು ಸರ್ಕಾರನೇ ಚೇಂಜ್ ಆಗುತ್ತೆ, ಏನೇನೋ ಆಗ್ತಾ ಇರುತ್ತೆ. ಭಗವಂತರ ಸರ್ಕಾರ ಚೇಂಜ್ ಆಗೋದೇ ಇಲ್ಲ. ಏಕೋ ನಾರಾಯಣ ಆಸೀತ್ ಬ್ರಹ್ಮಾರ್ಥ ಶಂಕರ ವಾಸುದೇವೋ ವಾ ಇದಮಗ್ರೆ ಆಸೀತ್ ಏಕೋ ನೈಕಃ ತವ ಕಥ್ಯಂ ಯತ್ತಪದ ಮನುತ್ತಮಂ. ವಿಷ್ಣು ಸಹಸ್ರ ಮಾನೋದು ಏಕಃ. ಭಗವಂತ ಸರ್ವತಂತ್ರ ಸ್ವತಂತ್ರ. ಸ್ವಲ್ಪ ಯೋಚನೆ ಮಾಡಿ, ಎಷ್ಟರ ಮಂತ್ರಿಗಳಾಗ್ತಾರೆ, ರಾಜ್ಯಗಳಾಗಿದೆ, ಹಿಸ್ಟ್ರಿ ಓದ್ತಾ ಓದ್ತಾ ಹೋಗಿ ಬರೀ ಬದಲಾಗದೆ ಬದಲಾಗದೆ ಬದಲಾಗದೆ. ಆದರೆ ವಿಶ್ವದ ಭಗವಂತ ಮಾತ್ರ ಎಂದೂ ಬದಲಾಗೋದಿಲ್ಲ. ದೇವರು ಯಾವಾಗಲೂ ದೇವರೇ. ದೇವರು ಪೋಸ್ಟ್ ಹೋಗೋದು ಖಾಲಿ ಆಗೋ ಪೋಸ್ಟ್ ಅಲ್ಲ, ಅಲ್ಲಿ ವೆಕೇಟ್ ಆಗೋ ಪೋಸ್ಟೇ ಅಲ್ಲ. ಯಾವಾಗಲೂ ದೇವರು ದೇವರೇ. ಇದನ್ನು ತಿಳ್ಕೊಂಡ್ಬಿಡ್ತಾನಲ್ಲ, ಅವರು ವೇದ ತಿಳ್ಕೊಂಡಾಗ ಲೆಕ್ಕ. ದೇವರನ್ನು ತಿಳ್ಕೊಂಡ್ರೆ ವೇದ ತಿಳ್ಕೊಂಡಾಗ ಲೆಕ್ಕ. ದೇವ ವೇದ ಆ ಪದ ಹೇಗಿದೆ ನೋಡಿ. ದೇವ ಈಗ ವೇದ, ಈಗ ದೇವ ಮತ್ತೆ ಅಂದ್ರೆ ವೇದಗಳಿಂದ ಭಗವಂತ ವೇದವಿತ್ ದೇವವಿತ್ ವೇದವಿತ್. ಈ ಭಗವಂತನೇ ಜಗತ್ತಿಗೆ ಮೂಲ, ಎಲ್ಲದಕ್ಕೂ ಆಸರೆ ಅಂತ ತಿಳ್ಕೊಡ್ತಾನಲ್ಲ. ಎಲ್ಲಾ ವೇದಾದಿ ಶಾಸ್ತ್ರ ತಿಳ್ಕೊಂಡದಕ್ಕೂ ಸಮರ್ಥನಾಗ್ತಾನೆ, ಅವನ ಜೀವನ ಸಾರ್ಥಕವಾಗುತ್ತೆ. ಇದು 15 ಸಾರ. ಇನ್ನೊಂದರ್ಥ ಅಶ್ವತ್ಥ. ಅಶ್ವವತ್ ಚಂಚಲತ್ವೇನ ಸ್ಥಿತ. ಇನ್ನೊಂದರ್ಥ ಅದು ಅಶ್ವ ಅಂದ್ರೆ ಕುದುರೆ. ಕುದುರೆ ಯಾವಾಗಲೂ ಆಗಿರುತ್ತೆ ಗೊತ್ತಾ? ಅದು ಸ್ಟಿಲ್ ಪರ್ಸನ್ ಇರೋದೇ ಇಲ್ಲ. ಯಾವಾಗಲೂ ಒಂದು ಚಿತ್ರ ನೋಡಿದರೆ ಕುದುರೆ ವೃತ್ತ ಚಿತ್ರಗಳೆಲ್ಲಾದ್ರೂ ಕೂಡ ಕುದುರೆ ಒಂಥರ ಮೂವಿ ಸ್ಟೇಜಲ್ಲೇ ಇರುತ್ತೆ. ನಾಲ್ಕು ಕಾಲು ಇಟ್ಕೊಂಡು ಅದು ನಿಲ್ಲೋದಿಲ್ಲ. ಯಾವಾಗಲೂ ಓಡೋ ಸ್ಟೈಲೇ ನಿಂತಿರುತ್ತೆ. ಒಂದು ಕಾಲ ಕೊಡುಗೆ ಒಂದು ಕಾಲಿ ಕಡಿಯುತ್ತೆ ಇರುತ್ತೆ. ಅಂದ್ರೆ ಅಷ್ಟು ಚಂಚಲ ಅಂತ. ಅಶ್ವ ಚಂಚಲ, ಜಗತ್ತು ಚಂಚಲ, ಭಗವಂತ ಮಾತ್ರ ಎಂದೂ ಚಂಚಲನಲ್ಲ, ಅದು ಸ್ಥಿರ. ಇನ್ನೊಂದು ಅರ್ಥ ಅದು. ಸೊ 15 ಅಶ್ವದ ಪ್ರಸಂಗ ಇದೆ. ಅದಕ್ಕೆ ಅವನು ಕುದುರೆಯಾಗಿ ಹುಟ್ಟಿದ ನೆನಪಿರುತ್ತೆ. ಯಾವನು ದ್ರೋಹ ಮಾಡಕ್ಕೆ ಅಂತ ಹೊರಟಾ, ಅವನು ಕುದುರೆಯಾಗಿ ಹುಟ್ಟಿದ. ತಾನು ಯಾರಿಗೆ ಅನ್ಯಾಯ ಮಾಡಕ್ಕೆ ಹೊರಟ, ಅವನ ಮನೆಯಲ್ಲೇ ಸ್ಥಿರ ಪ್ರಸಂಗ ಬಂತು. ಇದು ಯೋಚನೆ ಮಾಡಬೇಕು. ತನ್ನ ಸ್ವಾಮಿಗೆ ದ್ರೋಹ ಮಾಡಿದ, ಅವನ ಮನೆಯಲ್ಲೇ ಹುಟ್ಟಿದ. ಉಪ್ಪು ತಿಂದ ಮನೆಗೆ ಎರಡು ಬಗೆಯೋದು ಅಂತಾರಲ್ಲ, ಇವತ್ತು ನಮಗನಿಸುತ್ತೆ ಸ್ವಾಮಿ ದ್ರೋಹ ಮಾಡಿ ಹುಟ್ಟಿದ. ಇವತ್ತು ನಮ್ಮೆಲ್ಲರ ಸ್ವಾಮಿ ಅಂದ್ರೆ ಭಗವಂತ. ದೇವನ್ನ ಆರಾಧನೆ ಮಾಡದಿಲ್ಲ, ಅದು ದ್ರೋಹ ಆಗಲಿಲ್ಲ ಅದು ಒಂದು. ಆದ್ರೆ ಪರಿಣಾಮ ಮೇಲಿದ್ದ ಮಂತ್ರಿಯಾಗಿದ್ದವರು ಕುದುರೆಯಾಗಿ ಹುಟ್ಟಿದ ಅಂದ್ರೆ ಡಿಮೋಷನ್. ಅದು ಡಿಮೋಟ್ ಆಗಿಬಿಟ್ಟು ಮನುಷ್ಯ ಯಾವಾಗ ತಪ್ಪು ದಾರಿ ಹಿಡಿತಾನೆ, ಅವನು ಕೆಳಗೆ ಬಿಡುತ್ತಾ ಹೋಗ್ತಾನೆ. ಸರಿ ದಾರಿ ಹಿಡಿದ್ರೆ ಮೇಲೆ ಹೋಗ್ತಾ ಇರ್ತಾನೆ. ಯಾರೇ ದ್ರೋಹ ಮಾಡಕೊಟ್ಟು ಅವನ್ನೇ ಬೆನ್ನೆಲು ಕುಟ್ಟಬೇಕಾಯ್ತು. ಆಮೇಲೆ ಬರೀ ಮಂತ್ರಿಯಾಗಿ ಸೇವೆ ಮಾಡ್ಕೊಂಡಿದ್ರೆ ಕುದುರೆಯಾಗಿ ಹೊರೋ ಪ್ರಸಂಗ ಬಂತವನಿಗೆ. ಇದೆಲ್ಲ ಅವನು ಮಾಡಿದ ತಪ್ಪಿನ ಫಲ ಅಂತ ಗೊತ್ತಾಯ್ತು. ಮುಂದೆ ರಾಜ್ಯ ಸರಿಯಾಗಿ ಇದ್ದ ಒಳ್ಳೇದಾಯ್ತು. ಆಮೇಲೆ ಏನಾಯ್ತು, ರಾಜಕ್ಕೂ ಹುರುಣ ಬುದ್ಧಿ ಕಥೆ ಕೇಳಿದ್ದೆ ಬಾಯಾರಿಕೆ ಆಯ್ತು. ಆಗ ನೀರು ಹುಡುಕ್ಲಕ್ಕೆ ಹೊರಟವು. ಇದೊಂದು ವಿಶೇಷ, ದೊಡ್ಡವರಿಗೆ ಬಾಯಾರಿಕೆ ಆದ್ರೆ ವಂಡರ್ಸ್ ಆಗುತ್ತೆ. ವೈಶ್ಯದಾಗಿನ ಬಾಯಾರಿಕೆ ಆಗಿದ್ದು ಭಾಗವತ ಪುರಾಣ ಕೇಳೋ ಬಂದಾತಾನೆ. ಕಬ್ಬಿದಾನೆ ಬಾಯಾರಿಕೆ ಆಗೋದ್ರಲ್ಲಿ 24 ಕುಡಿತಿರ್ತಾರೆ, ಬಾಯಾರಿಕೆ ಆಗುತ್ತದೆ. ರೆಸ್ಟ್ ಕೊಟ್ಟರೆ ಬಾಯಾರಿಕೆ ಆಗುತ್ತೆ. ಬ್ರೇಕ್ಫಾಸ್ಟ್ ಅಂತ ಕರೀತಾರೆ, ಫಾಸ್ಟ್ ಯಾವ ಮಾಡಿದ್ರೆ ಬ್ರೇಕ್ ಮಾಡಕ್ಕೆ ಇವನು ಫಸ್ಟ್. 24 ತಿಂತಿದ್ರೆ ಫಾಸ್ಟೇ ಅಲ್ಲ ಅದು, ಬ್ರೇಕ್ ಚಾನ್ಸೇ ಇರೋದಿಲ್ಲ. ನಿಜವಾಗ ಸೋಚಿಸ ಬಿಟ್ಟು ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ದೊಡ್ಡವರು ಏನೇ ಬಂದರೂ ಉದ್ಧಾರಕ್ಕೆ ಕಾರಣ ಅಲ್ಲಿ ಬಾಯಾರಿಕೆಯಿಂದಾಗಿ ವಿಶೇಷವಾಗಿ ಭಾಗವತವನ್ನು ಕೇಳಿದ. ಜೈತೀರ್ಥರ ಬಾಯಾರಿಕೆ ಆಗಿದ್ದಕ್ಕೆ ನ್ಯಾಯಸೂಧ ಗ್ರಂಥ ಬಂತು. ಇವನಿ ಬಾಯಾರಿಕೆ 15 ಕೇಳೋ ಯೋಗ ಬಂತು ಪುಣ್ಯಾತ್ಮನಿಗೆ. ಅದು ಭಾಗವತ ಅಮೃತ, ಗೀತಾಮೃತ, ಅದು ನ್ಯಾಯಸುಧ, ಎಲ್ಲ ಅಮೃತಗಳೇ. ಆ ಬಾಯಾರಿಕೆಯ ಫಲಿತಾಂಶ ಎಷ್ಟು ಬದಲಾಯಿತು ನೋಡಿದ್ರೆ. ಓದ್ದ, ಓದಿದ ತಕ್ಷಣ ಹೀಗಾಯ್ತು. ಈಗ ಗ್ರಂಥದ ಬಗ್ಗೆ ಹೇಳಿದ್ರೆ ಭಗವದ್ಗೀತೆ ಒಂದು ತುಂಡು ಬರೆದಿದ್ದಿತ್ತಲ್ಲ, ಅದು ಬಿದ್ದಿದ್ದಕ್ಕೆ ಹೀಗಾಯ್ತಲ್ಲ, ನಮ್ಮ ಮನೆಯಲ್ಲೇ ಭಗವದ್ಗೀತೆ ಇದ್ರೆ ಎಷ್ಟು ಪುಣ್ಯ ಬರುತ್ತೆ ಯೋಚನೆ ಮಾಡಿ. ಎಷ್ಟೋ ಮಂದಿ ಭಗವದ್ಗೀತೆ ಇರುತ್ತೆ, ಯಾವಾಗ ಕತೆ ಕಾದಂಬರಿ ಇರುತ್ತೆ, ಏನೇನೋ ಇಟ್ಕೊಂಡಿರ್ತಾರೆ, ಭಗವದ್ಗೀತೆ ಇರೋದೇ ಇಲ್ಲ. ಒಂದು ತುಂಡು ಭಗವದ್ಗೀತೆ ಸೇವ್ ಮಾಡುತ್ತಾರೆ ಮನೆಯಲ್ಲಿ ಇಟ್ಕೊಂಡು. ಭಗವದ್ಗೀತೆಯನ್ನು ನೀವು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಯಾರೋ ಓದ್ತಾರೆ, ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾದ್ರಿಂದ. ಎವರ್ ಲಾಸ್ಟಿಂಗ್ ವ್ಯಾಲ್ಯೂಸ್ ಅದರಲ್ಲಿರೋದು. ಶಾಶ್ವತವಾದ ಮೌಲ್ಯವನ್ನು ಭಗವಂತ ಹೇಳೋದಿಲ್ಲ, ಭಗವದ್ಗೀತೆ ಹೇಳೋದಿಲ್ಲ. ಶಾಶ್ವತ ಮೌಲ್ಯಗಳು ಅದು ಉದ್ಧಾರವಾಗಲಿಕ್ಕೆ ಒಂದು ಚೂರು ಕಿವಿಗುದು ಸಾಕು, ಉದ್ಧಾರವಾಗ್ತಾನೆ. ಇದು ನಮ್ಮ ಜನಕ್ಕೆ ಅರ್ಥವಾದ್ರೆ ಗೀತೆಯನ್ನು ಮನೆಯಲ್ಲಿ ಇಟ್ಕೊಳ್ಳಿ, ಅದು ಓದೋ ಅಭ್ಯಾಸ ಮಾಡಿ, ಅದು ಮಕ್ಕಳ ಕಿವಿಗೆ ಬೀಳಲಿ. ಕೊನೆ ಪಕ್ಷ ಕಂಡವರು ಕೇಳೋದಿಲ್ಲ, ಬೇಡ ಗಟ್ಟಿಯ ಗೀತಾ ಹೊಡ್ದೇರಿ, ವಿಷ್ಣು ಸಹಸ್ರ ಮಾಡಿದ್ರೆ ಮಕ್ಕಳ ಕಿವಿ ಬಿಡುತ್ತಲ್ಲ. ಮುಂದೆ ಅಯ್ಯೋ ಅಪ್ಪ ಅಂಬೋದಿಲ್ಲ, ವಿಷ್ಣು ಬಿಟ್ಟು ಭ್ರಷ್ಟಾರೋ ಅಂತ ನಾವೆಲ್ಲ. ಇದು ಅಯ್ಯೋ ಅಪ್ಪ ಅಂತ ಅದೇ ಅಂತಾರೆ. ಅಯ್ಯೋ ಅಪ್ಪ ಏನು ಉಪಯೋಗ ಆಗಿರಿಂದ, ಏನು ಪ್ರಯೋಜನ? ಒಳ್ಳೆ ಮಾತು ಕಿವಿಗೆ ಬಿದ್ದರೆ ಹೇಗೆ ಉಪಯೋಗಿಸ್ತಾರೆ? ಅವನು ಕುದುರೆ ಮೇಲೆ ಕುತ್ಕೊಂಡು, ಕುದುರೆ ಆದವನು ಅವನು, ಕುದುರೆ ಮೇಲೆ ಕುತ್ಕೊಂಡವನು ಇವನು. ಕಠೋಪನಿಷತ್ ಹೇಳ ಕುದುರೆ ಅಂದ್ರೆ ಏನು? ಕಠೋಪನಿಷತ್ ಎಕ್ಸ್ಪ್ಲೇನ್ ಮಾಡುತ್ತೆ, ಇಂದ್ರಿಯಾಣಿ ಹಯಾನಾಹು, ಕುದುರೆ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಅದ್ರ ಮೇಲೆ ಕೂತವನು ಜಿತೇಂದ್ರಿಯ ಅಂತ ಅರ್ಥ. ಅವನ ಕೈಲಿ ಸಾರಿಗೆ ಸಿಕ್ತು ಅಂದ್ರೆ ಯಾರು ಇಂದ್ರಿಯ ನಿಗ್ರಹ ಹೊಂದಿರ್ತಾರೆ ಅಂಥವನ ಕೈಲಿ ಶಾಸ್ತ್ರಗ್ರಂಥ ಸಿಗುತ್ತೆ. ಅವನು ಓದ್ತಾನೆ, ಅವನು ಉದ್ಧಾರ ಆಗೋದಿಲ್ಲ, ಕೇಳಿದ್ರಲ್ಲ ಉದ್ಧಾರ ಆಗೋಗ್ಬಿಡ್ತಾರೆ. ಕುದುರೆ ಕಿವಿ ಬಿದ್ದರೆ ಉದ್ಧಾರವಾಯಿತು ಅಂದ್ರೆ ಮನುಷ್ಯರ ಕಿವಿ ಬಿದ್ದರೆ ಉದ್ಧಾರ ಆಗದೆ ಇರ್ತಾರ? ಕುದುರೆಗೆ ಅರ್ಥ ಆಗುತ್ತೆ ಏನು ಇಲ್ಲ, ಅರ್ಥಕ್ಕೆ ಉಪಯೋಗ ಆಯ್ತಾ ಇಲ್ಲ. ಈಗ ಇನ್ನು ಅರ್ಥ ಮಾಡ್ಕೊಂಡ್ರೆ ಮನೆ ಮನೆಗಳಲ್ಲಿ ಭಗವದ್ಗೀತೆ ಇರಬೇಕು, ಅದನ್ನ ಓದಬೇಕು, ಪಾರಾಯಣ ಮಾಡಬೇಕು. ಆ ಸಿದ್ಧಿಯಿಂದ ಮನುಷ್ಯ ಲೌಕಿಕ ಇರಲಿ ಏನು ತಪ್ಪಲ್ಲ, ಆದರೆ ಲೌಕಿಕ ಶಾಶ್ವತ ಅಲ್ಲ, ನಶ್ವರ. ಶಾಶ್ವತವಾದದ್ದು ಶಾಸ್ತ್ರವಾದ್ದರಿಂದ ದ್ರೋಹ ಮಾಡಿದ ಮನುಷ್ಯ ಬದುಕಿದ ಅಂದರೆ ಸುರಕ್ಷಿತವಾದ ಜೀವನ ಅಂತ ಹೇಳಿದ್ರು. ಇದೆಲ್ಲ ಯಾರಿಗೆ ತಿಳಿದು? ವಿಷ್ಣು ಶರ್ಮ ಅಂತ ಬ್ರಾಹ್ಮಣ, ವಿಷ್ಣು ಭಗವಂತನ ಹೆಸರಿಟ್ಕೊಂಡಿದ್ದಾರೆ, ವಿಷ್ಣು ಶರ್ಮ ಅಂತ ಬ್ರಾಹ್ಮಣನ ಹೆಸರು. ಅಲ್ಲಿ ಹೋದ ಆಶ್ರಮಕ್ಕೆ ಹೋದ, ವಿಜ್ಞಾನಾರ್ಥಂ ಗುರುಮೇ ವಾದಿಗಚ್ಚೆ ಉಪನಿಷತ್ತೆ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತಿಳಿದವರ ಹತ್ರ ಹೋಗಬೇಕು, ಇದು ಮುಖ್ಯ. ತಿಳಿದವರ ಹತ್ರ ಹೋಗೋದೇ ಇಲ್ಲ. ಈಗಿನ ಬಾಬಾಗಳು ಅಂತ ಏನಿರ್ತಾರೆ, ಅವ್ರು ತಿಳಿದವರೇ ಅಲ್ಲ, ಬರೀ ಏನೇನೋ ಕೊಡ್ತಿರ್ತಾರೆ, ಅವ್ರದ್ದು ಜ್ಞಾನ ಹುಟ್ಟಿ ಎಲ್ಲ ಕೊಡ್ತಾರೆ. ಮೇರೆಸ್ ಜ್ಞಾನ ದೊಡ್ಡ ಕಾಲೇಜ್ ಬೋರ್ಡು, ಅಲ್ಲಿ ಸೀಟ್ ಪಾತ್ರೆ ಸಿಗುತ್ತೆ ಅಂತ ಬೋರ್ಡ್ ಹಾಕೊಂಡ್ರೆ ಅದು ಕಾಲೇಜ್ ಆಗೋದಿಲ್ಲ, ಪಾತ್ ಅಂಗಡಿ ಆಗುತ್ತೆ. ಇವತ್ತು ನಮಗೆ ಜ್ಞಾನ ಕೊಟ್ಟರೆ ಗುರುಗಳಾಗ್ತಾರೆ, ಹೊರತು ಏನು ಕೊಟ್ಟರು ಗುರುಗಳಾಗೋದಿಲ್ಲ. ಕೋಟಿ ರೂಪಾಯಿ ಕೊಡ್ತಾನೆ ದಾನಿ ಆಗ್ತಾನೆ, ಜ್ಞಾನಿ ಆಗೋದಿಲ್ಲ. ಕೋಟಿ ರೂಪಾಯಿ ಕೊಟ್ಟರು ದಾನಿ ಅವನು, ಅವನು ಅಕ್ಷರ ಹೇಳಿಕೊಟ್ಟರು ಗುರು ಆಗಿಬಿಡ್ತಾನೆ. ಅಂದ್ರೆ ಜ್ಞಾನದಿಂದ ಗುರುತ್ವ, ಇನ್ಯಾವುದರಿಂದನೂ ಗುರುತ್ವ ಬರೋದಿಲ್ಲ. ವಿಷ್ಣು ಶರ್ಮ, ವಿಷ್ಣುವನ್ನ ಭಗವಂತನ ಹೆಸರಿಟ್ಕೊಂಡ ಪುಣ್ಯಾತ್ಮ, ಅವನ ಹತ್ರ ಕೇಳ್ಕೊಂಡ, ಉದ್ಧಾರವಾದ, ಇವನ ಸಾರ್ಥಕ ಮಾಡ್ಕೊಂಡ್ಬಿಟ್ಟ. 15 ಹೇಳುತ್ತೆ ಏನಂತ ಹೇಳಿತು, ಪರಮಾತ್ಮ ಮೂಲ, ಉಳಿದವರ ರೆಂಬೆಗಳು ಅಂತ ಹೇಳಿ. ನಮ್ಮ ಪ್ರಶ್ನೆ ಈಗ ಹಾಗಿರೋ, ದೇವ್ರ ಯಾತು ಕಾಣೋದಿಲ್ಲ, ನಮ್ಮ ಪ್ರಶ್ನೆ ಮಾಡ್ತಾ ಇದ್ದಾನ, ದೇವ್ರ ಯಾತು ಕಾಣೋದಿಲ್ಲ. ಉತ್ತರ ಅಲ್ಲೇ ಇದೆ, ದೊಡ್ಡ ಮರ ಕಾಣುತ್ತೆ, ಆದ್ರೆ ಬೇರೆ ಕಣ್ಣಿ ಕಾಣೋದಿಲ್ಲ. ನೆನಪಿರು, ಮರ ಕಾಣುತ್ತೆ, ಬೇರೆ ಕಣ್ಣಿ ಕಾಣೋದಿಲ್ಲ. ಬೇರೆ ಕಣ್ಣಿ ಕಾಣೋದಿಲ್ಲ, ಬೇರೆ ಇದೆ ಅಂತ ಗ್ಯಾರಂಟಿ ಗೊತ್ತಿಲ್ಲ ನಮಗೀಗ. ಮರಕ್ಕೆ ಬೇರೆ ಕಾಣೋದಿಲ್ಲ, ಬಿಲ್ಡಿಂಗ್ಗೆ ಫೌಂಡೇಶನ್ ಕಾಣೋದಿಲ್ಲ. ಫೌಂಡೇಶನ್ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ, ಸೂಪರ್ ಸ್ಟ್ರಕ್ಚರ್ ಮಾತ್ರ ಕಾಣಿಸು, ಫೌಂಡೇಶನ್ ಕಾಣೋದಿಲ್ಲ. ಆಶ್ಚರ್ಯ ಅಂದ್ರೆ ಇಡೀ ಬಿಲ್ಡಿಂಗ್ ನಿಂತಿರೋದೇ ಫೌಂಡೇಶನ್ ಮೇಲೆ, ಮರ ನಿಂತಿರೋದೇ ಬೇರೆಯ ಮೇಲೆ, ಕಣ್ಣಿ ಕಾಣೋದೇ ಇಲ್ಲ. ನಾವು ನಿಂತಿರೋದೇ ದೇವರ ಮೇಲೆ, ದೇವ್ರ ಕಣ್ಣಿ ಕಾಣೋದೇ ಇಲ್ಲ. ಇದು ಬ್ಯಾಸಿಕ್ಸ್ ಅಂತ ಕೇಳಿ. ನಾವು ತಂದೆ ತಾಯಿ ಕಣ್ಣಿ ಕಾಣೋದಿಲ್ಲ ಜನಗಳಿಗೆ, ದೇವ್ರ ಏನ್ ಕಾಣ್ತಾರೆ ಇದೆಲ್ಲ ಕೂಡ. ಇವತ್ತು ತಂದೆ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ ಅಂತ ಕಾಲ ಇದು. ತನ್ನ ಧೈರ್ಯ ಕುಟುಂಬಿಸಿದವರು ಗೊತ್ತಿಲ್ಲ ಅಂದ್ರೆ ಜಗತ್ತನ್ನು ಸೃಷ್ಟಿಕರ್ತ ಯಾರಿಗೆ ಗೊತ್ತಾಗ್ತಾರೆ? ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ನೋಡಿ, ತಂದೆ ತಾಯಿ ಯಾವಾಗ ಅಜ್ಜಿ ಅಜ್ಜ ಮುತ್ತ ಅವ್ರು ಕಾಣೋದಿಲ್ಲ ಯಾರು ಕೂಡ, ಅವ್ರೇನಾದ್ರೆ ಅವ್ರಿಲ್ಲದ ಬರ್ತಾನೆ ಇರಲಿಲ್ಲ, ಅವ್ರ ಕಣ್ಣಿಗೆ ಕಾಣೋದೇ ಇಲ್ಲ ಅಂತ ನೆನಪಿರ್ಬೇಕು. ಅಂದ್ರೆ ಕಣ್ಣಿಗೆ ಕಾಣದೇ ಇದ್ದಿದ್ದಿಲ್ಲ, ಇದು ಸೈನ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೈನ್ಸ್ ಖಂಡಿತ ಹೇಳೋದಿಲ್ಲ ಕಣ್ಣಿಗೆ ಕಾಣದೇ ಇದ್ದಿದ್ದು ಈಗಿಲ್ಲ ಅಂತ ತಿಳ್ಕೊಬಹುದು ಅಷ್ಟೇ ಹೊರತು ಅದಿರಲೇ ಇಲ್ಲ ಅಲ್ಲ. ಮತ್ತೀಗಿರೋ ಎಲ್ಲ ಕಣ್ಣಿಗೆ ಕಾಣಬೇಕಾಗಿಲ್ಲ, ಗಾಡಿ ಕಣ್ಣಿ ಕಾಣದೇ ಇಲ್ಲ, ಅದು ಎಕ್ಸ್ಪೀರಿಯನ್ಸ್ ಅಷ್ಟೇ ಕಣ್ಣಿಗೆ ಕಾಣೋದು. ಸ್ವಲ್ಪ ಆಕ್ಸಿಜನ್ ಕಣ್ಣಿ ಕಾಣುತ್ತೆ ನಿಮ್ಗೀಗ, ಅದು ಉಸಿರಾಟಕ್ಕೆ ಉರಿಯೋದಕ್ಕೆ ಕಾಣಿಸುತ್ತೆ, ಇದ್ರ ಕಣ್ಣಿ ಕಾಣ ಎಫೆಕ್ಟ್ ಕಾಣಿಸುತ್ತೆ, ಅದು ಕಣ್ಣಿ ಕಾಣೋದಿಲ್ಲ. ಸೊ ದೇವರಾತ ಕಣ್ಣಿ ಕಾಣೋದಿಲ್ಲ ಅಂದ್ರೆ ಕಣ್ಣಿ ಕಾಣ ಪದಾರ್ಥ ದೇವರಲ್ಲ. ಆಗ ಅವರಿಂದ ಅವರು ಜಗತ್ತ ಇರಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಅಶ್ವತ್ಥ ವೇದಂ ಸುಗಿರೂಢ ಮೂಲಂ ಅಸಂಗ ಚಕ್ರೇಣ ದೃಢೇನ ಚಿತ್ವ. ಯಾವಾಗ ಮರ ಕಡಿದು ನೋಡ್ತಾನೆ ಆಗ ಬೇರೆ ಕಾಣೋದು, ಇಲ್ಲೋರ ಕಾಣೋದಿಲ್ಲ. ಮತ್ತೆ ಜಗತ್ತು ವೃಕ್ಷ, ಭಗವಂತ ಮೂಲ. ಭಗವಂತ ಯಾವಾಗ ಕಾಣ್ತಾನೆ ಅಂತ ಕೇಳಿದ್ರೆ ಅಸಂಗ ಚಕ್ರೇಣ ದೃಢೇನ ಚಿತ್ವ. ಇದನ್ನು ಭೇದಿಸಬೇಕು ಅಂತ ಹೇಳಿದ್ರೆ ಜಗತ್ತು ಒಡಿಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಭೇದಿಸ್ಬೇಕು ಅಂದ್ರೆ ಛೇದನಂ ವಿಚಾರ ವಿಮರ್ಶ್ಯ ಆಚಾರ ಭಾಷ್ಯ ಬರೀತಾರೆ. ವಿಚಾರ ಮಾಡೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ವಿಚಾರ ಮಾಡ, ವಿಚಾರ ಮಾಡಿದಾಗ ಆಗ ದೇವರು ಕಾಣಿಸ್ತಾನೆ, ಇಲ್ಲವರು ದೇವರು ಕಾಣಿಸೋದಿಲ್ಲ. ಅದಕ್ಕೆ ಹಠಾತೋ ಬ್ರಹ್ಮ ಜಿಜ್ಞಾಸ ಅಂತ ಕರೆದಿದೆ. ದೇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಯೋಚನೆ ಮಾಡ್ತಾ ಹೋಗಿ. ಇವತ್ತು ನಾವು ಎರಡು ಕಡೆ ನೋಡಿದ್ದೇವೆ ಫೌಂಡೇಶನ್. ನಾವು ಯಾವ ಬಿಲ್ಡಿಂಗ್ ನೋಡಿದ್ರು ಕೂಡ ಫೌಂಡೇಶನ್ ಇದೆ ಅಂತ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಹೇಳ್ತಾರೆ, ಟೆಸ್ಟ್ ಮಾಡ್ಬೇಕಾಗಿಲ್ಲ, ಕಣ್ಣು ಮುಚ್ಕೊಂಡು ಹೇಳ್ತಾರೆ. ಹಾಗೆ ನೋಡ್ತಾರೆ, ಬೆಂಕಿ ಇದೆ, ಕಣ್ಣು ಮುಚ್ಕೊಂಡು ಹೇಳ್ತಾರೆ. ಹಾಗೆ ಇದ್ದಲ್ಲಿ ಏನಿರಬೇಕು? ಬೆಂಕಿ ಇರಲೇಬೇಕು. ಬಿಲ್ಡಿಂಗ್ ಇದ್ದಲ್ಲಿ ಏನಿರಬೇಕು? ಫೌಂಡೇಶನ್ ಇರಲೇಬೇಕು. ಮರ ಇದ್ದಲ್ಲಿ ಏನಿರಬೇಕು? ಮೂಲ ಇರಬೇಕು. ಜಗತ್ತಿದ್ಮೇಲೆ ಏನಿರಬೇಕು? ಜಗನ್ನಾಥ ಇರಲೇಬೇಕು. ಇದು ಸಿಂಪಲ್. ಅದನ್ನೇ ಶಾಸ್ತ್ರ ಅಂತ ಕರೆಯೋ. ಅಸಂಗ ಶಸ್ತ್ರೇಣ ದೃಢೇಲ ಚಿತ್ವ. ಅಸಂಗ ಶಸ್ತ್ರ, ಅಸಂಗ ಅಂದ್ರೆ ಏನು? ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು, ಅದು ಒಂದು ಅಸಂಗ. ಮತ್ತು ನಾನೇ ಮಾಡ್ತೇನೆ ಅಂತ ಹೇಳಿ ಸ್ವಾತಂತ್ರ್ಯ ಭ್ರಮೆಯನ್ನು ಬಿಡೋದು, ಆ ರೀತಿ ಮಾಡಿ ನೋಡಿ ಅವಾಗ ಅರ್ಥ ಆಗುತ್ತೆ. ಇದು ಯಾರಿಗೆ ಸಾಧ್ಯ ಅಂದ್ರೆ, ನಿರ್ಮಾಣ ಮೋಹಾಹ ಯುಗಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜೈಹಿ ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತತ್. ಇಲ್ಲಿದೆ ಶ್ಲೋಕ. ಇದನ್ನು ತಿಳ್ಕೋಬೇಕಾದ್ರೆ ಇಷ್ಟೇ ಎಲಿಬಿಟ್ಟು ಅರ್ಹತೆ ಬೇರೆ. ಏನ್ ಅರ್ಹತೆಗಳು? ನಿರ್ಮಾಣ ಮೋಹಾಹ, ಮಹಾ ಅಹಂಕಾರ ಮತ್ತು ಮೋಹವನ್ನು ಬಿಟ್ಟಿರಬೇಕು. ಮೊದಲನೇದಾಗಿ ನಿರ್ಮಾಣ ಮೋಹಾಹ ಜಿತ ಸಂಗ ದೋಷಾಹ. ಜಿತ ಸಂಗ ದೋಷಾಹ, ದುಷ್ಟರ ಸಂಘವನ್ನು ಮಾಡಿ ನಾವು ಹಾಳಾಗಬಾರದು, ಅವರಿಂದ ದೂರ ಇರಬೇಕು. ಜಿತ ಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ, ಅಧ್ಯಾತ್ಮದಲ್ಲಿ ಭಗವಂತನಲ್ಲಿ ಸದಾ ಮನಸ್ಸನ್ನು ಹಾಕಿರಬೇಕು. ಇವತ್ತು ಯಾವ ರೀತಿ ಓದಿದ್ರೆ ರ್ಯಾಂಕಿಂಗ್ ಏನು ಬರೋದಿಲ್ಲ, ಪಾಸಿಸ್ ಆಗೋದಿಲ್ಲ. ಟೋಟಲ್ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಸಾಧ್ಯ. ಅದೆಲ್ಲ ಕೂಡ ಹೆಚ್ಚೆಚ್ಚು ಅಚೀವ್ಮೆಂಟ್ ಮಾಡಬೇಕಾದ್ರೆ ಡೀಪ್ ಇನ್ವಾಲ್ವ್ಮೆಂಟ್ ಬೇಕು. ಅದಕ್ಕೇನೆ ಅಧ್ಯಾತ್ಮ ನಿತ್ಯಾಹ, ದೇವರಲ್ಲಿ ಸದಾಕಾಲ ಮನಸ್ಸು ಹಾಕಬೇಕು. ನಾವೆಲ್ಲ ಯಾವಾಗಲೂ ಹಾಕೋದೇ ಇಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ. ಸಂಕಟ ಬಂದಾಗ ನಾರಾಯಣ ಹೋಗಿ ಕಷ್ಟ ಮುಗಿದೈತೆ. ಇದಲ್ಲ, ದೇವರನ್ನು ಯಾವಾಗಲೂ ಧ್ಯಾನ ಮಾಡಬೇಕು. ಅನ್ನ ಹಸಿವಾದ ಮಾತ್ರ ಬೇಕು, ಜ್ಞಾನ ಯಾವಾಗಲೂ ಬೇಕು, ನೆನಪಿರಬೇಕು. ಇವತ್ತು ಉಸಿರಾಟ ಅನ್ನೋದು 24 ತಾಸು ಇರಬೇಕು, ಅನ್ನ 24 ತಾಸು ಬಾಯಿ ಇಟ್ಕೋಬೇಕಾಗಿಲ್ಲ. ಹೋದ್ರೆ ತಗೊಳುತ್ತೆ ನೋಡೋದು, ಆದ್ರೆ ಉಸಿರಾಟ ಆಗಲ್ಲ, ಕಂಟಿನ್ಯೂಸ್ ಪ್ರೋಸೆಸ್ ಅದು. ಜ್ಞಾನ ಅನ್ನೋದು ಯಾವಾಗಲೂ ಇರಬೇಕು. ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ, ಕಾಮನೆಗಳನ್ನ ಗೆಲ್ಲಬೇಕು. ಮನುಷ್ಯನ ದೊಡ್ಡ ಜೀವನ ಅಂದ್ರೆ ಕಾಮನೆಗಳು, ಆಸೆಗಳು. ನಮ್ಮ ನೂರಾರು ಆಸೆಗಳು, ಅದು ಬೇಕು ಇದು ಬೇಕು ಯೋಚನೆ ಮಾಡ್ತಾನೆ ಇರ್ತಾನೆ. ಅದ್ಯಾವುದು ಬೇಡ, ದೇವರು ಬೇಕು ಯೋಚನೆ ಮಾಡ್ತಾನೆ. ಕಾಲೇಜಲ್ಲಿ ಓದ್ತಿರ್ತಾನೆ, ನಂಗೆ ಟೇಬಲ್ ಬೇಕು, ಡೆಸ್ಕ್ ಬೇಕು, ಮೇಸ್ಟರ್ ಚೇರ್ ಎಷ್ಟು ಚೆನ್ನಾಗಿದೆ ಆರಿಸಿ ಬಿಡಬೇಕು, ಇವೆಲ್ಲ ಇರಬಾರ್ದು ಅವನಿಗೆ. ಓದ್ಬೇಕಷ್ಟೇ, ಅದರಲ್ಲಿ ನೇರಿನ ಹೋಗ್ತ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು. ಅದು ಅಲ್ಬಾರಗಿಲ್ ಬರ ಹೊತ್ಕೊಂಡು ಹೋಗ್ಬಾರ್ದು, ಹೋಗ್ಬೇಕಾದ್ರೆ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು ಅಷ್ಟೇ. ಇವತ್ತು ನಮ್ಗೆ ಏನು ಬೇಕು ಅಂದ್ರೆ ವಿನಿವೃತ್ತ ಕಾಮ, ಯಾವ ಬೈಕೇನೂ ಇಲ್ಲ, ದಾನದ ಬೈಕೆ ಒಂದೇ ಇರಬೇಕು. ಬಗೆ ಬಗೆಯ ಕಾಮನೆಗಳು ಮನುಷ್ಯ. ಇವತ್ತು ಕಾಲ ಏನಾಗಿದೆ ಗೊತ್ತಾ? ದಿನ ಬೆಳಗಾದ್ರೆ ತಗೋತಾನೆ ಚೇಂಜ್ ಮಾಡ್ತಾನೆ, ತಗೋತಾನೆ ಮತ್ತೆ ಚೇಂಜ್ ಮಾಡ್ತಾನೆ. ಹಸ್ತಕಂಡಗಳ ಬೇಕು ಬೇಕು ಬೇಕು, ತಪ್ಪು. ಎಲ್ಲ ಬೈಕೆಗಳ ಮೂಲ ನಮ್ಮ ಅಜ್ಞಾನ, ಅದು ಹೋಗ್ಬೇಕು. ಒಂದೇ ಬೈಕೆ ಸಾಕು ನಮಗೆ, ದೇವರು ಬೇಕು ಅದು ಒಂದೇ ಸಾಕಿ, ಯಾವುದು ಬೇಡ. ಅದಕ್ಕೆ ರಾಯರ ಜೀವನದಲ್ಲಿ ಪ್ರಸ್ತುತ ಹೇಳಿರ್ತೇನೆ, ಎಂಥ ಬಡತನ ಇತ್ತು ಅಂದ್ರೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಅವ್ರ ಬಡತನ ವಾರಕ್ಕೆ ಒಂದೇ ಹೊತ್ತು ಊಟ, ಎಷ್ಟು ದಿವಸ ಒಂದೇ ಹೊತ್ತು, ಅದು ಅರ್ಧ ಹೊಟ್ಟೆ. ಇದು ರಾಯರ ಪೂರ್ವ ಜೀವನದ ಕಥೆ. ಇವತ್ತು ಯಾರ ಹೆಸರನ್ನು ಹೇಳ್ಕೊಂಡು ಕೋಟ್ಯಂತರ ಜನ ಮೂರೊತ್ತು ಹಟ್ಟಾಟ, ಎರಡು ಊಟ ಒಂದು ತಿಂಡಿ, ಪ್ಲಸ್ ಕಾಫಿ ತಿಂಡಿ ಡಕ್ಕನೆ ಇಲ್ಲ, ಕುಡಿತಾನೆ ಇರ್ತಾರೆ. ಹಾಗೆ ಯಾರು ಅಷ್ಟು ಕುಡಿತಾರೆ, ಅವ್ರಿಗೆ ಏನೂ ಇರಲಿಲ್ಲ, ಅವ್ರು 4 ವರ್ಷ ಕಷ್ಟಪಟ್ಟಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ. ಹಾಗೆ ತಮಾಷೆ ಏನು ಗೊತ್ತಾ? ಅವ್ರು ಯೋಚನೆ ಮಾಡಲೇ ಇಲ್ಲ, ಇದು ಬೇಡ ಬೇಡ, ಇದ್ದಷ್ಟು ಹೋದ್ರೆ ಎಷ್ಟು, ನನಗೆ ದೇವರು ಬೇಕು. ಆ ರೀತಿ ಕೂತಿದ್ದಕ್ಕೆ ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮದ. ಏನವೇ ಏನು ಉತ್ಸವ, ಏನು ಆರಾಧನೆ ಬರುತ್ತೆ ನೋಡಿ. ಏನು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಯಾವ ಬೀಜಿಗೆ ಹೋಗ್ಲಿ, ಎಲ್ಲೊಮ್ಮೆ ರಾಯರು ರಾಯರು ರಾಯರು, ಮನೆ ಮದುವೆ ವಾತಾವರಣ ಆಗಿರೋದಿಲ್ಲ, ಎಂತ ಉತ್ಸವ ಆಗಿರೋದಿಲ್ಲ. ಎಷ್ಟೋ ಕಡೆ ನಮ್ಮ ಸರ್ಕಾರ ಉತ್ಸವಗಳು ಮಾಡ್ತಾರೆ, ಅದೆಲ್ಲ ಪ್ರೀಪೇಯ್ಡ್ ಇದ್ದ ಜಾಗ ಅಷ್ಟೇ, ಫ್ರೀ ಅರೇಂಜ್ಮೆಂಟ್ ಇರ್ತಾರೆ ಹೊರತು ಇವ್ರು ಯಾವಾಗ ಹೋಗಿ ಕಾಯ್ತಿರ್ತಾರೆ ಎಲ್ಲರೂ ಕೂಡ. ಇಲ್ಲಿ ಹಾಗಲ್ಲ, ಏನು ಭಕ್ತಿ, ಏನು ಪ್ರದಕ್ಷಿಣೆ, ಏನು ನಮಸ್ಕಾರ ಹೇಳೋದಕ್ಕಾಗೋದಿಲ್ಲ. ಉರುಳು ಸೇವೆ ಏನು, ಏನೇನೋ ಮಾಡ್ತಾರೆ. ರಾಯರು ಒಂದು ಇಷ್ಟ ಎಲ್ಲ ಮಾಡ್ತಾರಲ್ಲ, ರಾಯರು ದೇವರು ಅಂತ ನಾನು ಮಾಡಿ ಹೇಗಾಗಿದ್ದೇನೆ ಅಂತ ಹೇಳುತ್ತಾರೆ. ದೇವ್ರ ಮುಂದೆ ಯಾರು ಸೇವೆ ಮಾಡ್ತಾರೋ ಅವ್ರ ಮೇಲೆ ಬರ್ತಾರೆ. ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾನ್ನತ್ತ ಸಮಸ್ತ ಸಂಪತ್. ಇದು ಅರ್ಥ ಮಾಡ್ತದೆ. ಇವತ್ತು ಯಾವ ವಿಜ್ಞಾನಿ ಸೈಂಟಿಸ್ಟ್ ಬಾಡಿ ದೊಡ್ಡವನು ಅಂತೀರಲ್ಲ, ಯಾವ್ದಾದ್ರು ಸೈಂಟಿಸ್ಟ್ ಪಂಚಾಮೃತ ಅಭಿಷೇಕ ಮಾಡ್ತಾರ, ಹತ್ತೋದಕ ಮಾಡ್ತಾರ, ಬಂಗಾರ ಸಾಕ ಕಳಿತಾರೋ ನೋಡಿದ್ದೀರ ಎಲ್ಲಾರು ಕೂಡ. ಇವತ್ತು ರಾಯರಿ ಮಾಡ್ತಾರೆ, ವಜ್ರಾದ್ರ ಅಂತವ್ರಿ ಮಾಡ್ತಾರೆ, ಗಾರಿಗರಿ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಯಾವ ವಿಜ್ಞಾನಕ್ಕಿಂತ ತತ್ವಜ್ಞಾನ ದೊಡ್ಡದು ಅಂತ. ವಿಜ್ಞಾನಿ ಗ್ರೇಟ್ ಅನಿಸ್ತಾನೆ, ಪೂಜ್ಯ ಅನಿಸೋದು ತತ್ವಜ್ಞಾನಿಗಳು. ಪೂಜ್ಯಾಯ ರಾಘವೇಂದ್ರಾಯ ಹೊರತು ಬೇರೆ ಅಲ್ಲ. ಈ ಹಿನ್ನೆಲೆಯಲ್ಲಿ ತತ್ವಜ್ಞಾನಕ್ಕಿರೋ ಒಂದು ಹಿರಿಮೆ ಇನ್ಯಾವುದಕ್ಕೂ ಇಲ್ಲ. ಅಚೀವ್ ಮಾಡಬೇಕಾದ್ರೆ ನಿರ್ಮಾಣ ಮೋಹಾಹ ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವ ಇರಿವೆ ಮುಕ್ತಾಹ ಸುಖ ದುಃಖ ಸನ್ನೈಹಿ. ಜೀವನದಲ್ಲಿ ಸುಖ ದುಃಖ ಇಟ್ಟಿದ್ದೇನೆ, ನಾವು ಏನ್ ತಿಳ್ಕೊಂಡಿರ್ತೇವೆ ಗೊತ್ತಾ? ನಾವು ಬಡವರು ದುಃಖ ಇದೆ, ಶ್ರೀಮಂತರಿಗಿರೋದಿಲ್ಲ. ಶ್ರೀಮಂತರಿಗೆ ಕೇಳಿ ಅವ್ರ ದುಃಖನೇ ಬೇರೆ. ಇರುವೆ ದುಃಖ ಇರುವೆ ಆನೆ ದುಃಖ ಆನೆ ಅಂತೀವಲ್ಲ ಹಾಗೆ. ನಮಗಿಂತ ಭಾರಿ ಡೇಂಜರಸ್ ಅವ್ರ ದುಃಖಗಳಲ್ಲಿ ಕೇಳ್ಬಿಟ್ರೆ ಗಾಬರಿ ಆಗಿದೆ. ದುಡ್ಡಿಲ್ಲ ಅಂತಿವ್ರು ದುಡ್ಡು ಎಲ್ಲಿ ಇಡ್ಲಿ ಅಂತ ಅವನು ಅದು ಯೋಚನೆ ಮಾಡ್ತಿರ್ತಾರೆ. ಎಲ್ಲರೂ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಏನ್ ಮಾಡಿದ್ ಯೋಚನೆ ಮಾಡ್ತಾ ಕೂತಿರ್ತಾರೆ. ಎಲ್ಲರಿಗೂ ಸಂಕಟ ಸಂಕಟ ಸಂಕಟ, ಸುಖ ದುಃಖ ಸುಖ ದುಃಖ ಇದ್ದಿದ್ದೇನೆ. ಆದ್ರಿಂದ ನಾವು ಭೌತಿಕ ಪ್ರಪಂಚದಲ್ಲಿ ಸುಖ ದುಃಖಗೆಲ್ಲಕ್ಕಾಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬಡವನಿಗೂ ಅನುಗಾರವೂ ಚಿಂತೆ ಜೀವಕ್ಕೆ ಬರಂದಾದ್ರು ದೇವರನ್ನ ಏನೇ ಇರಲಿ ಇದ್ರು ಚಿಂತೆ ಹೋದ್ರು ಚಿಂತೆ ಯಾವಾಗಲೂ ಚಿಂತೆ ಚಿಂತೆ ಚಿಂತೆ. ಅದಕ್ಕೆ ಹೇಳ್ತಾರೆ ಅದು ಬಿಟ್ಟುಬಿಡಿ. ದ್ವಂದ್ವೈರ್ ವಿಮುಕ್ತಾಹ ಸುಖ ದುಃಖ ಸಂಜ್ಞೈಹಿ ಗಚ್ಚಂತ ಅಮೂಢಾಹ ಪದಭವ್ಯ ಎಂಬುತ್ತೆ. ಆ ಭಗವಂತನ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಮೂಢಾಹ ಜ್ಞಾನ ಬರಬೇಕಷ್ಟೇ, ಯಾವುದಿದ್ರೂ ಉಪಯೋಗ ಇಲ್ಲ, ಜ್ಞಾನ ಬರಬೇಕು. ಜ್ಞಾನಕ್ಕೆ ಇಷ್ಟೆಲ್ಲ ಕೃಪೇಷಣೆ ಬೇರೆ. ಇದು ಮಾಡ್ಕೊಂಡಿದ್ರೆ ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠ ಲೋಕ ಹೇಗಿದೆ ಅದು ವರ್ಣನೆ ಮಾಡ್ತಾರೆ. ಒಂದೇ ಶ್ಲೋಕದಲ್ಲಿ ಹೇಳುತ್ತಾರೆ, ನತದ್ಭಾಸಯತೆಯ ಸೂರ್ಯ ನಶಶಾಂಕೋ ನ ಪಾವಕಃ. ಅಲ್ಲಿ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವ ಲೋಕಕ್ಕೆ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲವಲ್ಲ, ಅದು ನನ್ನ ಲೋಕ ಅಂತ ಭಗವಂತ ಹೇಳುತ್ತ. ಇದು ದೇವರ ಮಹಿಮೆ. ಅಲ್ಲಿ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ. ಇದು ವೈಕುಂಠದ ವರ್ಣನೆ. ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ ಅಂದ್ರೆ ನಾವೇ ತಿಳ್ಕೊತೇವೆ, ಬೆಳಕಿಲ್ಲ ತಿಳ್ಕೊಂಡ್ಬಿಡ್ತೇವೆ. ಅಲ್ಲ, ಅಲ್ಲಿ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ಆ ಲೋಕದ್ದೇ ಬೆಳಕಿದೆ, ಯಾವುದು ಬೇಕೇ ಇಲ್ಲ ಅಂತ ಬೆಳಕು. ಸೆಲ್ಫ್ ಲಿಮಿಟೇಷನ್ ಲೋಕ ಅದು. ಇನ್ನೊಂದು ಬೆಳಕು ಬೇಕಿಲ್ಲ. ಶಿವಣ್ಣ ದೀಪ ಇಲ್ಲ ಮನೆಯಲ್ಲಿ ಅಂದ್ರು, ಕತ್ಲ ಅಂದ್ರೆ ಕರೆಂಟ್ ದೀಪ ಇದೆ ಅಂತ ಹೇಳಿಲ್ಲ. ಶಿವಣ್ಣ ದೀಪ ಇಲ್ಲ ಅಂದ್ರೆ ದೀಪನೇ ಇಲ್ಲ ಅಂತಲ್ಲ, ಬೇರೆ ದೀಪ ಇದೆ ಅಂತ. ಈ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕು, ಸೂರ್ಯನ ಬೆಳಕು ಇಟ್ಟಿದ್ರೆ ರಾತ್ರಿ ಆಗೋದು, ಚಂದ್ರನ ಬೆಳಕಿದ್ರೆ ಪುಣ್ಯ ಕಾಯ್ಬೇಕಾಗಿತ್ತು ಪೂರ್ಣಚಂದ್ರನಿಗೆ. ಅಲ್ಲಿ ಸೂರ್ಯಚಂದ್ರ ಇಲ್ಲ, ಬೇರೆ ಬೆಳಕಿರೋದ್ರಿಂದ 24 hours ಬೆಳಕು. ಅಲ್ಲಿ ಹೋದ್ರೆ ಇವ್ರ ದೇಹಕ್ಕೆ ಬೆಳಕು ಅಂತ ಒಂದು ಹೊಸ ಲೋಕ ವೈಕುಂಠ ಲೋಕ. ನಮಗದು ಗೊತ್ತಿಲ್ಲ, ವೈಕುಂಠ ಅಂದ್ರೆ ಹೇಗಿರುತ್ತೆ ಗೊತ್ತೇ ಇಲ್ಲ ಜನಗಳಿಗೆ. ನಾವೆಲ್ಲ ವೈಕುಂಠ ಅಂತ ಏನ್ ತಿಳ್ಕೊತೀವಿ ಗೊತ್ತೇನು? ಈ ಕಂಡೆಮ್ಡ್ ಪೀಪಲ್ ಎಲ್ಲ ಟಂಪಾದ ಜಾಗ ತಿಳ್ಕೊಂಡ್ಬಿಟ್ಟಿರ್ತೇವೆ ಅಷ್ಟೇ. ವೈಕುಂಠ ಅಂದ್ರೆ ವಯಸ್ಸಾದವರು ಕೈಕಾಲು ಬಿಡ್ದವರೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ ಹೋಗಿಯಲ್ಲಿ. ಅದ್ ನಾವ್ಯಾಕೆ ಹೋಗ್ಬೇಕಾಗಿ ಹಾಳಾಗಿ ಹೋಗ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನಗಳೆಲ್ಲ. ವೈಕುಂಠ ಲೋಕ ಅಂದ್ರೆ ಅಂತ ಲೋಕ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮುಪ್ಪಿಲ್ಲ, ರೋಗ ಇಲ್ಲ, ವಿಜನ ಇಲ್ಲ, ದುಃಖ ಇಲ್ಲ, ಹೋಗ್ತಕ್ಕಂಥ ಕೆಟ್ಟ ದೇಹ ಇಲ್ಲ, ಎಲ್ಲ ಆನಂದಮಯ ಸಚಿತ್ರವಾದ ಲೋಕ ವೈಕುಂಠ ಲೋಕ. ಅಂತ ವೈಕುಂಠ ಲೋಕ ಆಗಿರುತ್ತೆ ಅಂತ ಕೇಳಿದವರಿಗೆ ಭೂಲೋಕ ಅನ್ಸೋದಿಲ್ಲ. ಅಮೆರಿಕ ಕೇಳಿದವರಿಗೆ ಹಿಂಗೆ ಬೇಡ ಅನಿಸ್ತದೆ. ಇನ್ನು ವೈಕುಂಠ ಕೇಳಿದರೆ ಭೂಲೋಕ ಅಂದ್ರೆ ಯಾವ ಲೋಕನೂ ಬೇಡ ಅನ್ಸ್ಬಿಡ್ತು, ಅಷ್ಟು ಶ್ರೇಷ್ಠ ಲೋಕ. ಅಲ್ಲಿ ಏನ್ ಪದಾರ್ಥ ಬೇಕೋ ಇಮ್ಮಿಡಿಯೇಟ್ ಸಿಗುತ್ತೆ. ನಾಳೆ ಬಂದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿವೆಲ್ಲ ಏನೂ ಇಲ್ಲ. ಎಂ ಕಾಮ ಹೇಳ್ತಾರೆ, ಎಂ ಎಂ ಸುಖಿ ಕಾಮಯ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸತ್ಯ. ಇಂಥದ್ದು ಬೇಕು ಅಂದ್ರೆ ಇಮ್ಮಿಡಿಯೇಟ್ ಅದು ಸಿಗುತ್ತಂತ. ಹಾಗೆ ಹಣಕಾಸು ಕೊಡಬೇಕಾಗಿಲ್ಲ, ಮತ್ತೆ ಇಮ್ಮಿಡಿಯೇಟ್ ಅಂದ್ರೆ ಇಮ್ಮಿಡಿಯೇಟ್ ಸಂಕಲ್ಪ ಮಾತ್ರ ಅನ್ಕೋತ ಇರಲಿಕ್ಕೆ ಬರುತ್ತಂತ. ಮುಂದೆ ಯೋಚನೆ ಮಾಡಿ, ಯಾವ ರಿಮೋಟ್ ಕೂಡ ಅದ್ರ ಮುಂದೆ ಅಲ್ಲ ಅಂತ ಸುಖ. ಮತ್ತೆ ಅಲ್ಲಿ ಕಸ ಇಲ್ಲ, ಗಲೀಜಿಲ್ಲ, ಅದಿಲ್ಲ, ಇದಿಲ್ಲ, ಯಾವುದೂ ಇಲ್ಲ, ಎಲ್ಲ ಪರಿಶುದ್ಧ. ಅಲ್ಲಿ ಯಾವ 100 ನೂರಕ್ಕಿಂತ ಕೂಡ ಶುದ್ಧ ಇರೋದಿಲ್ಲ ಅಂತ ಲೋಕ ಅಂತ. ಅದು ಅರ್ಜುನ ಯದ್ಗತ್ವ ಅನಿವರ್ತಂತೆ, ಇನ್ನು ಫೈನಲ್ ಅಂದ್ರೆ ನಿತ್ಯ ಲೋಕ, ಅದು ವಾಪಸ್ ಬರಾಗಿಲ್ಲ. ಹೋದ ಮೇಲೆ ಪರ್ಮನೆಂಟ್ ಆಗಿರೋದು. ಸ್ವರ್ಗಲೋಕಕ್ಕೆ ಹೋದ್ರೆ ವಾಪಸ್ ಬರಬೇಕು. ಕ್ಷೀಣೆ ಪುಣ್ಯ ಮತ್ತ ಲೋಕಂ ವಿಶಂತಿ. ಪುಣ್ಯ ಮುಗಿತ ಕೆಳಗಿಡಿಸ್ಬಿಡ್ತಾರೆ. ಸೂಪರ್ ಡೈಲೆಕ್ಸ್ ಬಸ್ಸೆ ಟಿಕೆಟ್ ಮುಗಿತು ಇಳಿರಿ ಅಂತ ಹೇಳ್ತಾರೆ ತಕ್ಷಣ. ಇಲ್ಲ ಕೂಡಿ ಇಳಿರಿ, ಅಲ್ಲಿ ದುಡ್ಡು ಕೊಟ್ಟು ಕೊಡಿ ಅಂತ ಹೇಳಿ ಹೋಗ್ಬಿಡಿ. ಬೇರೆ ಇಲ್ಲ, ಸ್ವರ್ಗಲೋಕಾದಿಗಳು ಪುಣ್ಯ ತೀರ್ಮೆ ಕೆಳಗೆ ಹಾಕ್ಬಿಡ್ತಾರೆ. ವೈಕುಂಠ ಲೋಕ ಆಗಲ್ಲ, ಅಲ್ಲಿ ಪುಣ್ಯ ಅಲ್ಲ, ಜ್ಞಾನ ಇದ್ರೆ ಮಾತ್ರ ಎಂಟ್ರಿ. ಅದಕ್ಕೆ ಪುಣ್ಯದಿಂದ ಎಂಟ್ರಿ ಅಲ್ಲ, ಜ್ಞಾನದಿಂದ ಎಂಟ್ರಿ ಅಂತ. ಅಂದಮೇಲೆ ಜ್ಞಾನ ನಿತ್ಯ, ವೈಕುಂಠ ನಿತ್ಯ ಅಂತ. ವೈಕುಂಠ ಲೋಕಕ್ಕೆ ಹೋಗ್ಬೇಕಾದ್ರೆ 15 ಅಧ್ಯಾಯದಲ್ಲಿ ಬಂದರೆ ಜಿಜ್ಞಾಸೆಯನ್ನು ಮಾಡಬೇಕು. ಇನ್ನು ದೇವ್ರ ಮಹಿಮೆ ತುಂಬಾ ಹೇಳ್ತಕ್ಕಂಥ ಅಧ್ಯಾಯ. ಅದಕ್ಕೆ ನಮ್ಮಲ್ಲಿ 15 ಅಧ್ಯಾಯ ಏನಂತ ಕರೀತಾರೆ ಗೊತ್ತೇನು? ಮಹಾಭಾರತ ಅಂದ್ರೆ ಸಕಲ ಶಾಸ್ತ್ರಗಳ ಸಾರ. ಭಗವದ್ಗೀತೆ ಅಂದ್ರೆ ಮಹಾಭಾರತದ ಸಾರ, ಇನ್ನೊಂದು ಸಾರ ಅಂದ್ರೆ ವಿಷ್ಣು ಸಹಸ್ರನಾಮ. ಭಗವದ್ಗೀತೆ ಮಹಾಭಾರತದ ಸಾರ, ಮಹಾಭಾರತ ವೇದಾದಿ ಸಕಲ ಶಾಸ್ತ್ರಗಳ ಸಾರ. ಭಗವದ್ಗೀತೆ 15ನೇ ಅಧ್ಯಾಯ ಭಗವದ್ಗೀತೆಯ ಸಾರ, ನೆನಪಿಟ್ಕೋಬೇಕು. 15ನೇ ಅಧ್ಯಾಯ ಭಗವದ್ಗೀತೆಯ ಸಾರ, ಅದರಲ್ಲೂ ಕೊನೆ 5 ಶ್ಲೋಕ 15ನೇ ಅಧ್ಯಾಯದ ಸಾರ. ಮತ್ತೆ 20-20 ಶ್ಲೋಕ ಅದರಲ್ಲಿ ಕೊನೆ 5 ಶ್ಲೋಕ ಇನ್ನೂ ಇಂಪಾರ್ಟೆಂಟ್ ಅದು. ಶಾಸ್ತ್ರ, ಮಹಾಭಾರತ, ಗೀತಾ 15ನೇ ಅಧ್ಯಾಯ ಕೊನೆ 5 ಶ್ಲೋಕ, ಇದೆಲ್ಲ ಭಗವದ್ಗೀತೆಯ ಲಿಂಕ್. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ, ಊಟ ಕೊಡೋದಕ್ಕಿಂತ ಮುಂಚೆ 15ನೇ ಅಧ್ಯಾಯ ಹೇಳಿ ಊಟ ಮಾಡೋ ಪದ್ಧತಿ. 15ನೇ ಅಧ್ಯಾಯ ಹೇಳಿ ಊಟ ಮಾಡೋದು, ಮನೇಲಿ ಊಟ ಮಾಡೋ ಅಭ್ಯಾಸ ಇದ್ರೆ ಇಲ್ಲೋರು ಯಾವ ಊಟನೂ ತಿಂಡಿ ಆಗಾಗ್ಬಿಡುತ್ತೆ. ಮನೇಲಿ ಊಟ ಮಾಡಿದ್ರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಹಂ. ಭಗವಂತನ ಎಲ್ಲೋ ಕಾಣಬೇಡಿ, ಊಟ ಮಾಡ್ತಿರಲ್ಲ ಅವಾಗ ಕಾಣಿ ಅಂತ ಹೇಳಿದ್ದಾರೆ. ಕಲಿಸಿಕೊಳ್ಳಕ್ಕೆ ಕೈ ಬೇಕು, ತೆಗಲಿಕ್ಕೆ ಬಾಯಿ ಬೇಕು, ಎಲ್ಲರೂ ಬಾಯಿ ತೆಗಲಕ್ಕೆ ಬರೋದಿಲ್ಲ. ಬಾಯಿ ತೆಗಲಿ ಶಕ್ತಿ ಬೇಕು, ಬಾಯಲ್ಲಿ ಸುತ್ತಿಟ್ಕೋಬೇಕು, ಅದು ನಗಿಬೇಕು, ನುಂಗಬೇಕು. ನುಂಗಲಿಕ್ಕೆ ಅದು ಪ್ರಾಣ ಶಕ್ತಿಯಲ್ಲಿ ನುಂಗ ಬರೋದಿಲ್ಲ, ನುಂಗಬೇಕು, ಅದು ಹೊಟ್ಟೆಗೆ ಹೋಗಬೇಕು, ಜೀರ್ಣ ಆಗೋದಿಲ್ಲ. ದೇವ್ರು ಜೀರ್ಣ ಮಾಡಿಸ್ಬೇಕು. ಮತ್ತೆ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಆಗ ವೈಶ್ವಾನರ ಅಂತ ಭಗವಂತನ ಹೆಸರು, ಅವನಲ್ಲಿದ್ದ ಬರ್ಣ ಮಾಡ್ತಾನೆ. ಆಗ ದೇಹಕ್ಕೆಲ್ಲ ಮುಟ್ಟುತ್ತೆ, ಎಲ್ಲಾ ದೇಹಕ್ಕೂ ನಾವು ತಿಂದ ಆಹಾರ ಹಾಕೋದು ಹೊಟ್ಟೆಗೆ ತಲುಪಕ್ಕಂತ ಇಡೀ ಬಾಡಿ ಮುಟ್ಟಬೇಕು. ಆ ವ್ಯವಸ್ಥೆ ದೇವರಿಟ್ಟಿದ್ದಾನೆ ಅದರೊಳಗೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, 5 ವಿಧವಾದಂತಹ ಪ್ರಾಣದೇವರ 5 ರೂಪಗಳು. ಅದರಿಂದ ಇಡೀ ದೇಹ ಮೇಂಟೈನ್ ಆಗ್ತಾ ಇದೆ. ಅದನ್ನು ಡಿಸ್ಟರ್ಬ್ ಆಗುತ್ತೆ, ಆರೋಗ್ಯ ಕೆಡುತ್ತೆ. ಅವ್ರು ಹೊರಗೆ ಹೋದ್ರೆ ಸತ್ತು ಹೋಗ್ಬಿಡ್ತಾರೆ ಅಷ್ಟೇ. ಒಳಗೆ ಡಿಸ್ಟರ್ಬ್ ಆದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಹೊರಗೆ ಹೋದ್ರೆ ಇವರೇ ಅಪ್ಸೆಟ್ ಆಗ್ತಾರೆ, ದೇಹ ಬಿಟ್ಟು ಹೋಗ್ಬಿಡುತ್ತೆ. ಅಂದ್ರೆ ದೇವರು ವಾಯುದೇವರ ಮಹಿಮೆ ಹೇಳ್ತಾನೆ ಪರಮಾತ್ಮ. ವಾಯುದೇವರು ನನ್ನ ಕೈಲಿದ್ದಾರೆ ಅಂತ ತನ್ನ ಮಹಿಮೆ ಹೇಳ್ತಾನೆ. ಪ್ರತಿಯೊಬ್ಬರು ಅನ್ನ ಜೀರ್ಣ ಆಗ್ಬೇಕಾದ್ರೆ ಈ ಪ್ರಾಣಾಪಾನ ವ್ಯಾನ ಉದಾನ ಸಮಾನಗಳಿಂದ ಆಗ್ಬೇಕು. ಅದಕ್ಕೆ ಊಟ ಕೊಡೋದಕ್ಕಿಂತ ಮುಂಚೆ ಪಂಚ ಆಹುತಿಗಳು ಪ್ರಾಣಾಹುತಿ ಅಂತ ಕೊಡ್ತಾನೆ. ಪ್ರಾಣಾಹುತಿ ಊಟ ಮಾಡೋದಲ್ಲ, ಪ್ರಾಣದೇವರಿಗೆ ಆಹುತಿ ಇರು. ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಎಲ್ಲ ಹೊರಟು ಬರ್ತಾ ಬರ್ತಾ ಈ ಟೇಬಲ್ ಮಿಲ್ಸ್ ಬಂದ ಮೇಲೆ ಅದು ಯಾವುದೂ ಇಲ್ಲ. ಅಂದ್ರೆ ಟೇಬಲ್ ಮಿಲ್ಸ್ ನಿಂದ ಅಂದ್ರೆ ಮಾಡಬಾರದು, ಅದು ಬಿಟ್ಟು ಅದು ಹೋಗ್ಬಿಟ್ಟು ಬಿಡೋದು ಅಷ್ಟೇ. ಎಷ್ಟು ಸುಲಭ ಇದೆ. ನಾವೆಲ್ಲ ಕೂಡ ಆಹುತಿಗಳು. ಇವತ್ತು ಹೇಗೆ ಬಿಲ್ ಕೊಡ್ತೇವೆ, ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ತೇವೆ, ವಾಟರ್ ಬಿಲ್ ಕೊಡ್ತೇವಲ್ಲ, ತಿನ್ನ ಆಹಾರ ವಾಯುದೇವರಿಗೆ ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಇದ್ದಾಗ ಅದನ್ನು ಕೊಡ್ಬೇಕು. ಪ್ರತಿಯೊಂದು ತುತ್ತು ಕೂಡ ಅವರಿಗೆ ಸ್ವಾಹ ಅಂತ ಮುಟ್ಟಬೇಕು. ಅದಕ್ಕೆ ಅದನ್ನೆಲ್ಲ ಭಗವಂತ ಹೇಳುತ್ತಾನೆ. ಅರ್ಜುನ ನಾನು ಎಲ್ಲಿದ್ದೇನೆ ಗೊತ್ತಾ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೇನೆ ಅಂತ ಹೇಳ್ತಾರೆ. ದೇವ್ರು ಹುಡ್ಕೊಂಡು ಯಾವ ದೇವಸ್ಥಾನದಲ್ಲಿ ಹುಡುಕೋದಲ್ಲ, ಮನಸ್ಸಿನೊಳಗೆ ದೇವರಿದ್ದಾನೆ ಅಂತ ಹೇಳ್ತಾರೆ. ಹೃದಯದಲ್ಲಿ ದೇವರಿದ್ದಾನೆ. ದೇವ್ರು ಎಲ್ಲಿದ್ದಾನಲ್ಲ, ದೇವ್ರು ಎಲ್ಲಿಲ್ಲ ಕೇಳಿ ಅಂತ ಹೇಳ್ತಾರೆ. ದೇವ್ರು ಎಲ್ಲಿಲ್ಲ ಅಲ್ಲಿ ಜಗತ್ತೇ ಇರೋದಿಲ್ಲ, ದೇವರಿದ್ದಾರೆ ಅಂತ ನಾವು ಇದ್ದೇವೆ ಅಷ್ಟೇ. ಎಲ್ಲಿ ಕೇಳಿದರೆ, ಎಲ್ಲಿ ನೋಡಿದರೆ, ಎಲ್ಲಿ ಬೇಡಿದರೆ, ಎಲ್ಲಿ ನೀಡಿದರಲ್ಲಿ ನೋಡಿದರಲ್ಲಿ ಆಡಿದರೆ ಅಲ್ಲೇ ಇರುತ್ತೆ ಇವನು. ಬಲ್ಲಿದರಿಗತಿ ಬಲ್ಲಿದನು, ದಾನವ ದಲ್ಲನ ಜಗನ್ನಾಥ ವಿಠ್ಠಲ, ಸ್ತಂಭದಿಂದಲೇ ಬಂಧನಾರಿಸಿ ಬಂದ ಭಕ್ತನಿಗೆ. ಹರಿಕತಾಂಸನ ಹೇಳ್ತಾರೆ, ಭಗವಂತ ಇಲ್ಲದ ಜಾಗನೇ ಇಲ್ಲ, ಎಲ್ಲ ಕಡೆ ದೇವರಿದ್ದಾನೆ. ನಾವು ಉಪಾಸನೆ ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲಿ ಉಪಾಸನೆ ಮಾಡಬೇಕು, ಬಿಂಬಪೂಜೆ ಉಪಾಸನೆ ಮಾಡಬೇಕು. ಅದೆಲ್ಲ ತಾನೇ ಹೇಳ್ತಾನೆ ಭಗವಂತ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ನಾನಮಪೋಹ ನಂಚ, ಎಲ್ಲರಿಗೂ ನೆನಪು ಕೊಡೋದು ನಾನೇ, ಮರವು ಕೊಡೋದು ನಾನೇ ಅಂತ ಭಗವಂತ ಹೇಳ್ತಾನೆ. ಜ್ಞಾಪಕ ಶಕ್ತಿ ಭಗವಂತ ಅನುಗ್ರಹ, ಮರವು ಕೊಡೋದು ದೇವರ ಅನುಗ್ರಹ. ಇವತ್ತು ಮರವಿಲ್ಲದ ಹೊರಗೆ ಮನುಷ್ಯ ಉಚ್ಚಾಗೋಗ್ಬಿಡ್ತಿದ್ದ ಗೊತ್ತಾ, ಯಾರೋ ಕಳ್ಕೊಂಡಿರ್ತಾನೆ, ಅಳುತ್ತಿರ್ತಾನೆ, ಅಳುತ್ತಿರ್ತಾನೆ, ಹಾಗೆ ಇಟ್ಬಿಟ್ರೆ ಉಚ್ಚಾಗಿಬಿಡ್ತಾನೆ, ಮರಿಸ್ಬಿಡ್ತಾನೆ, ಯಾರಾದ್ರೆ ಫೇಲ್ ಆಗಿಬಿಡ್ತಾನೆ ಮೆಮರಿ ಪೂರ್ತಿಯಾಗಿ. ವಿದ್ಯಾರ್ಥಿ ಮೆಮರಿ ಇದ್ದವರು ಫೇಲ್ ಆಗಿಬಿಡ್ತಾ ಇದ್ದ, ಮೆಮರಿ ಕೊಡ್ತಾನೆ, ಮೆಮರಿ ಕೊಡೋದವನೇ ಮೆಮರಿ ತೆಗೆಯೋದು ಅವನು. ನಮಗೆ ಮರವು ಎಷ್ಟೋ ಜನಗಳು ಇಂಜೆಕ್ಷನ್ ತಗೊಂಡು ಮೈ ಮರೆತು ಬಿಡ್ತಾರೆ, ಅದಕ್ಕೆ ಅಂದ್ರೆ ಎತ್ತರ ಮತ್ತೆ ನೆನಪಾಗುತ್ತೆ, ಏನಾಗುತ್ತೆ ಜ್ಞಾಪಕ ಆಗುತ್ತೆ ಅಂತೇಳಿ ಅದು ಎಚ್ಚರ ಬರೆದಂತೆ ಯಾವಾಗಲೂ ತಗೋತಿರ್ತಾರೆ ಅವಾಗಲೂ ಕೂಡ. ಅಂದ್ರೆ ಬಿಡಿ, ದೇವ್ರ ನೆನಪು ಮಾಡ್ಕೊಳ್ಳಿ, ದೇವ್ರ ನೆನಪು ಮಾಡ್ಕೊಳ್ಳಿ, ನಮ್ಗೆ ಯಾವ್ದು ನೆನಪಿರಬೇಕು ಅದು ಹಿಡಿಸ್ತಾನೆ. ಬೇಡ ಅಂತ ಕಂಪ್ಯೂಟರ್ ಮೆಮರಿ ಹೇಳುತ್ತೆ, ಸೇವ್ ಮಾಡೋಣ ಹೋಗ್ಬಿಡುತ್ತೆ. ಆ ಥರ ಭಗವಂತ ನಮ್ಮ ತಲೆಯಲ್ಲಿ ವ್ಯವಸ್ಥೆ ಮಾಡಿದ್ದಾನೆ. ಅದೆಲ್ಲ ಹೇಳ್ತಾ ಅರ್ಜುನ ಕೊನೆಗೆ ಹೇಳ್ತೇನೆ ಕೇಳು. ದಾಮ್ಯಮೋ ಪುರುಷವು ಲೋಕೆ ಶರಶ್ಚಾಕ್ಷರ ಏವಚ, ಕ್ಷರ ಸರ್ವಾಣಿ ಭೂತಾನಿ ಕೂತಸ್ಥೋ ಅಕ್ಷರ ಉಚ್ಯತೆ, ಯಸ್ಮಾಕ್ಷರ ಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇಗೇ ಚ ಪ್ರಥಿತಃ ಪುರುಷೋತ್ತಮ. ಅದಕ್ಕೆ ಪುರುಷೋತ್ತಮ ಯೋಗ ಅಂತ ಅದಕ್ಕೆ ಹೆಸರು. 15ನೇ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೇಳಿದ್ದಾರೆ. ಏನು ಪುರುಷೋತ್ತಮ ಯೋಗ ಅಂದ್ರೆ, ಭಗವಂತ ಹೇಳ್ತಾನೆ ಅರ್ಜುನ ಎರಡು ವಿಧ ಚೇತನ ಇದ್ದಾರೆ. ಒಂದು ಚೇತನ ಕ್ಷರ ಚೇತನ, ಇನ್ನೊಂದು ಚೇತನ ಅಕ್ಷರ ಚೇತನ. ಕ್ಷರ ಚೇತನ ಅಂದ್ರೆ ಏನು ಗೊತ್ತಾ, ದೇಹ ಕಳ್ಕೊಳ್ತಕ್ಕಂಥ ಚೇತನ. ಅಕ್ಷರ ಚೇತನ ಅಂದ್ರೆ ದೇಹನು ಕಳ್ಕೊಳ್ಳದೇ ಇರತಕ್ಕಂಥ ಚೇತನ. ಯಾರವರು ಅಂದ್ರೆ, ಬ್ರಹ್ಮಾದಯ ಶರೀರ ಕ್ಷಣಾತ್ ಕ್ಷರಾಹ, ಬ್ರಹ್ಮಾದಿ ದೇವತೆಗಳೆಲ್ಲ ತಮ್ಮ ದೇಹ ಬಿಟ್ಟು ಹೋಗ್ಬೇಕಾದ್ರಿಂದ ಛರ ಅಂತವ್ರಿಗೆ ಮಹಾಲಕ್ಷ್ಮಿ ಇದ್ದಾರೆ, ಅವರೆಂದೂ ದೇಹ ಬಿಡೋದಿಲ್ಲ. ಅಪ್ರಾಕೃತ ಅವರು ತ್ರಿಗುಣಗಳ ಮೇಲಿದ್ದಾರಾದ್ರಿಂದ ದೇಹ ಬಿಡೋದಿಲ್ಲ. ಅಕ್ಷರ ಅಂತ ಅವ್ರನ್ನ ಕರೀತಾರೆ. ಬ್ರಹ್ಮಾದಿ ದೇವತೆಗಳು ಕ್ಷರ ಪುರುಷರು, ಮಹಾಲಕ್ಷ್ಮಿ ಅಕ್ಷರ ಪುರುಷರು. ಅವ್ರ ಮೇಲಿದ್ದೇನಲ್ಲ ಅವನೇ ನಾನು ಅಂತ ಹೇಳ್ತಾರೆ. ಅದಕ್ಕೆ ಕ್ಷರಾಕ್ಷರ ಪುರುಷೋತ್ತಮ ಅಂತ ದೇವರಿಗೆ ಹೇಳಿ. ಅಕ್ಷರಗಳು ಮಹಾಲಕ್ಷ್ಮಿ, ಅವರಿಗಿಂತ ದೊಡ್ಡವನು. ಕ್ಷರರು ಬ್ರಹ್ಮಾದಿಗಳು, ಅವರಿಗಿಂತ ಭಾರಿ ದೊಡ್ಡವನು. ಆದ್ರಿಂದ ದೇವರಿಗೆ ಪುರುಷೋತ್ತಮ ಅಂತ ಕರೀತಾರೆ. ಪುರುಷೋತ್ತಮ ಅಂದ್ರೆ ಮ್ಯಾನಸ್ತಿ ಹಾಕಿದ್ದಾಗಲ್ಲ, ಮತ್ತೆ ವಿರಾಸಿ ಅವತ್ತು ಬರ್ತಿರೋ ಸತ್ ಜೀರೋ ಅವತ್ತು ಸೆಂಚುರಿ ನಾನು ಸಿಗೋ ಸತ್ತೆ ಏನಿಲ್ಲ ಡಾಕ್ಟರ್ ಬಂದ್ಬಿಟ್ಟು ಅಷ್ಟ ಆಗಿರ್ತಾರೆ. ಆಗಲ್ಲ, ದೇವರು ಇಡೀ ವಿಶ್ವದ ಸ್ವಾಮಿಯವನು, ಪುರುಷೋತ್ತಮ. ಕ್ಷರ ಅಕ್ಷರ ಪುರುಷರ ಬೇರಿರ್ತಕ್ಕಂಥವನು ಅವನು, ಒಬ್ಬನೇ ಒಬ್ಬನು ಇನ್ನೊಬ್ಬನಂಥವನಿಲ್ಲ. ಇದನ್ನು ಪುರುಷೋತ್ತಮ ಅಂತ ಕರೀತಾರೆ. ಅರ್ಜುನ ಇದನ್ನ ತಿಳ್ಕೊಂಡು ಅಂದ್ರೆ ಮುಕ್ತರಾದಾಗೆ ಲೆಕ್ಕ. ಇತಿ ಈ ರೀತಿ ಅರ್ಥ ಮಾಡ್ಕೊಂಡ್ಮೇಲೆ ಸರ್ವಭಾವೇನ ಭಾರತ ನಾನು ಆರಾಧನೆ ಮಾಡ್ತು. ಇತಿ ಗುಹ್ಯತಮಂ ಶಾಸ್ತ್ರ ಇದ ಮುಕ್ತಂ ಮಯಾನಘ ಏತದ್ಬುದ್ಧ ಬುದ್ಧಿಮಾನಸ್ಯ ಕೃತಕೃತ್ಯ ಭಾರತ. ಕೃಷ್ಣ ಹೇಳ್ತಾನೆ ನೋಡು ಅರ್ಜುನ, ಈ ರೀತಿ ಅರ್ಥ ಮಾಡಿಕೊಂಡು ಬ್ರಹ್ಮಾದಿಗಳು ಕ್ಷರ ಪುರುಷರು, ಮಹಾಲಕ್ಷ್ಮಿ ಅಕ್ಷರ ಪುರುಷರು, ನಾನು ಇದ್ರ ಮೇಲೆ ಇರ್ತಕ್ಕಂಥ ಸರ್ವೋತ್ತಮ ಪುರುಷೋತ್ತಮ ಅಂತ ತಿಳ್ಕೊಂಡು ಬಿಟ್ರೆ ಇದು ಸಕಲ ಶಾಸ್ತ್ರಗಳ ಸಾರ. ಇದು ತಿಳ್ಕೊಂಡು ಏನಾಗುತ್ತೆ ಗೊತ್ತಾ, ಬುದ್ಧಿಮಾನಸ್ಯ ದೇವರನ್ನು ಕಾಣುತ್ತೀಯ, ನೀನು ಅಪರೋಕ್ಷ ಜ್ಞಾನಿ ಆಗ್ತೀಯ, ಕೃತಕೃತ್ಯ ಮೋಕ್ಷಕ್ಕೆ ಹೋಗ್ತೀಯ. ಅದಕ್ಕೆ ಕೊನೆಯ ಐದು ಶ್ಲೋಕಗಳು ಭಾರಿ ಶ್ರೇಷ್ಠ ಅಂತೇಳಿ ಕೊನೆಯ ಐದು ಶ್ಲೋಕದಲ್ಲಿ ಮಾತು ಬರುತ್ತೆ. ಶ್ರೀಮದ್ ಆಚಾರ್ಯರು ಐದು ಶ್ಲೋಕಗಳನ್ನ ಸರ್ವಮೂಲದಲ್ಲಿ 37 ಗ್ರಂಥ ಇದೆ ಅವರು, ಅದು 18 ಗ್ರಂಥದಲ್ಲಿ ಕೋಟ್ ಮಾಡ್ತಾರೆ ಇವ ಶ್ಲೋಕಗಳ. ಇತಿ ಗೀತಾಸು ಇತಿ ಗೀತಾಸು ಅಂತ ಕೋಟ್ ಮಾಡ್ತಾರೆ. ಅಷ್ಟು ಶ್ರೇಷ್ಠವಾದಂಥ ಶ್ಲೋಕಗಳು ಐದು. ಅದಕ್ಕೇನೆ ಊಟಕ್ಕೆ ಕೂತ ಕಾಲಕ್ಕೆ 15 ಅಧ್ಯಾಯ ಹೇಳಿ, ಆಗದೆ ಹೋದ್ರೆ ಕೊನೆ 5 ಶ್ಲೋಕ ಆದ್ರೆ ಹೇಳಿ ಅಂತ ಹೇಳ್ತಾರೆ. ಕೊನೆ 5 ಶ್ಲೋಕ ಆದ್ರೆ ಹೇಳಿ, ಅದನ್ನೇ ಹೇಳೋದಿಲ್ಲ ಅಂದ್ರೆ ಸಾಯಿ ಇನ್ನೇನ್ ಮಾಡೋಕ್ಕಾಗುತ್ತೆ, ಅಷ್ಟು ಮಾಡೋಕ್ಕೂ ಬರದೆ ಹೋದ್ರೆ ಇನ್ನೇನು ಭವಿಷ್ಯ ಸಾಧನೆ ಮಾಡ್ತಾನೆ. ಒಂದು ಆನ್ಸರ್ ಎನಿ ಸಿಕ್ತಲ್ಲ, ಆನ್ಸರ್ ಎನಿ ಒನ್ ಅಂತ ಕೇಳಿದ್ರು ಫೇಲ್ ಆದ್ರೆ ಇನ್ನೇನು ಮಾಡ್ತಾರೆ. ಆನ್ಸರ್ ಎನಿ ಒನ್ ಟು ದಿ ಸಮ್ ಎಕ್ಸ್ಟೆಂಟ್ ಅಟ್ಲೀಸ್ಟ್ ಪೂರ್ತಿ ಅಂತ ಹೋದ್ರು ಕೂಡ 18 ಆಗಿದ್ರೆ ಒಂದಾದ್ರೂ ಓದು, ಅದ ಒಂದು ಶ್ಲೋಕ ಆದ್ರೂ ಓದು, ಅರ್ಧ ಶ್ಲೋಕ ಓದು, ಇದರಲ್ಲಿ ಕೊನೆಯ ಈ ಶ್ಲೋಕ ಆದ್ರೂ ಓದು ಅಂತ ಆಪ್ಷನ್ ಕೊಡ್ತಾನೆ ಪರಮಾತ್ಮ. ಉಪಯೋಗ ಮಾಡ್ಕೊಂಡು ಅದರ ಫಲಶ್ರುತಿ ಆ ಕೃಪಾಣವರ ಸಿಂಹ ಸದ್ಗತಿ ಹೋದ ಕಥೆಯಾಗಿ ಇದಿಷ್ಟು 15 ಆಗಿ. 16 ಅಧ್ಯಾಯದ ಬಗ್ಗೆ ಒಂದು ಮತ್ತೊಂದು ಕಥೆ ಹೇಳ್ತಾರೆ, ಚಿಕ್ಕ ಕಥೆ, ಪೂರ್ವವಾದ ಅರ್ಥ ಇರತಕ್ಕಂಥ ಕಥೆ. ಗುಜರಾತ್ ಪ್ರಾಂತದೊಳಗೆ ಸೌರಾಷ್ಟ್ರಿಕ ಅಂತ ಒಂದು ಊರು, ಅಲ್ಲಿ ಒಬ್ಬ ರಾಜ ಖಡ್ಗಬಾಹು ಅಂತ ಒಂದು ಹೆಸರು, ಕೃಪಾಣ ನರಸಿಂಹ ಹೇಗೋ ಖಡ್ಗಬಾಹು ಅಂತ ಒಂದು ಹೆಸರು. ಭಾರಿ ಅವರು ಖಡ್ಗದಲ್ಲಿ ಭಾರಿ ನಿಪುಣನಾದವನು. ರಾಜರಗಳನ್ನ ಹಿಂದಿನ ಕಾಲದ ರಾಜರಗಳನ್ನ ಅವರ ಸ್ಟ್ರೆಂತ್ನಲ್ಲಿ ಗುರುತಿಸ್ತಾ ಇತ್ತು. ಅವನು ವೀರನಾಗಿದ್ದರೆ ಮಾತ್ರ ರಾಜನಾಗಲಿಕ್ಕೆ ಸಾಧ್ಯ, ಇದು ರಾಜನಾಗ್ತಿರ್ಲಿಲ್ಲ. ಇವತ್ತೆಲ್ಲ ಇವರು ಪ್ಯಾರಾಲಿಸಿಸ್ ಆದವರು ರಾಜರಾಗಿ ಕೂತಿರ್ತಾರೆ ಎಲ್ಲ ಹೌದು, ಎಲ್ಲ ಕೂಡ ಕಂಡೆ ಮುಡಿ ಆಸ್ಪತ್ರೆಯಲ್ಲಿ ಇರಬೇಕು. ನ್ಯಾಯವಾದವರು ಅಸೆಂಬ್ಲಿಯಲ್ಲಿ ಇರ್ತಾರೆ, ಇವರು ಬಹಳ ಅಷ್ಟೇ ಆಸ್ಪತ್ರೆಯಲ್ಲಿ ಈ ಅದು ಕೂಡ ಐಟಿ ವರ್ಗ ಇರ್ಬೇಕು ನ್ಯಾಯವಾಗಿ ಅಂತ ಸ್ಟೇಜ್ ಇರ್ತದೆ. ಆದ್ರೆ ಹಿಂದಿನ ಕಾಲದವ್ರು ಹಾಗಲ್ಲ, ಅವ್ರಿಗೆ ಶಕ್ತಿ ಇಲ್ಲ ಅಂದ್ರೆ ಇಮಿಡಿಯೇಟ್ ಗೆಟ್ ಔಟ್ ಆ ಥರ ಆಗ್ತದೆ. ಇವ್ರು ಕಣ್ಣು ಕಾಣದ ಡ್ರೈವ್ ಮಾಡ್ತೇನೆ ಸಾಧ್ಯ ಉಂಟಾ? ಕಣ್ಣು ಕಾಣಬಹುದು, ಡ್ರೈವಿಂಗ್ ಮಿನಿಮಮ್ ಕಣ್ಣು ಹೇಗೆ ಕಾಣಬೇಕು? ರಾಜ ಮಹಾರಾಜರಿಗೆ ಅಪಾರ ಶಕ್ತಿ ಇರಬೇಕು, ಅವ್ರಿಗೆ ಒಂದು ಬುದ್ಧಿ ಶಕ್ತಿ, ಒಂದು ದೇಹ ಶಕ್ತಿ. ದೇಹ ಶಕ್ತಿ ಇಲ್ಲ ಅಂದ್ರೆ ಅವ್ರ ತಕ್ಷಣ ರಾಜ್ಯ ಬಿಟ್ಟು ವಾರಪ್ರಸ್ತರ ಆಗಿಬಿಡ್ತಾ ಇದ್ರು. ಇಲ್ಲವರು ಇದ್ದವರು ಸಾಯ್ತಿದ್ರೆ ಹೊತ್ತು ಸುಮ್ಮನೆ ಕೊಡ್ತಿರ್ಲಿಲ್ಲ. ಅಂತ ರಾಜ ಅವನು ಖಡ್ಗಬಾಹು, ಅವನ ಹತ್ರ ದೊಡ್ಡ ಪರಿವಾರ, ದೊಡ್ಡ ಸೈನ್ಯ, ಒಂದು ವಿಚಿತ್ರ ಆನೆ ಇತ್ತಂತ ಅವನ ಹತ್ರ. ಹರಿಮರ್ದಾನ ಅಂತ ಆನೆ ಹೆಸರು, ದೊಡ್ಡ ಆನೆ, ವಿಚಿತ್ರವಾದ ಆನೆ. ಆನೆ ಇಟ್ಟುಕೊಂಡು ಭಾರಿ ಖುಷಿಯಿಂದ ಇದ್ದ ಶತ್ರುಗಳನ್ನ, ಆ ಆನೆ ನೋಡಲೇ ಶತ್ರು ಓಡೋಗ್ತಾ ಇದ್ರು. ಅಂತ ಭಯಂಕರವಾದ ಗಜೇಂದ್ರ ಅಂತ ಹೇಳ್ತಾರೆ ಆ ಟೈಪ್ ಇದ್ದ ಆನೆ. ಒಂದು ದಿವಸ ಏನಾಯ್ತು, ರಾಜ ಬಹಳ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡೇ ಇಟ್ಕೊಂಡಿದ್ದ. ಒಂದು ದಿವಸ ಯಾವುದೋ ಕಾರಣಕ್ಕೆ ಆನೆಗೆ ಮದ ಏರಿ, ಆನೆಗೆ ಮದ ಏರೋದಕ್ಕೆ ಎಲ್ಲರಿಗೆ ಗೊತ್ತದು, ಒಂದು ಮದ ಏರಿದಾಗ ಅದು ಕಂಟ್ರೋಲಿಗೆ ಬರೋದಿಲ್ಲ, ಹೆಚ್ಚಾಪಟ್ಟೆ ಕಿಟ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಪೇಪರಲ್ಲಿ ಬರ್ತಿರುತ್ತೆ ಎಷ್ಟೋ ಕಡೆಗೆ ಆನೆಗಳು ದೊಡ್ಡ ಅವಾಂತರ ಆಗೋಗುತ್ತೆ, ಕಂಡವನ್ನು ಸುಳ್ಳು ಹಾಕಿಬಿಡುತ್ತೆ, ಸಿಕ್ಕಿದ್ರೆ ಹೊರಗಾಗುತ್ತೆ, ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಆನೆಗಳ ಮದ ಏರೋದು ಅಂತ ಹೇಳಿದ್ರೆ ಹುಚ್ಚಿದ್ರೆ ಹೇಗೆ ಹಾಕಿ ಮದ ಏರಿಬಿಡುತ್ತೆ, ಎಲ್ಲ ಟೆನ್ಷನ್ ಶುರುವಾಗುತ್ತೆ ಎಲ್ರಿಗೂ ಕೂಡ. ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಪ್ರಶ್ನೆ, ಆನೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ. ರಾಜ್ಯದೊಳಗೆ ಹೇಗೆ ನಮ್ಮ ಸರ್ಕಾರ ಎಲ್ಲರೂ ಬೆಂಕಿ ಇದ್ದ ತಕ್ಷಣ ಫೈರ್ ಇಂಜನ್ ಕಳಿಸ್ತಾರೆ, ಇಮಿಡಿಯೇಟ್ ಆಗಿ ವ್ಯವಸ್ಥೆ ಇಟ್ಟಿರ್ತಾರೆ. ರಾಜ ಬಿಟ್ಟಿರ್ತಾನ, ಆನೆ ಮದವೇರಿದಾಗ ಅದನ್ನ ಕಂಟ್ರೋಲ್ ಮಾಡಕ್ಕೆ ವ್ಯವಸ್ಥೆ ಇಟ್ಟಿಲ್ಲ. ಆದ್ರೆ ಅನ್ಫಾರ್ಚುನೇಟ್ ಅಂದ್ರೆ ಯಾವ ವ್ಯವಸ್ಥೆಗೂ ಆನೆ ಸಿಕ್ಕಲೇ ಇಲ್ಲ. ಎಂತೆಷ್ಟೋ ಜನ ಕಲಿಸ್ದ ಹಸಿ ವಿದ್ಯಾ ಪಾರಕತನ ಕಲಿಸ್ದ, ಅನೇಕ ರೀತಿ ಪ್ರಯತ್ನ ಪಟ್ಟ, ಆನೆ ಮದ ಇದೇ ಇಲ್ಲ. ಅಷ್ಟೇ ಅಲ್ಲ, ಕಣ್ ಕಂಡರು ತುಳಿದು ಹಾಕ್ತಾ ಇದೆ, ಅದು ಕೊಂದ್ಕೊಂಡು ಹಾಕ್ತಾ ಇದೆ, ಎಲ್ಲ ಬಿಡಿಸ್ ಬಿಡಿಸಿ ಹಾಕ್ತಾ ಇದೆ, ಮುರಿಯೋದು ಕೊಲ್ಲೋದು ಬಿಡಿಸೋದು. ರಾಜನಿಗೆ ಏನ್ ಮಾಡೋಕ್ಕೂ ತೋರಿಸ್ತಾ ಇಲ್ಲ. ಹಾಗಾಗಿ ಜನಗಳು ವಿಭ್ರಾಂತರಾದ್ರು, ಎಲ್ಲರೂ ನಮ್ಮ ಕೈಲಿ ಆಗೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ಟು. ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ವ್ಯಕ್ತಿ ಬ್ರಾಹ್ಮಣ ವಾಸುದೇವ ಅಂತ ಒಬ್ಬ ಬ್ರಾಹ್ಮಣ ಸ್ನಾನ ಮಾಡಿಕೊಂಡು ಮಂತ್ರ ಹೇಳ್ಕೋತ ಬರ್ತಾ ಇತ್ತು ದಾರಿಯೊಳಗೆ. ಅದೇ ದಾರಿಯೊಳಗೆ ಎದುರಿ ಬಂದ ಜನ ನೋಡಿದ್ರು, ಓಡೋದ್ರು, ಆಚಾರ್ಯ ದಯವಿಟ್ಟು ದಾರಿ ಹೋಗ್ಬೇಡಿ, ಬೇರೆ ದಾರಿಗೆ ಹೋಗಿ, ಆನೆ ಹುಚ್ಚೆದ್ದು ಬಿಟ್ಟಿದೆ ಅಂತೇಳಿ, ಆನೆ ಮದ ಇರಿಬಿಟ್ಟಿದೆ, ಜಾಗ ಚೇಂಜ್ ಮಾಡಿಬಿಡಿ, ಬೇರೆ ಕಡೆಯಿಂದ ಹೋಗಿ ಅಂತೇಳಿ. ಆ ಬ್ರಾಹ್ಮಣ ಕೇಳಿದ್ರು, ಯಾಕಕ್ಕೆ ಅಂದ, ಆನೆ ಇದೆ ಯಾರ ಕೈಗೆ ಸಿಗ್ತಾ ಇಲ್ಲ ಅದು, ಒಂದು ದಯವಿಟ್ಟು ಹೋಗಿ ಕೊಂದಾಕ್ಬಿಡುತ್ತೆ ಅಂದರು. ಆ ಬ್ರಾಹ್ಮಣ ನಕ್ಕುಬಿಟ್ಟ, ನನಗೆ ಏನು ಆಗೋದಲ್ಲ, ಹೋಗೇ ಹೋಗ್ತೀನಿ ಅಂತೇಳಿದ. ಅವ್ರು ಹೇಳೋರು ಹೋಗ್ಬೇಡ ಅಂತ ಅವ್ರು ಹೋಗ್ತೀನಿ ಅಂತ ಇದ್ದ. ಕೊನೆಗೆ ಅವ್ರು ಕೇಳಲಿಲ್ಲ, ಯಾರ ಮಾತನ್ನು ಕೇಳಲಿಲ್ಲ, ನಾನು ಹೋಗೇ ಹೋಗ್ತೀನಿ, ಸೀದಾ ಎದುರು ಹೋಗ್ಬಿಟ್ಟು ಆನೆಯಲ್ಲಿ. ಆನೆ ಹುಚ್ಚೆದ್ದು ಬರ್ತಾ ಇದೆ, ಹೋಗ್ತಾ ಇದ್ದಾನೆ, ಆಯ್ತು ಫೈಬರ್ ಕಳಚೆ ಕೂಡ ಇಲ್ಲ, ಏನೂ ಇಲ್ಲ, ಅದು ಸ್ನಾನ ಬೇರೆ ಮಾಡ್ಕೊಂಡು ಬರ್ತಿದ್ದಾನೆ. ಮಿನಿಮಮ್ ಇದರಲ್ಲಿ ಇದ್ದಾನೆ ಪಾಪ, ಮಂತ್ರ ಹೇಳ್ಕೊಟ್ಟು ಹೋಗ್ತಾ ಇದ್ದಾನೆ. ಸ್ವಲ್ಪ ಗಾಬರಿಯಿಲ್ಲ ಅವ್ರ ಮುಖದೊಳಗೆ, ಎಲ್ಲ ಓಡೋಗ್ತಿದ್ದಾರೆ, ಕ್ಷಿತ್ರಿಯ ವೀರರು ಓಡ್ತಾ ಇದ್ದಾರೆ, ಸೈನ್ಯ ಸಮೇತ ಓಡ್ತಾರೆ, ಒಬ್ಬಂಟಿಗ ಜೋರ ಹೋಗ್ತಾ ಇದ್ದಾರೆ. ಆಶ್ಚರ್ಯ ಅಂದ್ರೆ ಆನೆ ಮುಂದೆ ನಿಂತ್ಕೊಂಡು ಬಿಟ್ಟ ಹೋಗ್ಬಿಟ್ಟು, ಹೌದ, ಆನೆ ಜೋರ ಮುಂದೆ ಬಂತು, ಆ ತಲೆ ಮೇಲೆ ಕೈ ಇಟ್ಟಾಗಿದೆ, ಫುಲ್ ಸ್ಟಾಪ್ ಆಗ್ಬಿಡುತ್ತಂತ, ಏನಿಲ್ಲ, ಔಟ್ ಆಫ್ ಕಂಟ್ರೋಲ್ ಆಗಿದ್ದು, ಫುಲ್ಲಿ ಕಂಟ್ರೋಲ್, ಇದಾಮ ಬಿಟ್ಟು ಕಳ್ಕೊಂಡು ಜೊತೆ ಕರ್ಮ ಹೋಗ್ಬಿಡ್ತಾನೆ. ಹಾಗೆ ಜನಕ್ಕೆ ಆಶ್ಚರ್ಯ ಆಗೋಯ್ತು, ಏನಿದು, ರಾಜನಿಗೆ ಆಶ್ಚರ್ಯ ಆಗೋಯ್ತು. ಎಲ್ಲ ಸಭೆ ಸೇರಿಸ್ತಾ ಅವರ ಹತ್ರ ಬಂದ, ಎಂತ ಆಚಾರ ನಿಮಗೆ, ಏನು ಅದ್ಭುತವಾದ ಸಾಮರ್ಥ್ಯ ನಿಮಗೆ, ನಮ್ಮ ಯಾರಿಗೂ ಎಂತೆಂತ ದೇಹದ ಶಕ್ತಿ ನಮಗಿದೆ, ಎಷ್ಟು ಆನೆ ವಿದ್ಯೆ ನಮಗೆ ಗೊತ್ತಿದೆ, ಏನು ನಮ್ಮ ಕೈಲಿ ಆಗಲಿಲ್ಲ, ನೀವು ಏನು ಮಾಡಿ ಅದನ್ನು ಕಂಟ್ರೋಲ್ ಮಾಡಿದ್ರಿ ಅಂತ ಕೇಳ್ತಾರೆ, ಏನು ಮಾಡಿ ಕಂಟ್ರೋಲ್ ಮಾಡಿದ್ರಿ, ಏನು ಸಿದ್ಧಿ ಅಂತ ಕೇಳ್ತಾರೆ. ಆಗ ಹೇಳಿದ್ರಂತೆ, ಏನು ಸಿದ್ಧಿ ಅಲ್ಲ, ನಾನು ಭಗವದ್ಗೀತೆ 16ನೇ ಅಧ್ಯಾಯವನ್ನ ಪ್ರತಿನಿತ್ಯ ಹೇಳ್ತೇನೆ, ಅದು ಸಿದ್ಧಿ ಬಂದಿದೆ ಅಂತ ಹೇಳ್ತಾರೆ. ಇದು ತಿಳ್ಕೊಂಡ್ಬಿಟ್ಟು ಭಗವದ್ಗೀತೆ 16ನೇ ಅಧ್ಯಾಯ ಓದ್ತಾರೋ, ದೇ ಕ್ಯಾನ್ ಕಂಟ್ರೋಲ್ ಎನಿಥಿಂಗ್ ಎನಿ ಬಾಡಿ ಅಂತ. ಮಕ್ಕಳನ್ನ ಕಂಟ್ರೋಲ್ ಮಾಡೋ ಕಡೆ ಪಟ್ಟು ಅವರಿವ್ರ ನ್ಯಾಸಕ್ಕೆ ಮನೆ ಕಂಟ್ರೋಲ್ ಮಾಡಬೇಕಾಗಿದೆ ಈಗಾಗಲೇ. ಅಂತ ಸ್ಥಿತಿಯಲ್ಲಿ ಮಾಡ್ಬೇಕಾದ್ರೆ ಭಗವದ್ಗೆ 16ನೇ ಅಧ್ಯಾಯ ಗೊತ್ತಿರಲಿ, ನಿಮ್ಮ ಮಾತನ್ನು ಯಾರು ಬೇಕಾದ್ರೆ ಕೇಳ್ತಾರೆ ಅಂತ ಹೇಳ್ತಾರೆ. ಆನೆ ಅನ್ನೋದು ಬಲದ ಸಂಕೇತ, ಮದ್ದಾನೆ ಎಂಬುದು ಔಟ್ ಆಫ್ ಕಂಟ್ರೋಲ್ ಆನೆಯ ಸಂಕೇತ, ಅದನ್ನ ಎಫರ್ಟ್ ಅಷ್ಟ ಕಂಟ್ರೋಲ್ ಮಾಡಿದ್ದಲ್ಲ, ಏನು ಆಶ್ಚರ್ಯ ಇದು. ಅದಕ್ಕೆ ಕಾರಣ 16ನೇ ಅಧ್ಯಾಯದ ಪಾರಾಯಣ ಅವನನ್ನು ಆ ಮಟ್ಟಕ್ಕೆ ತಂದಿತ್ತು ಅಂತ ಹೇಳ್ತಾರೆ. ಇದನ್ನು ಯೋಚನೆ ಮಾಡಿ, ಇನ್ಮೇಲೆ 16ನೇ ಅಧ್ಯಾಯ ಕಲಿತರೆ ಎಂತ ಪೋಸ್ಟ್ ಬೇಕಾದ್ರೆ ಹೋಗ್ಬೋದು, ಎಂತ ಇಷ್ಟಪಡ್ತಾ ಅದೆಲ್ಲ ಹೋಗಿ ಕೊಟ್ಬಿಡ್ತಾನೆ ಅಂತ ಶಕ್ತಿ ಭಗವಂತ ಕೊಡ್ತಾನೆ. ಆಶ್ಚರ್ಯ ಆಯ್ತು ಅಂತ ರಾಜನಿಗೆ, ಸ್ವಾಮಿ ದಯವಿಟ್ಟು ನನ್ನ ಅನುಗ್ರಹ ಮಾಡಬೇಕು, ನನಗೆ ಹೇಳ್ಕೊಡಿ ಅಂತ ಕೇಳ್ತಾರೆ. ನನಗೆ ಹೇಳ್ಕೊಡಿ 16ನೇ ಅಧ್ಯಾಯನ, ಪುಸ್ತಕ ಕೊಡಿ ಓದ್ಕೋತೀನಿ ಅಂತ ಹೇಳಿಲ್ಲ, ಆರಿಸೋ ವಿದ್ಯೆ ಬರೋದಿಲ್ಲ. ವಿದ್ಯಾಹ ಕರ್ಮಾಣಿತ ಸದಾ ಗುರು ಪ್ರಾಪ್ತಾ ಫಲಪ್ರದಾಹ, ಆಚಾರ ಹೇಳ್ತಾರೆ. ಯಾವುದೇ ವಿದ್ಯೆ, ಯಾವುದೇ ಮಂತ್ರ, ಯಾವುದೇ ವ್ರತ ಉಪವಾಸಗಳು ಗುರುಗಳು ಹೇಳ್ತಾರಲ್ಲ, ಅದನ್ನು ಹೇಳಿದ್ರೆ ಪಾಠ ಫಲ ಕೊಡ್ತದೆ ಹೊರತು ತಾವೇ ತಿಳ್ಕೊಂಡ್ರೆ ಬರೋದಿಲ್ಲ. ಸೆಲ್ಫ್ ಮೆಡಿಕೇಶನ್ ಆದಾಗುತ್ತೆ, ಡೇಂಜರಸ್ ಅದು. ಡಾಕ್ಟರ್ ಕೊಟ್ಟು ತಗೊಂಡ್ರೆ ತಾಯೇ ಮನುಷ್ಯ ಇವತ್ತು, ಇಲ್ಲ ತಾನೇ ತಗೊಂಡ್ರೆ ಗತಿ ಏನಾಗ್ತದೆ ಯೋಚನೆ ಮಾಡಿ ಸಾಧ್ಯ ಇಲ್ಲ. ಕಾಂಪಿಟೆಂಟ್ ಇವ್ರು ಕೊಡ್ಬೇಕಲ್ಲ, ಅದಕ್ಕೆ ಗುರುಗಳು ಹೇಳಬೇಕು, ಅವ ಸಿದ್ಧಿ ಬರ್ತದೆ, ಸಿದ್ಧಿ ಬರೋದಿಲ್ಲ. ಹೇಳ್ತಾರೆ ಡಾಕ್ಟರ್, ಗುರುಗನ ಗುರುಭೂಪದೇಶವಿಲ್ಲದ ಮಂತ್ರ ಉರಗನ ಉಪವಾಸದಂತೆ ಕಾಣಿರೋ ಅಂತ ಹೇಳ್ತಾರೆ. ಗುರುಪದೇಶವಿಲ್ಲದೆ ಮಂತ್ರ ಓದ್ಕೊಂಡ್ರೆ ತಿಳ್ಕೊಂಡ್ರೆ ಅದು ವೇಸ್ಟ್ ಆಗುತ್ತೆ ಅಂತ. ಆ ಉಪವಾಸ ಮಾಡೋದು ಬೇಕಾಚಿತ್ತ ಕೌಂಟ್ ಮಾಡ್ತಾರೆ ಅದನ್ನ, ಇಲ್ಲ ಅದು ಕೌಂಟ್ ಆಗ ಅನ್ರಿಜಿಸ್ಟರ್ಡ್ ಅದು, ಕೇಸ್ ಆಗೋದಿಲ್ಲ. ಗುರುಗಳಿಂದನೇ ಬರಬೇಕು. ಸ್ವಾಮಿ ಹೇಳ್ಕೊಡಿ ಅಂತ ಕೇಳಿದ, ಹೇಳ್ಕೊಡ್ತೀನಿ ಅಂತ. ಏನು ರಕ್ತ ಸುರಿಮಳೆ ಮಾಡಿ ಅಂತ ಅವ್ರನ್ನ ದಯವಿಟ್ಟು ಹೇಳ್ಕೊಡಿ, ಕಾಣಿಕೆ ಕೊಟ್ಟನ ಅಂತ ಅವ್ರು ಹೇಳ್ತಾರೆ. ಕಾಣಿಕೆ ನನ್ನ ಮುಖ್ಯ ಅಲ್ಲ ಮಾರಾಯ, ನೀನು ಕೇಳ್ತೀಯನ ಗಾಳಿ ಮುಖ್ಯ ಅಂತ ಗುರುಗಳು ಹೇಳ್ಕೊಟ್ರಂತೆ. ಹೇಳ್ಕೊಡ್ತಾನೆ, ಚೆನ್ನಾಗಿ ಕರೀತಾನೆ, ಭಾರಿ ಖುಷಿಯಾಗೋಯ್ತು. ಸೊ ಪ್ಲೀಸ್ ಆಯ್ತು, ಹೇಳ್ಕೊಟ್ಟು ಹೊರಟೋಗ್ಬಿಟ್ರು. ಆಮೇಲೆ ಯೋಚನೆ ಮಾಡಿದ, ನಾನೀಗ ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಈ ಸಿದ್ಧಿ ಬಂದು ಗೊತ್ತಾಗ್ಬೇಕಲ್ಲ, 16ನೇ ಅಧ್ಯಾಯಕ್ಕೆ ರಿಪೋರ್ಟ್ ಮಾಡ್ಬಿಟ್ಟು ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ದುಡ್ಡು ಕೊಡೋದಿಲ್ಲ, ಅವ್ನು ನಾಲ್ಕು ನೋಡ್ತೇವೆ ಒಂದ್ಸಲ ಹೊರತ್ತೆ ಎಲ್ಲ ನೋಡ್ತೇವೆ, ಬಂದ್ರೆ ಕೊಡ್ತೇವೆ ಎದುರು ಕೊಡೋದಿಲ್ಲ. ಅದು ನ್ಯಾಚುರಲ್, ಟೆಸ್ಟ್ ಮಾಡಿದ್ರೆ ಯಾವನು ಕೊಡೋದಿಲ್ಲ. ಇವಾಗ ಇವ್ನು ಮಾತ್ರ ಹಾಗೆ ನಂಬಿಕೆ ಎಷ್ಟು ಗೊತ್ತಾಗಿತ್ತು, ಪರೀಕ್ಷೆ ಮಾಡ್ಬೇಕಲ್ಲ. ಈಗ ಯೋಚನೆ ಮಾಡಿದ, ಸರ್ ಮತ್ತೆ ಆನೆ ಹತ್ರ ಹೋದ, ಆನೆ ನಾಯಿ ಹೊರಟ, ಆನೆ ಹೊರಗಡೆ ಬಿಡಿ ಅಂತ ಹೇಳಿದ. ಬಿಟ್ಟು ಹೊರಗಡೆಗೆ ಬದ್ದು ರೇಗಿಸ್ತೆ ಆನೆನ, ಆನೆಯನ್ನಕ್ಕೆ ರೇಗಿಸ್ತಾ ಎಷ್ಟೋ ಹಾಗೆ ಮಾಡಿ ಮದ ಏರಿಬಿಡುತ್ತಾನೆ. ರೇಗಿಸಿ ರಾಜಕ್ಕೆ ಬತ್ತ ಮದ ಏರಿಬಿಡ್ತು, ಇಮ್ಮಡಿಯಾಗ ಆನೆಗೆ ಮದ ಏರ್ತು ಉಚ್ಚಾಬಿಟ್ಟು ಒಣ್ಣಕ್ಕೆ ಶುರು ಆಗಿಬಿಡ್ತು. ರಾಜ ಯೋಚನೆ ಮಾಡಿದೆ, ಈಗ ನನ್ನ ಮಂತ್ರ ಗೊತ್ತಿದೆಯಲ್ಲ, ಹೋಗ್ತೇನೆ ಅಂತ ಹೋದ. ಸೀದಾ ಹೋಗಿ ನಿಂತ್ಕೊಂಡ್ಬಿಟ್ಟಿದ, ಸ್ಟಾಪ್ ಆಗ್ಬಿಡುತ್ತೆ ತಕ್ಷಣ. ಖುಷಿಯೋ ಖುಷಿಯೋ, ಓ ಸಿದ್ಧಿ ಬಂದಿದೆ ಅಂತ ಅರ್ಥ. ಸಿದ್ಧಿ ಬಂದಿದೆ, 16ನೇ ಅಧ್ಯಾಯನ ಸಿದ್ಧಿ ಬಂದಿದೆ, ಏನು ಯೋಚಿಲ್ಲ ಅಂತ ಯೋಚನೆ ಮಾಡಿದ. ಕೊನೆಗೆ ಆನೆ ಕಂಟ್ರೋಲ್ ಮಾಡೋದಲ್ಲ, ನಮ್ಮ ಮನಸ್ಸೇ ಹುಚ್ಚೆ ತರಿತಾ ಇದೆ, ಮೈಂಡ್ ಕಂಟ್ರೋಲ್ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದು ಶಾಸ್ತ್ರದ ಸಿದ್ಧಿ. ಯಾವ ಪ್ರಹ್ಲಾದರಾದ್ರೆ ಹೇಳ್ತಾರಪ್ಪ, ಅಷ್ಟು ಲೋಕ ಗೆದ್ದೆ, ಇಷ್ಟು ಜಗ್ಗೆದ್ದೆ ಅಂತ ಹೇಳ್ತೀಯಲ್ಲ, ಏನು ಉಪಯೋಗ ಅಂತ ಕೇಳ್ತಾರೆ. ಎಲ್ಲ ಜನ ಇದ್ದಾರೆ, ಅವರೆಲ್ಲ ಕೂಡ ಮನ್ನೆಂತೆ ಲೋಕೆ ಸ್ವಜಿತಾ ದಿಶೋದಶ, ಆದರೆ ತಮ್ಮ ಮನಸ್ಸನ್ನೇ ಗೆದ್ದಿಲ್ಲ. ದಶೋನ್ಪುರ ಸಣ್ಣ ವಿಜಿತ್ಯ ಲುಪ್ಪತಃ ಮನ್ಯಂತ ಲೋಕೆ ವಿಜಿತಾ ದಿಶೋದಶ. ಕೆಲವರಿದ್ದಾರೆ ಹತ್ತು ದಿಕ್ಕಿಗೆ ಗೆದ್ದೆ ಅಷ್ಟು ಗೆದ್ದೆ ಅಂತ ಹೇಳ್ಕೊತಾರೆ, ಅಂತ ಮನಸ್ಸೇ ಗೆದ್ದಿರೋದಿಲ್ಲ, ಕಾಮಕ್ರೋಧನೆ ಗೆದ್ದಿರೋದಿಲ್ಲ, ಇದ್ಯಾವ ಜಾಣತನ ಅಂತ ಪ್ರಹ್ಲಾದರಾಜ ಕೇಳ್ತಾರೆ ಭಾಗವತದಲ್ಲಿ. ಅದೇ ಮಾತು ಬರುತ್ತೆ, ಅವರನ್ನು ಕಂಟ್ರೋಲ್ ಮಾಡೋದಲ್ಲ, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾಗಿದೆ. ಹಾಗೆ ವಿಜಯದಾಸರು ಹೇಳ್ತಾರೆ, ಮನಸ್ಸನ್ನು ಕಂಟ್ರೋಲ್ ಮಾಡೋದು ಸಾಮಾನ್ಯ ಅಲ್ಲ, ಎದುರಿಸಿ ಬರ್ತಾ ರಣರಂಗೆ ಗೆಲ್ಲಬಹುದು ಅಂತ ಹೇಳ್ತಾರೆ. ರಣರಂಗೆ ಗೆಲ್ಲಬಹುದು, ಬೆಕ್ಕಾಸು ಮಾಡಬಹುದು, ಮನವನ್ನು ನಿಲ್ಲಿಸುವುದು ಬಹು ಕಷ್ಟ, ಮನಸ್ಸು ನಿಲ್ಲಿಸುವುದು ಭಾರಿ ಕಷ್ಟ. ಭಗವದ್ಗೀತೆ 16 ಅಧ್ಯಾಯ ಓದಿದರೆ ಮಾತ್ರ ಭಾರಿ ಸುಲಭ ಅಂತ ಹೇಳ್ಬಿಡುತ್ತ. ಹಾಗೆ ಹೇಳಿ ಮನೆಗೆ ಮನೆ ಮಗನೇ ಪಟ್ಟ ಕಟ್ಟಿ ಹೇಳಿ ಉಚ್ಚಾರಿ ಸದ್ಗತಿ ಹೊರಟೋಗ್ಬಿಟ್ಟಂತ. ಅವನು ಕೂಡ ಇವನಿಗೂ ಸದ್ಗತಿ ಆಯಿತು, ಹಿಂದೆ ಅವನು ಸದ್ಯ ಅವನಿಗೂ ಸದ್ಗತಿ ಆಯಿತು, ವಿಶೇಷವಾದ ಸಿದ್ಧಿಯನ್ನು ಪಡೆದು ಹೋದ. 16 ಅಧ್ಯಾಯ ಕೇಳಿದವರಿಗೆ ಇಂಥ ವಿಚಿತ್ರವಾದ ಸಾಮರ್ಥ್ಯ ಬರುತ್ತೆ ಅನ್ನೋದು ಸಂದೇಶ. ಈ ಮುಂದಿನ ಪ್ರಶ್ನೆ, 16 ಅಧ್ಯಾಯಕ್ಕೂ ಈ ಕಥೆಗೂ ಏನು ಸಂಬಂಧ ಅಂತ ಪ್ರಶ್ನೆ. 16 ಅಧ್ಯಾಯ ಓದಿದರೆ ಏನಾಗುತ್ತೆ, ಈ ಬ್ರಾಹ್ಮಣ ಏನು ಮಾಡದ, ಧೈರ್ಯವಾಗಿ ಓಡಾಡ. ಆನೆ ಉಚ್ಚೆತ್ತಿದ್ದನ್ನು ಕಂಡು ದೂರ ಓಡಬೇಕಾಗ್ತದೆ, ವ್ಯಕ್ತಿ ಧೈರ್ಯವಾಗಿ ಓಡೋಗ್ತಾ ಇದ್ದಾನೆ, ಎದುರು ನಿಲ್ಕೋತಾ ಇದ್ದಾನೆ. ಯಾಕೆ ಭಗವದ್ಗೀತೆ 16 ಅಧ್ಯಾಯ ಶುರುವಾಗದೆ ಆ ಮಾತಿನಿಂದ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ, ಮೊದಲ ಪದ ಅಭಯಂ. ಅರ್ಜುನ, ಎರಡು ಸಂಪತ್ತುಗಳಿವೆ, ದೈವಿ ಸಂಪತ್, ಆಸುರಿ ಸಂಪತ್ ಅಂತ ಎರಡಿದೆ. ದೈವಿ ಸಂಪತ್ ಅಂದ್ರೆ ಈ ಸಜ್ಜನಿಕೆಗಳು, ಆಸುರಿ ಸಂಪತ್ ಅಂದ್ರೆ ದುಷ್ಟತನ. ದೈವಿ ಸಂಪತ್ತು ಆಸುರಿ ಸಂಪತ್, ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ, ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ, ಆಸುರಿ ಸಂಪತ್ತು ನರಕಕ್ಕೆ ಕಾರಣ, ಸಮಸ್ಯೆಗೆ ಕಾರಣ. ದೈವಿ ಸಂಪತ್ತಿನಿಂದ ಉದ್ಧಾರ, ಆಸುರಿ ಸಂಪತ್ತಿನಿಂದ ಅಧಃಪತನ. ಇದು ಭಗವದ್ಗೀತೆ ಹೇಳ್ತಕ್ಕಂಥ ಮಾತು. ಅಂದ್ರೆ ದೈವಿ ಸಂಪತ್ತಿನ ಲಕ್ಷಣ ಏನು ಅಂತ ಪ್ರಶ್ನೆ. ದೈವಿ ಸಂಪತ್ತು ಯಾಕೆ ತಿಳ್ಕೋಬೇಕು ನಾವು? ದೈವಿ ಸಂಪತ್ ಬೋರ್ಡ್ ಹಾಕೋ ಬರ್ತಾನೆ ದೈವಿ ಸಂಪತ್ತಿನವನು ಅಂತೇಳಿ ಇಲ್ಲ. ಮತ್ತೆ ಹೇಗೆ ಗೊತ್ತಾಗಬೇಕು ನಮಗೆ? ಭಗವಂತ ಹೇಳ್ತಾನೆ, ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಾರೆ, ಈ ಲಕ್ಷಣ ಇದ್ರೆ ಅವರು ದೈವಿ ಸಂಪತ್ತಿನವರು. ಏನು ಲಕ್ಷಣ ಅಂದ್ರೆ, ಮೊದಲನೇ ಲಕ್ಷಣ ಯಾವ್ದು ಗೊತ್ತಾ? ಅಭಯಂ, ಯಾರಿಗೂ ಭಯಪಡದಿರುವಿಕೆ. ಇದನ್ನ ಅಭಯ ಅಂತ ಕರೀತಾರೆ. ಬೆಕ್ಕಾಗಿ ಬರಲಿ, ನಾನು ಹೆದರೋದಿಲ್ಲ, ನಾನು ಭಯಪಡೋದಿಲ್ಲ, ನಾನು ಕೇರ್ ಮಾಡೋದಿಲ್ಲ ಅಲ್ಲ, ಮತ್ತೆ ಅದು ತಪ್ಪು. ಹಾಗೆ ನಮ್ಮ ಹುಡುಗರೆಲ್ಲ ಅಭಯ ಅಂತ ಹೇಳಕ್ಕೆ ಉಚ್ಚ ಬಟ್ಟೆ ಬೇಟ್ರನ್ನೇ ಕೇರ್ ಮಾಡೋದಿಲ್ಲ ಅಂತಾರೆ, ಆ ಥರ ಆಗಬಾರ್ದು. ಮತ್ತೆ ಐ ಡೋಂಟ್ ಕೇರ್ ಎನಿಬಾಡಿ ಅಂತ ಹೇಳಿದ್ರೆ ಅದಲ್ಲ, ಐ ಡೋಂಟ್ ಫಿಯರ್ ಫಾರ್ ಎನಿಬಾಡಿ, ಅದು ಇಂಪಾರ್ಟೆಂಟ್. ಕೇರ್ ಬೇರೆ, ಫಿಯರ್ ಬೇರೆ, ಯಾರಿಗೂ ಅಂಜೋದಿಲ್ಲ. ಇದು ಭಗವದ್ಭಕ್ತನ ಮೊದಲ ಲಕ್ಷಣ ಇದು. ಅದ್ರ ಅರ್ಥ ಏನು ಅಂದ್ರೆ, ನಾನು ಯಾರಿಗೂ ಭಯ ಪಡೋದಿಲ್ಲ ಅಂತ ಜಾತಿ ಕೇಳ್ತೇನೆ ಅಂತ ಯಾಕೆ ಅನ್ಕೋತಾನೆ ಅಂದ್ರೆ, ಅವ್ರು ತಪ್ಪೇ ಮಾಡೋದಿಲ್ಲ, ಯಾಕೆ ಭಯ ಪಡ್ತಾರಾಗ? ನಾವು ಕಳತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಒಂದು ಪೊಲೀಸ್ ನಾನು ಪಕ್ಕದಲ್ಲಿ ನಿಲ್ಲುತ್ತೆ, ನಾವು ಗಾಬರಿ ಆಗೋದೇ ಇಲ್ಲ. ಯಾಕೆ ಗೊತ್ತಾ? ನನ್ಗೆ ಹಿಡಿಯೋ ಕಾರಣನೇ ಇಲ್ಲ, ಕಳ್ಳ ಅಲ್ಲ ಸುಳ್ಳಲ್ಲ, ನನಗೇನಾಗಿದೆ? ಈಗ ನಿಂತ್ಕೊಂಡ್ಬಿಡ್ತಾರೆ, ಕರೀತಾನೆ, ಮೇ ಹೆಲ್ಪ್ ಯು ಅಂತ ಅವ್ರನ್ನೇ ಕೇಳ್ತಾರೆ, ಯಾಕೆ ತಿಳಿಸಿದ್ದೀರಿ, ಏನ್ ಬೇಕು ಅಂತ ಕೇಳ್ತಾರೆ, ಅಡ್ರೆಸ್ ಬೇಕ ಹೆಲ್ಪ್ ಕೇಳಿ ಅಂತ ಹೇಳ್ತಾರೆ. ಭಯನೇ ಇಲ್ಲ ಅವನಿಗೆ. ಇದೊಬ್ರು ಕಳ್ಳ ತರ, ಕಳ್ಳ ಇರ್ತಾರೆ, ಸುಳ್ಳ ಇರ್ತಾರೆ, ಪೊಲೀಸರು ನೋಡ್ತಾರೆ, ಓಡಿ ಸುಳ್ಳು ಆಗ್ಬಿಡ್ತಾನಾಗ್ಲೇ, ಯಾಕೆ ಕಳ್ತನ ಮಾಡಿದ್ದಾನು. ಭಗವತ್ ಭಕ್ತ ಎಂದು ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ, ಆದ್ರಿಂದ ಅವನಿಗೆ ಭಯನೇ ಇರೋದಿಲ್ಲ. ಅಭಯಂ ಸತ್ತ ಸಂಶುದ್ಧಿ. ದೇವರ ಚಿತ್ರ ನೋಡ್ತೀರಲ್ಲ, ದೇವದೇವರ ಚಿತ್ರನ, ಅವ್ರ ಕೈ ಯಾವಾಗಲೂ ಅಭಯ ಅರ್ಥ ಇಟ್ಕೊಂಡಿರ್ತಾರೆ. ಅದಕ್ಕೆ ಎರಡರ್ಥ, ನಮಗೆ ಭಯ ಇಲ್ಲ, ನಿಮಗೂ ಭಯ ಬೇಡ ಅಂತ ಅದು ಅಭಯವನ್ನು ಕೊಡ್ತಾರೆ ಅಂತ. ಡೋಂಟ್ ವರಿ, ಯಾರಿಗೂ ಹೆದರಬೇಡಿ, ಯಾಕೆಂದ್ರೆ ಸರಿಯಾಗಿರಿ, ಯಾಕೆ ಹೆದರ್ತೀರಿ ಅಂತ ಕೇಳ್ತಾರೆ. ವೇಟ್ ಮಾಡಕ್ ಬರ್ತಾರೆ, ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಕರೆಕ್ಟ್ ಹಣ ಇನ್ವೆಸ್ಟ್ ಮಾಡ್ತಾರೆ, ಕಾಫಿ ಕೊಟ್ಟು ಕಳ್ಸ್ತಾರೆ, ನೋಡಿ ಹುಡುಕೋಡಿ ಏನಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಅದು ಮೋಸ ಮಾಡಿದ್ರೆ ನಡೆದೋ ಶುರು ಮಾಡ್ತಾನಾಗ್ಲಿ, ಭಯ ದೃಶ್ಯ ಹೆಸರು ಸತ್ತ ಹೋಗ್ಬಿಡ್ತಾರೆ, ಆಸ್ಪೆಲ್ ಆಗ್ಬಿಡ್ತದೆ, ಹಾರ್ಟ್ ಬ್ರೇಕ್ ಇದ್ರೆ ಹೋಗೇಬಿಡ್ತಾರೆ. ಯಾತಕ್ಕೆ? ಅವ್ರು ತಪ್ಪು ಮಾಡಿದ್ದಾರೆ. ಈಗ ಅರ್ಥ ಮಾಡ್ಕೋಬೇಕು, ಈ ಕಲಿಯುಗದೊಳಗೆ ಅದು ಇತ್ತೀಚೆಗೆ ಯಾತಕ್ಕೆ ಹಾರ್ಟ್ ಅಟ್ಯಾಕ್ ಅವರ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ನಮ್ಮ ಮಾಡಬಾರದನ್ನು ಮಾಡೋದ್ರಿಂದ ಬೇಗ ಟೆನ್ಷನ್ ಕ್ರಿಯೇಟ್ ಆಗ ಅದು ನಿಧಾನವಾಗಿ ಒಂದು ಹಾಕಿಬಿಡುತ್ತೆ. ಅದಕ್ಕೆ ಅದು ಏನು ಮಾಡಬಾರದನ್ನು ಮಾಡಿದ್ದೇವೆ ಅಂದ್ರೆ, ಮಾಡಬೇಕಾದ್ರೂ ಬಿಡೋದು ಪಾಪ ತಾನೆ. ಸಂಧಾವಂದನೆ ಇಲ್ಲ, ದೇವ್ರ ಪೂಜೆ ಇಲ್ಲ, ಸತ್ಯ ಇಲ್ಲ, ಧರ್ಮ ಇಲ್ಲ, ಇನ್ನೇನಿರಬೇಕು? ಮತ್ತೆ ನಾವು ಇನ್ನೂ ಇಷ್ಟು ಬದುಕಿದ್ದೇವೆ ಅಂದ್ರೆ ಬರೀ ಆಶ್ಚರ್ಯ ಪಡಬೇಕಷ್ಟೇ. ಇಷ್ಟೆಲ್ಲ ಮಾಡಬಾರದು ಮಾಡಿದ್ರು ಇನ್ನೂ ಇದ್ದೇವೆ ಅಂತ ಕೇಳಿದ್ರೆ, ಬೇರೆ ದೇವರು ಪರಮಾನುಗ್ರಹ ಮಾಡಿದ್ದಾನೆ ಅಂತ ಅರ್ಥ. ದೇವರು ತುಂಬಾ ಕರುಣಾಳು ಅಂತ ಅರ್ಥ. ನಿಜವಾದ ಅರ್ಥದಲ್ಲಿ ಇವತ್ತು ರಾಯರಿಗೆ ಭಯ ಇಲ್ಲ, ಅಭಯಂ. ಕಾರಣ ದೈವಿ ಸಂಪತ್ತಿನವರು. ಹರಿಪಾದ ಕಂಜ ನಿಷೇವಣ ಅಂದರ್ಥ ಸಮಸ್ತ ಸಂಪತ್. ಭಗವದ್ಗೀತೆಯಿಂದ ಕರಿಬೇಕಾದ ಪಾಠ ಇದು. ನಿರ್ಭಯವಾದ ಜೀವನ ಅಂದ್ರೂ ಒಂದೇ, ಟೆನ್ಷನ್ ಫ್ರೀ ಲೈಫ್ ಅಂದ್ರೂ ಒಂದೇ, ಸುಖವಾದ ಜೀವನ ಅಂದ್ರೂ ಒಂದೇ. ಇವತ್ತು ಮಾತೆತ್ತಿದ್ರೆ ಭಯಪಡ್ತಕ್ಕಂಥ ಕಾಲ. ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಸಜ್ಜನ ಹೀಗಿರ್ತಾರೆ. ಅದಕ್ಕಿನ್ನೊಂದು ಅರ್ಥ ಇದೆ, ಆ ಭಯಂ. ಆ ಭಯಂ, ಆ ಅಂದ್ರೆ ದೇವರು. ನಾವು ಯಾರಿಗಾದ್ರೂ ದೇವರಿಗೆ ಹೆದರ್ತೇವೆ, ಇನ್ನೊಬ್ರಿಗೆ ಹೆದರೋದಿಲ್ಲ, ಅದು ಇಂಪಾರ್ಟೆಂಟ್. ದೇವರಿಗೆ ಹೆದರ್ಬೇಕು, ಅವ್ರ ಕಂಡವ್ರಿಗೆ ಹೆದರ್ಬೇಕು ನಾವೀಗ. ಯಾಕೆ? ಎಲ್ಲರನ್ನ ಕಂಟ್ರೋಲ್ ಮಾಡೋದು ದೇವರು, ಅವರ ಭಕ್ತರು ನಾವು. ವಿ ಆರ್ ಆನ್ಸರಬಲ್ ಟು ಹಿಮ್. ಬೇರೆಯವ್ರಿಗೆ ಯಾಕೆ ಆನ್ಸರಬಲ್ ಆಗ್ತೇವೆ ನಾವೀಗ? ಅದಕ್ಕೆ ಭಯ ಪಡೋದಿಲ್ಲ. ಇನ್ನೊಂದು ಅರ್ಥ, ಅಭಯಂ ಅಭಯಂ, ಭಯ ಪಡೆದಿರುವಿಕೆ, ನಿರ್ಭೀತವಾದ ಈ ಯೋಚನೆಯಿಂದ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಸತ್ವ ಸಂಶುದ್ಧಿ, ಸತ್ವ ಅಂದ್ರೆ ಮನಸ್ಸು, ಒಳ್ಳೆ ಮನಸ್ಸು ಶುದ್ಧವಾಗಿರುತ್ತೆ ಅಂತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ, ವಾಲ್ಮೀಕಿಗಳು ನಾರದರ ಆಶೀರ್ವಾದ ಬಂದಿರ್ತಾರೆ, ಅವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ ವಾಲ್ಮೀಕಿಗಳು. ವಾಲ್ಮೀಕಿಗಳಿಗೆ ನಾರದ ಮುನಿಗಳು ರಾಮಾಯಣವನ್ನೆಲ್ಲ ಹೇಳ್ತಾರೆ, ರಾಮನ ಕಥೆಯನ್ನೆಲ್ಲ ಉಪದೇಶವನ್ನು ಮಾಡ್ತಾರೆ, ವಾಲ್ಮೀಕಿಗಳು ಕೇಳಿಸ್ಕೊಳ್ತಾರೆ. ಅದೇ ಗುಂಡಿನಲ್ಲಿ ನಾರದ ಹೊರಟೋಗ್ಬಿಡ್ತಾರೆ, ಇವ್ರು ಸ್ನಾನಕ್ಕೆ ಅಂತ ಹೋಗ್ತಾರೆ ವಾಲ್ಮೀಕಿಗಳು. ದಾರಿಯಲ್ಲಿ ತಮಸಾ ನದಿ ಕಾಣುತ್ತೆ, ನೋಡ್ತಾರೆ ಎಷ್ಟು ಖುಷಿ ಆಯ್ತು ಗೊತ್ತಾ, ಹೇಳ್ತಾರೆ ನೋಡು ಭರದ್ವಾಜ, ಶಿಷ್ಯ ಭರದ್ವಾಜ ಅಂತೆ, ಅಕರ್ತಮ ವಿಧಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಪು ಸನ್ಮನುಷ್ಯ ಮನೋಯಥ. ನೋಡಯ್ಯ ತಮಸಾ ನದಿ ಎಷ್ಟು ಚೆನ್ನಾಗಿದೆ, ಸ್ನಾನ ಮಾಡ್ತೇನೆ, ಹೇಗಿದೆ ಗೊತ್ತೇನಿದು, ಸತ್ಪುರುಷರ ಮನಸ್ಸಿದ್ದ ಹೇಗಿದೆ ಅಂತ ಹೇಳ್ತಾರೆ. ಸತ್ಪುರುಷರ ಮನಸ್ಸು ಅಂದ್ರೆ ನಿರ್ಮಲವಾದ ಕಾಮ ಇಲ್ಲ, ಕ್ರೋಧ ಏನು, ಅಸೂಯಾಗಿ ದೋಷಗಳಿಲ್ಲ, ಪ್ಯೂರ್ ಅಂತ ಹೇಳ್ತಾರಲ್ಲ, ಕ್ಲೀನ್ ಆಗ್ತೆ, ಶುದ್ಧವಾದ ಹೃದಯ, ಸ್ವಚ್ಛವಾದ ಹೃದಯ, ಸಜ್ಜನರ ಮನಸ್ಸು ಹೇಗಿದೆಯಲ್ಲ, ತಮಸಾ ನದಿ ನೀರು ಹಾಗಿದೆ, ಇಲ್ಲೇ ಸ್ನಾನ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಭಗವಂತ ಹೇಳ್ತು. ಸತ್ವ ಸಂಶುದ್ಧಿ, ನಿರ್ಮಲವಾದ ಮನಸ್ಸಿರ್ತಾರೆ. ಮನಸ್ಸು ನಿರ್ಮಲವಾದ ಯಾವಾಗ ಅಂತ ಕೇಳಿದರೆ ಅದನ್ನು ತಡಿಬೇಕು. ದೇಹ ನಿರ್ಮಲವಾಗಲಿಕ್ಕೆ ಈ ಸೋತು ಉಪಹಾಕರ ಸ್ನಾನ ಮಾಡಿಬಿಡ್ತಾನೆ, ಆದ್ರೆ ಮನಸ್ಸು ನಿರ್ಮಲವಾಗಬೇಕಲ್ಲ, ಅದನ್ನೇ ಹೇಳಿತ್ತು. ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಮಹಾಭಾರತದ ಕೊನೆ ವೇದವ್ಯಾಸರು ಹೇಳ್ತಾರೆ, ನೀವು ಸ್ನಾನ ಮಾಡಬೇಕಲ್ಲ ಕೂಡ ಯಾವುದರಲ್ಲಿ, ನಾತವ್ಯಂ ಭಾರತೇ ತೀರ್ಥೆ, ಇದು ಭಾರತ ತೀರ್ಥ, ಇದು ಸ್ನಾನ ಮಾಡಿ ಅಂತ ಹೇಳಿದ್ದಾರೆ. ಮಹಾಭಾರತ ಗ್ರಂಥವನ್ನು ಓದೋದು ಕೇಳೋದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಮಾನಸಿಕ ಸ್ನಾನ ಇಲ್ಲ. ಮಾನಸಿಕ ಸ್ನಾನ ಮಾಡದೇನೆ ಬರೀ ದೈಹಿಕ ಸ್ನಾನ ಮಾಡಿದರೆ ದೇಹ ಶುದ್ಧವಾಯಿತೆ ಹೊರತು ಮನಶುದ್ಧ ಆಗಿರೋದಿಲ್ಲ. ಅದನ್ನು ದಾಸರು ಇನ್ನೂ ಹೇಳ್ತಾರೆ, ತನುವ ನೀರೊಣಗತ್ತಿ ಫಲವೇನು, ದೇಹದ ನೀರೊಳಗತ್ತಿದೆ ಏನು ಉಪಯೋಗ, ಮನಸ್ಸನ್ನು ಶಾಸ್ತ್ರದಲ್ಲಿ ಎತ್ತಿ ಅಂತ ಹೇಳ್ತಾರೆ, ಮನಸ್ಸನ್ನು ಇದರೊಳಗೆ ಎತ್ತಿ. ಅವ್ರು ಹೇಳ್ತಾರೆ ಮನಶುದ್ಧಿ ಇಲ್ಲದವಾಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಾಗೆ ತೀರ್ಥದ ಫಲವೇನು, ಮಿಂದರೇನು, ಶ್ರೀಶೈಲದ ಕಾಗೆಯಂತೆ, ಶ್ರೀಶೈಲದ ಕಾಗೆ ದೊಡ್ಡ ಕ್ಷೇತ್ರ ಶ್ರೀಶೈಲ, ಸ್ನಾನ ಮಾಡಿದ್ದು ಮಾಡಿದ್ದೆ ಕಾಗೆ, ಏನೂ ಗೊತ್ತಿಲ್ಲ, ಶೀನೂ ಗೊತ್ತಿಲ್ಲ, ಶಿವನೂ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ, ಜ್ಞಾನನೇ ಇಲ್ಲ, ಏನು ಉಪಯೋಗ ಅದಕ್ಕೆ. ಮಿಂದರೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಹೊರಗೆ ಸ್ನಾನ ಮಾಡಿದ್ದರೆ ಒಳಗೆ ಬೈಲಿಗೆ ಏನು ಉಪಯೋಗ, ಆದ್ರಿಂದ ಏನು ಪ್ರಯೋಜನ ಇಲ್ಲ. ಆ ದೃಷ್ಟಿಯಲ್ಲಿ ಮನಸ್ಸು ಶುದ್ಧ ಆಗಬೇಕಾದ್ರೆ ಅದು ಬರೀ ಸ್ನಾನದಿಂದ ಶುದ್ಧ ಆಗೋದಿಲ್ಲ. ನಮ್ಮ ಜನ ಬಾಡಿ ಬುದ್ಧಿವಂತರು ಸ್ನಾನ ಬಿಟ್ಬಿಟ್ಟಿದ್ದಾರೆ, ಇತ್ತೀಚೆಗೆ ಅದನ್ನು ಮಾಡೋದಿಲ್ಲ, ಮನೆಯಲ್ಲಿ ಅಡಿಗನೇ ಇಲ್ಲ, ಮನೆಯಲ್ಲಿ ಸ್ನಾನವೇ ಇಲ್ಲ, ಅಂತ ಕಾಲ ಸ್ಪಂಜ್ಬಾತ್ ಆರೋಗ್ಯವಂತರು ಕೂಡ ಇದು ಮನಸ್ಥಿತಿ ಬಂದು ಹೋಗಿಬಿಟ್ಟಿದ್ದಾರೆ. ಮನುಷ್ಯರಿಗೆ ವ್ಯಾಲ್ಯೂನೇ ಇಲ್ಲ, ತಿನ್ನೋ ಕೂಡು ಬಿಡು ಅಷ್ಟೇ, ಬೇರೆ ಯೋಚನೆ ಇಲ್ಲ. ಹೆಸರಿನಲ್ಲಿ 21 ಶತಮಾನ ಬಾಡಿ ಎಜುಕೇಷನ್ ಏನೇನೋ ಹೇಳ್ತಾರೆ, ಎಲ್ಲ ಸುಳ್ಳು. ಮಾರಲ್ ವ್ಯಾಲ್ಯೂಸ್ ಇಲ್ಲ, ಸ್ಪಿರಿಚುವಲ್ ವ್ಯಾಲ್ಯೂಸ್ ಇಲ್ಲ, ವ್ಯಾಲ್ಯೂಸೇ ಇಲ್ಲ, ಬರೀ ತಿನ್ನು ದುಡಿ ತಿನ್ನು ಬೀಳು ಅಷ್ಟೇ, ಬೈ ಬೈ ಬರಿಗೂ ಊಟದ ಕೆಲಸ, ಉಂಡ ಮೇಲೆ ಶಯನ, ಏನು ಉಪಯೋಗ ಅದರಿಂದ. ಅದಕ್ಕೆ ಭಗವಂತ ಹೇಳ್ತಾನೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನೇ ಯೋಗೇ ವ್ಯವಸ್ಥಿತಿ. ಸದಾಕಾಲ ಜ್ಞಾನ ಕಾರ್ಯ ಯೋಗಾಭ್ಯಾಸ ಮಾಡ್ಕೊಂಡಿರ್ತಾನೆ, ಅಥವಾ ಜ್ಞಾನಯೋಗೇ ವ್ಯವಸ್ಥಿತಿ. ಜ್ಞಾನ ಸಂಪಾದನೆ ಮಾಡೋದಂದ್ರೆ ವಿದ್ಯಾರ್ಥಿ ಏನು ಕೆಲಸ, ಸದಾ ಓದೋದು ಓದೋದು ಓದೋದು, ಓದಿ ಹೇಗೆ ಉದ್ಧಾರ ಆಗಬೇಕು, ಜ್ಞಾನಿಗಳಾದವರು ಸದಾಕಾಲ ಇನ್ನೂ ಹೆಚ್ಚು ಜ್ಞಾನ ಬರಲಿ, ಇನ್ನೂ ಹೆಚ್ಚು ಜ್ಞಾನ ಬರಲಿ ಅಂತ ಪ್ರಯತ್ನ ಪಡ್ತಾರೆ. ನಮಗೊಂದು ಪ್ರಶ್ನೆ, ಮೊದಲೇ ಜ್ಞಾನ ಇದೆ ಮತ್ತೆ ಪ್ರಯತ್ನ ಪಡ್ತಾರೆ ಅಂತ ನಮ್ಮ ಪ್ರಶ್ನೆ. ಮೊದಲೇ ಜ್ಞಾನ ಇದೆ ಅವರ್ಯಾಕೆ ಪ್ರಯತ್ನ ಪಡ್ತಾರೆ ಅಂದ್ರೆ, ಶಾಸ್ತ್ರ ಸ್ವಲ್ಪ ಅಬ್ಸರ್ವ್ ಮಾಡಿ, ಶ್ರೀಮಂತನಾಗಲಿಕ್ಕೆ ಹೆಚ್ಚು ಧನ ಸಂಪಾದನೆ ಮಾಡಲಿಕ್ಕೆ ಬಡವರಿಗಿಂತ ಜಾಸ್ತಿ ಇಷ್ಟಪಡೋ ಶ್ರೀಮಂತನೇ ಬೇಕಾಗಿರುತ್ತೆ. ಇನ್ನೂ ಮಂಡೆ ಟ್ರೈ ಮಾಡ್ತಾನೆ, ಬಡವ ಪಾಪ ಊಟ ಸಿಕ್ಕರೆ ಸಾಕು ಅಂದ್ಕೊಂಡ್ಬಿಡ್ತಾನೆ, ಇವನು ಹಾಗಲ್ಲ, ಇನ್ವೆಸ್ಟ್ ಮಾಡ್ತಾನೆ ಮತ್ತೆ ಮಾಡ್ತಾನೆ ಮತ್ತೆ ಮಾಡ್ತಾನೆ. ಧನ ಸಂಪಾದನೆ ಮಾಡೋರಿಗೇನೆ ಅದು ಸಾಕು ಅನ್ಸೋದಿಲ್ಲ, ಅದು ಬಿಟ್ಟು ಹೋಗೋದು ಈ ಮಧ್ಯೆ ಹಿಂದೆ ಬರೋದಿಲ್ಲ, ಜ್ಞಾನ ಸಂಪಾದನೆ ಮಾಡೋದು ಕಡೆ ಇಲ್ಲ ಅನಿಸುತ್ತೆ, ಯಾವಾಗ ನೋಡಿದ್ರು ಬೇಕು 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 ಅಷ್ಟೇ. ಅದು ಶಾಸ್ತ್ರ ಹೇಳ್ತದೆ, ಅನ್ನನ ಸಾಕು ಅನ್ಬೇಕು, ಜ್ಞಾನನ ಬೇಕು ಅನ್ಬೇಕು ಅಂತ ಹೇಳ್ತಾರೆ. ನಾವು ಊಟ ಬೇಕು ಆಗಿಬಿಟ್ಟಿದೆ, ಅನ್ನ ಬೇಕು, ಜ್ಞಾನ ಬೇಡೇ ಬೇಡ ಅಂತ ಹೋಗ್ಬಿಟ್ಟಿದೆ, ಬರೀ ಸಾಕು ಅಲ್ಲ, ನಾವು ತಿಳ್ಕೊಂಡಿದ್ದೆ ಭಾರಿ ಜಾಸ್ತಿ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಜ್ಞಾನಕ್ಕೆ ಕೊನೆ ಇಲ್ಲ, ಅನ್ನಕ್ಕೆ ಹೊಟ್ಟೆ ಮಿತಿ ಇದೆ, ಕೊನೆಗೆ ಮಿತಿನೇ ಇಲ್ಲ, ಎಷ್ಟು ತಿಳ್ಕೊಂಡ್ರು ಕೂಡ ಅದು ತುಂಬಾನೆ ಇರ್ತದೆ, ಬೇಕು ಅನಿಸ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಜ್ಞಾನಯೋಗ ವ್ಯವಸ್ಥಿತಿ ಮುಂದೆ ಆಗಿರ್ತಾನೆ ಗೊತ್ತಾ, ಅದೇ ಗುಣದ ವರ್ಣನೆ ಮಾಡ್ತಾನೆ. ಅವರು ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ದಮ ಶಮ ಹೊಂದಿರ್ತಾನೆ, ಅಲೋಲುಪನಾಗಿದ್ದ ವಿಷಯಗಳಲ್ಲಿ ಅಲೋಪನ ಆಗಿರ್ತಾನೆ, ಭೂತದಯ, ಭೂತಗಳ ಪ್ರಾಣಿಗಳ ಮೇಲೆ ದಯ ತೋರುತ್ತಾನೆ, ಸುಳ್ಳು ಹೇಳೋದಿಲ್ಲ, ಸತ್ಯಸಂಧನಾಗಿರ್ತಾನೆ, ಮೋಸ ಮಾಡೋದಿಲ್ಲ, ಎಲ್ಲ ವರ್ಣನೆ ಮಾಡ್ತಾನೆ ಭಗವಂತ. ಜ್ಞಾನಿಗಳ ಲಕ್ಷಣ ನೋಡಬೇಕು ಅಂದ್ರೆ ಹಾಗೆ, ದೇಹದಿಂದ ನಮಗೆ ಗೊತ್ತಾಗೋದಿಲ್ಲ, ಬದುಕಿನಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವ್ರ ಬದುಕನ್ನು ಅಧ್ಯಯನ ಮಾಡಿದಾಗ ಜ್ಞಾನಿಗಳ ರೀತಿ ಅಂದ್ರೆ ಇಂದ್ರಿಯಗಳಿಂದ ಹತೋಟಿ, ಸದಾಕಾಲ ದಾನ ಧರ್ಮಾದಿ ಗುಣಗಳಲ್ಲಿ ಆಸಕ್ತಿ, ಯೋಗದಲ್ಲಿ ನಿಷ್ಠೆ, ನಿರ್ಭಯವಾದ ಬದುಕು, ವಿಷಯಗಳಲ್ಲಿ ಯಾವ ಯಾವ ಕಾರಣ ಕೂಡ ಇದುವಾಗಲಾದರೆ ಇರೋದು ಮನಸ್ಸನ್ನು ಭಗವದ್ಗೆ ಕೇಂದ್ರೀಕರಿಸೋದು ಎಲ್ಲದನ್ನು ಮಾಡ್ತಾ ಸುಖವಾಗಿರ್ತಾರೆ ಅರ್ಜುನ. ಇದು ದೈವೀ ಸಂಪತ್ತಿನ ಲಕ್ಷಣ. ಆ ಬ್ರಾಹ್ಮಣಿಗೆ ಆ ಲಕ್ಷಣ ಇತ್ತು, ಅದಕ್ಕೆ ಯಾರಿಗೂ ಭಯಪಡಲಿಲ್ಲ, ಆನೆಗೂ ಭಯಪಡಲಿಲ್ಲ. ಆನೆಯನ್ನು ಭಯಪಡಲಿಲ್ಲ ಅಲ್ಲ, ಆನೆ ತನ್ನ ಕಂಟ್ರೋಲಿ ತಂದ, ಅದಕ್ಕೂ ಖುಷಿ ತಂದುಕೊಟ್ಟು. ಇದು ಆತನ ಸಿದ್ಧಿ. ಮತ್ತಿದ್ದು ಆತರಿ ಸಂಪತ್ತು ಆಗಿರುತ್ತೆ ಗೊತ್ತಾ ಅಂತ ಹೇಳ್ತಾರೆ. ದೈವಿ ಸಂಪತ್ತು ಹೇಗಿದೆಯಲ್ಲ, ಆತರಿ ಸಂಪತ್ತು ಆಗಿರುತ್ತೆ ಗೊತ್ತಾ. ಎಲ್ಲವೂ ದೇವರು ಇವನು ಅಂದ್ರೆ ನಾನೇ ದೇವರು ಅಂತಾವನಂತಾರೆ. ಇವನ ಲಕ್ಷಣ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಇದೆಲ್ಲ ನಾನು ಸಿದ್ಧ, ನಾನು ಬಲವಂತ, ನಾನೇ ದೇವರು, ಇದೆಲ್ಲ ಆತರಿ ಸಂಪತ್ತಿನ ಲಕ್ಷಣ. ಹಿರಣ್ಯಕಶಿಪು ಹೇಳಿದ್ದ ಅದನ್ನೇನೆ, ಹೇ ಪ್ರಹ್ಲಾದ ಯಾರಯ್ಯ ಅವನು, ನೀನು ಯಾರಯ್ಯ ಬಲ ಕೊಡ್ತಾರೆ ಅಂತ ಕೇಳಿದ್ರೆ ದೇವರು ಅಂತ ಹೇಳಿದ. ಯಾರು ದೇವರವರು, ನನ್ನ ಬಿಟ್ಟು ದೇವರು ಯಾರಿದ್ದಾರೆ ಅಂತ ಕೇಳಿದ್ದಾರೆ ಹಿರಣ್ಯಕೆ. ಮದನ್ಯ ಜಗದೀಶ್ವರ ಕಹ, ನನ್ನ ಬಿಟ್ಟರೆ ದೇವರು ಯಾರಿದ್ದಾರೆ. ಇದೆಲ್ಲ ತಾಮಸ ಪ್ರವೃತ್ತಿ. ಇದು ನಾನೇ ಆದವನು, ನನಗಿಂತ ನಾನು ಭಾರಿ ಚಿಕ್ಕವನು, ನನಗಿಂತ ಚಿಕ್ಕವರಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಸುರನಾದವನು, ನಾನೇ ದೊಡ್ಡ, ನನಗಿಂತ ದೊಡ್ಡವರು ಅಂತ ತಿಳ್ಕೊಳ್ತಾರೆ. ಉಲ್ಟಾ ಪಲ್ಟ ಪೂರ್ತಿ. ಜ್ಞಾನಿಯಾದವನು ತಾನು ಭಾರಿ ಸಣ್ಣವನು ಅಂತ ಭಾವಿಸಿ ವಿನೀತನಾಗ್ತಾನೆ. ಅಜ್ಞಾನಿಯಾದವನು, ದುಷ್ಟನಾದವನು, ನನಗಿಂತ ದೊಡ್ಡವರು ಯಾರೂ ಇಲ್ಲ, ನಾನೇ ದೊಡ್ಡವನು ಅಲ್ಲ, ನಾನೇ ದೇವರು ಅಂತ ಹಾಳಾಗಿ ಬಿಡ್ತಾರೆ. ರಾಮಾಯಣದಲ್ಲಿ ಹನುಮಂತನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಹನುಮಂತ ಎಷ್ಟು ದೊಡ್ಡವನು ಅಂತ ಕೇಳ್ಬಿಟ್ಟಿದ್ದಾರೆ ಈಗಾಗಲೇ. ಹನುಮಂತ ಅಂದ್ರೆ ಹನುಮಂತನ ಗುಡಿ ಇಲ್ಲದ ಮೂರುಗಳೇ ಇಲ್ಲ, ಬೀದಿಗಳೇ ಇಲ್ಲ, ಅಷ್ಟು ದೊಡ್ಡವರು ಹನುಮಂತ. ರಾವಣ ಎಲ್ಲ ನೋಡ್ತಾನೆ. ಹನುಮಂತ ಸಾಗರ ಹಾಡಿದ್ದು, ಅಶೋಕವರ ಧ್ವಂಸ ಮಾಡಿದ್ದು, ತನ್ನ ಸೈನ್ಯನ ಕೊಂದಿದ್ದು, ತನ್ನ ಮಗ ಅಕ್ಷಕುಮಾರನ ಕೊಂದಿದ್ದು, ಇಂದ್ರದಿತ್ತಿನ ಬ್ರಹ್ಮಾಸ್ತ್ರಕ್ಕೂ ವಶನಾಗದೇ ಇದ್ದಿದ್ದು ಎಲ್ಲ ನೋಡ್ತಾನೆ. ಕೊನೆಗೆ ತನಗೆ ಉಪದೇಶ ಮಾಡಿದ್ದು ಎಲ್ಲೋ ರಾವಣ, ಸೀತೆನ ಒಪ್ಸು ಇಲ್ಲ ಸತ್ತೋಗ್ತಿ ನೋಡು ಅಂತ ಹೇಳ್ತಾನೆ ಡೈರೆಕ್ಟ್ ಆಗಿ. ಇಷ್ಟೆಲ್ಲ ಕೇಳಿದಾಗ ರಾವಣ ಕೇಳ್ತಾನೆ, ಹನುಮಂತ ರಾಮನ ಸೈನ್ಯದಲ್ಲಿ ನಿನ್ನಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾನೆ. ರಾಮನ ಸೈನ್ಯ ಎಂಥವ್ರು ಎಷ್ಟು ಜನ ಇದ್ದಾರೆ. ಇಂಥ ಪ್ರಶ್ನೆ ರಾವಣ ಕೇಳಿದಾಗ ಹನುಮಂತ ನಿಜವಾಗಲು ಕೂಡ ಬೇರೆಯವರಾಗಿದ್ರೆ ಐ ಆಮ್ ದಿ ಓನ್ಲಿ ಒನ್ ಅಂತ ಹೇಳ್ಬೋದು, ಜೋರ ಹೇಳ್ಬಿಡ್ಬೋದಾಗಿ. ಆದ್ರೆ ಹನುಮಂತ ಉತ್ತರ ಕೊಡ್ತಾರೆ. ವಾಲ್ಮೀಕಿಯಲ್ಲಿ ಬರೀತಾರೆ, ನಿಜವಾಗಲು ಹನುಮಂತ ಯಾತಕ್ಕೆ ದೊಡ್ಡವನು ಅಂದ್ರೆ ಈ ಮಾತಿಗೆ ದೊಡ್ಡವನಾಗಿಬಿಡ್ತಾರೆ. ಮತ್ತೆ ನೋಡು ರಾವಣ, ಮತ್ತ ಪ್ರತ್ಯವರ ಕಚ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು. ಇಡೀ ರಾಮನ ಸೈನ್ಯದೊಳಗೆ, ಸುಗ್ರೀವನ ಸೈನ್ಯದೊಳಗೆ ಅತಿ ಕಡಿಮೆ ಅಂದ್ರೆ ನಾನೇ ಅಂತ ಹೇಳಿದ್ನ ಹನುಮಂತ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಜ್ಞಾನಗಳು ಹೇಗಿರ್ತಾರೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಜೈತೀರ್ಥರ ಆರಾಧನೆ, ನಾಡಿದ್ದೆ ಜೈತೀರ್ಥರ ಆರಾಧನೆ. ಅವ್ರು ಹೇಳ್ತಾರೆ ನಾನು ಏನೂ ಗೊತ್ತಿಲ್ಬೋದು ಅಂತ ಹೇಳ್ತಾರೆ ಜೈತೀರ್ಥರು. ಎಂಥ ದಿನ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ನಾನು ಕಟ್ಟಡ ಹೋದ್ರೆ ನನ್ನ ಸಮಾನ ಇಲ್ಲ ಅಂತಾನೆ. ಸುಧಾ ಬರೆದವರು, ಸುಧಾ ಓದೇ ಮನುಷ್ಯ ಬಾರಿ ಬಾರಿ ಹಾರಾಡ್ತಿರ್ತಾರೆ. ಸುಧಾ ಬರೆದವರು ಹೇಳ್ತಾರೆ, ನಶಬ್ದಾಪವು ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ ನಚ ವಿಜಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ಕೂಡ ಪ್ರಭತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾತ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾನು ಭಾರಿ ಕಡಿಮೆಯವನು, ಆಚಾರ ಅನುಗ್ರಹ ನನ್ನ ಮೇಲಿದೆ ಅಂತ ನಾನು ಏನೋ ಬೆಲೆ ಇದೆ, ಇವಾಗ ನಾನು ಏನು ಲೆಕ್ಕಕ್ಕಿಲ್ಲ ಅಂತ ಹೇಳ್ಬಿಡ್ತಾರೆ. ನಿಜವಾದ ಅರ್ಥದಲ್ಲಿ ವಿನೀತರು ದೈವಿ ಸಂಪತ್ತಿನವರಲ್ಲ, ಅವರು ಸ್ವತಃ ದೇವರಾಜ ಇಂದ್ರಾವತಾರ ಅಂತ ಅವರಿಗೆ ಹೆಸರು. ಇದು ಜೈತೀರ್ಥರ ಮಹಿಮೆ. ದುರ್ಯೋಧನ ಅದು ಹೇಗಿರ್ತಾರೆ ಗೊತ್ತಾ, ನಾನು ಬಿಟ್ಟರೆ ಇಲ್ಲ. ಕೃಷ್ಣ ಬಂದಾಗ ದ್ರೌಪದಿ ತಲೆ ತೋರಿಸ್ತಾರೆ ಹೇಗಿರಬೇಕು ಲೆಕ್ಕ ಹಾಕಿ. ಪಾಂಡವರೇ ಎಲ್ಲರೂ ಸೋತು ಬಿಟ್ಟಿದ್ದೀರಲ್ಲ ಧರ್ಮರಾಜ, ಇನ್ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ. ಕೃಷ್ಣ ಇದ್ದಾನಲ್ಲ, ಅವನು ಪಣಕ್ಕಿಡು ಅಂತ ಕೇಳಿದರು. ಎಷ್ಟು ದುಷ್ಟ ಇರಬೇಕು, ಕಾರ್ಯಕ್ರಮವನ್ನು ಮಾಡಿಬಿಡಿ ಆಚಾರ್ಯ ಅಂತ ಹಾಗಾಗಿಬಿಟ್ಟಿ. ಸರಿ ಇವರು ತಯಾರು ಇರ್ತಾರೆ ಪುಣ್ಯಾತ್ಮರು ಮಾಡಬೇಕು ಹಾಗಾಗಿಬಿಟ್ಟಿ. ಕೃಷ್ಣನೇ ಪಣಕ್ಕಿಡು, ಎಂತ ಉನ್ಮತ್ತ ದುರ್ಯೋಧನ ಯೋಚನೆ ಮಾಡಿ. ಅಂದ್ರೆ ದುರ್ಯೋಧನಾದಿಗಳೆಲ್ಲ ಅಸುರಿ ಸಂಪತ್ತಿನವರು, ಪರಮ ಅಸುರರು. ಪಾಂಡವರೆಲ್ಲ ದೈವಿ ಸಂಪತ್ತಿನವರು, ಶ್ರೇಷ್ಠ ದೇವತೆಗಳು. ಭಗವದ್ಗೀತೆ 16ನೇ ಅಧ್ಯಾಯ ಓದಿದಾಗ ಫಿಸಿಕಲ್ ಪ್ರಾಪರ್ಟೀಸ್ ಹೇಳೋದಿಲ್ಲ, ಅವರ ಸ್ಪಿರಿಚುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಾರೆ. ಅವನು ಹೇಗಿರ್ತಾನೆ ಜ್ಞಾನಿಯಾದವನು, ಅಸುರ ಹೇಗಿರ್ತಾನೆ, ದೇವರೇ ತಾನು ಅಂತಾನೆ ಹೇಳ್ತಾರೆ. ಸಿದ್ಧೋಹಂ, ನಾನು ಸಿದ್ಧ, ನಾನು ಆಗ್ರ ಕೋನ್ಯೋಸ್ತಿ ಸದೃಶೋಮಯ, ನನ್ನ ಸಮಾನ ಯಾರಿದ್ದಾರೆ ಅಂತಾನಂತ. ಏತಾವಧಿತಿ ನಿಶ್ಚಿತ ಕಾಮೋಪಭೋಗ ಪರಮಾಹ ಏತಾವಧಿತಿ ನಿಶ್ಚಿತ ಕಾಮ ಉಪಭೋಗ ಪರಮಾಹ. ಬರೀ ಎಂಜಾಯ್ಮೆಂಟ್, ಕೆಟ್ಟ ಕೆಟ್ಟದ ನೋಡೋದು, ಕೆಟ್ಟ ಕೆಟ್ಟದನ್ನು ಕೇಳೋದು, ಬಿಟ್ಟವ್ರನ್ನ ಅಪಹಾಸ್ಯ ಮಾಡೋದು. ಇವತ್ತು ಏಕಾಸಿ ಬರ್ತೀರಿ ಏನ್ರಿ, ಛೇ ಏನು ಬುದ್ಧಿ ಇಲ್ಲ ನಿಮಗೆ ಅಂತ ಬೈಯೋದು. ನಾನೆಲ್ಲೋ ಕುಡಿದು ಬಿದ್ದಿರ್ತಾರೆ, ನಾನು ಭಾರಿ ಗ್ರೇಟ್ ಅವ್ರು, ಕುಡಿದು ಬಿದ್ದಿರೋನು ಗ್ರೇಟ್, ಏಕಾಸಿ ಮಾಡೋ ಭಾರಿ ಚಂದ ಇವ್ರಕ ನಗುತ್ತಂದ್ರೆ ತಮ್ಮನ್ನ ಬರಲಿ ಗಲಾಟೆ ಮಾಡಕ್ ಬರ್ತಾರೆ. ಹಸುರವರು ಹೇಗಿರ್ತಾರೆ ಅರ್ಜುನ, ಹೇಗಿರ್ತಾರೆ ಗೊತ್ತಾ, ಅವ್ರು ಮಾಡಬಾರದನ್ನು ಮಾಡ್ತಾರೆ. ಈ ಜಗತ್ತನ್ನೇ ಸುಳ್ಳು ಅಂತ ಕರೀತಾರೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ಈಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯ ಕಾಮಹೈಸುಖಂ. ಜಗತ್ತು ಸುಳ್ಳು, ನಾನೇ ಜಗದೀಶ್ವರ, ಎಲ್ಲ ಮಾತಾಡ್ತಾರೆ. ಆತ್ಮ ಸಂಭಾವಿತ ಸ್ತಬ್ಧಾಹ, ತಮ್ಮನ್ನು ತಾವೇ ಮೆಚ್ಕೊಂಡ್ಬಿಡ್ತಾರೆ, ಆಯ್ ಗ್ರೇಟ್ ಅಂತ. ಯಾರು ಸರ್ಟಿಫಿಕೇಟ್ ಏನಿಲ್ಲ, ತಾನೇ ಅನ್ಕೊಂಡ್ಬಿಡ್ತಾನೆ, ಅಚೀವ್ ಮಾಡ್ಕೊಂಡ್ಬಿಡ್ತಾನೆ, ನಾನು ಭಾರಿ ಗ್ರೇಟ್ ಇರಬೇಕು ಅಂತ ಅನ್ಕೊಂಡ್ಬಿಡ್ತಾನೆ. ಇದಾವ ರಕ್ಷಣ ಅಷ್ಟೇ ಅಲ್ಲ, ಮಾಮಾತ್ರ ಪರದೇಹೇಶು ಪ್ರದ್ವಿಷಂತು ಅಭ್ಯಸೂಯಕಾಹ, ನನ್ನನ್ನು ದ್ವೇಷ ಮಾಡ್ತಾರೆ, ನನಗೆ ಅವಮಾನವನ್ನು ಮಾಡ್ತಾರೆ, ಇದೆಲ್ಲ ರಕ್ಷಣೆ. ದೇವ್ರು ಎಲ್ಲಿದ್ದಾರ್ರಿ, ಎಲ್ಲಿ ಹೋಗ್ತಾರೆ ಗೊತ್ತಾ? ದೇವ್ರು ಎಲ್ಲಿದ್ದಾರ್ರಿ? ದೇವ್ರು ಇರೋದಾದ್ರೆ ನನ್ನ ಕೈ ಸತ್ಯ ಹೇಳ್ತಾರೆ ನೋಡೋಣ, ದೇವ್ರು ಇರೋದಾದ್ರೆ ನನ್ನ ಕೈ ಏಕಾಚಿ ಪಾಸ ಮಾಡ್ತೀನಿ ನೋಡೋಣಂತೆ, ಸರ್ವತಂತ್ರ ಸ್ವತಂತ್ರ ತಾನೇ ಮಾಡಿಸ್ಬಿಡ್ಲಿ ನೋಡೋಣ. ದೇವ್ರಿಗೆ ಕ್ವಶನ್ ಮಾಡ್ತಾರಂತು, ನನ್ನ ಕೈಲಿ ಸತ್ಯ ಹೇಳ್ತಾರೆ ನೋಡೋಣ, ದೇವ್ರು ನಿಮ್ಮ ದೇವ್ರು ದೊಡ್ಡವನಾಗಿದ್ರೆ, ನಿಮ್ಮ ದೇವ್ರು ದೊಡ್ಡವನಾಗಿದ್ರೆ ನನ್ನ ಕೈ ಮೇರೆ ಕಚ್ಬಿಡ್ಲಿ ನೋಡೋಣ, ಹೀಗೇನೆ ಕೆಲ ತರಿಸ್ಬಿಡ್ಲಿ, ಜೋರ ಮಾತಾಡ್ತಾರೆ, ಸ್ಟಾಪ್ ಮಾಡಿಸ್ಬಿಡ್ಲಿ, ಏನ ಮಾತಾಡ್ತಾರ? ಅವಾಗ ಆಚಾರ ಹೇಳ್ತಾರೆ, ಈ ರೀತಿ ಮಾತಾಡ್ತಾರಲ್ಲ, ಅದು ಉತ್ತರ ಕೊಡ್ಬೇಕು ನೀವು ಅವ್ರಿಗೆ ಅಂತ ಉತ್ತರ ಕೊಡ್ಬೇಕು ಅವ್ರಿಗೆ. ಅವ್ನು ಏನ್ ಕೇಳ್ತಾನೆ ಈಗ, ದೇವ್ರು ದೊಡ್ಡವನಾಗಿದ್ರೆ ಸ್ವತಂತ್ರನಾಗಿದ್ರೆ ನನ್ನ ಕೈಲಿ ಈ ಕೆಲಸ ಮಾಡಿಸಿಬಿಡ್ಲಿ ಅಂತ ಕೇಳ್ತಾನಲ್ಲ. ದೇವ್ರು ನೀನು ಆಲೋಚನೆ ಕೊಟ್ಟಿದ್ದೀಯಾ ಕೇಳೋದಕ್ಕೆ? ನಾನು ನನಗೆ ತನಗೆ ಬೇಕಾದ ಬಾಯಿ ಮುಚ್ಚಿಸ್ತಾನೆ, ನಿನಗೆ ಬೇಕಾದಾಗ ಅಲ್ಲ ಅಂತ ಹೇಳ್ತಾನೆ. ನನ್ನ ಕೈ ನೀ ಬಾಯಿ ಮುಚ್ಚೋದಿಲ್ಲ, ನನಗೆ ಬೇಕಾದ ಬಾಯಿ ತೆಗೆದ ಪ್ರಯೋಗ ಮಾಡ್ತಾನೆ ದೇವ್ರು. ನಾನು ದೇವರೇ ನೀ ಶಕ್ತನಾಗಿದ್ದು ಈ ಬಾಯಿ ಮುಚ್ಚು ಅಂತ ಹೇಳ್ಬಿಟ್ರೆ ದೇವ್ರು ಈಗ ಮುಚ್ಚಿಬಿಟ್ರೆ ದೇವ್ರು ನಿನ್ನ ಮಾತು ಕೇಳಿದಾಗ ಗೊತ್ತಾಗತ್ತಾ? ದೇವ್ರು ಹೇಳ್ದಾಗ ಕೇಳುತ್ತೆ, ದೇವ್ರು ತನ್ನ ಇಷ್ಟ ಬಂದ ಮಾಡ್ತಾನೆ, ನೀ ಇಷ್ಟ ಬಂದ ಮಾಡೋದಿಲ್ಲ ಗೊತ್ತಾಯ್ತಾ? ಆ ಕಾಲಕ್ಕೆ ಬೇಕು ಅಂದ್ರೆ ಬಾಯಿ ತೆಗೆದ ಬರಬಾರ್ದು ಹಾಗೆ ಮಾಡ್ತಾನೆ. ಈಗ ಬದ್ರಿಕೊಂಡು ಬಿಟ್ಟಿರ್ತಾನೆ ಅಷ್ಟೇನೆ. ಆದ್ದರಿಂದ ದೇವರು ದೇವರೇ ಹೊರತು ನಿನ್ನ ಇಚ್ಛೆಯಿಂದ ದೇವ್ರು ಮಾಡೋದಿಲ್ಲ, ತನ್ನ ಇಚ್ಛೆಯಿಂದ ದೇವ್ರು ಮಾಡ್ತಾರೆ. ಇದನ್ನು ಡಿಫೈನ್ ಮಾಡ್ತಾರೆ ಮಧ್ವಾಚಾರ್ಯರು, ಅದಕ್ಕೆಲ್ಲ ಅರ್ಥ ಬರೀತಾರೆ. ಕೃಷ್ಣ ಹೇಳ್ತಾರೆ, ನಾನು ಸುಮ್ಮನೆ ಬಿಟ್ಬಿಡೋದಿಲ್ಲ, ಆಕ್ಷನ್ ತಗೋತೇನೆ ಅವ್ರ ಮೇಲೆ ಅಂತ ಹೇಳ್ತಾನೆ. ಏನ್ ಆಕ್ಷನ್ ಗೊತ್ತೇನು? ಯಾರಿದ್ದಾರಲ್ಲ, ತಾನಹಂ ವಿಹತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನ್ ಅಜಶ್ರ ವಶುಭಾನ್ ಆಸುರಿ ಶೇವ ಯೋನಿಸು, ಅವ್ರ ನಾಶ ಮಾಡ್ತೇನೆ ನಾನು, ಅಸುರ ಯೋನಿಗಳಲ್ಲಿ ಹುಟ್ಟಿಸ್ತೇನೆ, ಇನ್ನೂ ಕೂಡ ಹಾಳಾಗ್ಬೇಕು ಹಾಗೆ ಮಾಡ್ತೇನೆ. ಆಸುರೀನ್ ಯೋನಿ ಮಾಸ್ತ್ರಿ ಸಾಹ ಮಾಮ ಅಪ್ರಾಪ್ತೈದ ಕೌಂತೇಯ ತಥೋ ಯಾತಿ ಅಧಮಾಂ ಗತಿ. ಆಸುರಿಯಲ್ಲಿ ಹುಟ್ಟುತ್ತಾರೆ, ಇನ್ನೂ ಜ್ಞಾನ ಕಳ್ಕೊತಾರೆ, ಮತ್ತೆ ಕಳ್ಕೊತಾರೆ, ಕೊನೆಗೆ ಅಂಧಂತ ಮುಚ್ಚಿಗೆ ಹೋಗ್ತಾರೆ ಗೊತ್ತಾ? ಅವರು ನಾಶ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ. ದೇವತೆಗಳನ್ನ ದೈವೀ ಸಪ್ತಿಭೋಖ್ಯಾಯ ನಿಬಂಧಾಯ ಆಸುರಿ ಮತ, ದೈವೀ ಸಂಪತ್ತಿನವ್ರನ್ನ ಉದ್ಧಾರ ಮಾಡ್ತೇನೆ, ಆಸುರಿ ಸಂಪತ್ತಿನವ್ರನ್ನ ನಾಶ ಮಾಡ್ತೇನೆ. ಇದು ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ, ದುಷ್ಟರನ್ನು ಸಜೆಪಡಿಸ್ತೇನೆ. ಕೃಷ್ಣ ಅಡುಗೆ ಕೊಡದೆ ಹಾಗೆ ನಾವು ಜಾತ ಕಂಸವನಾರ್ಥಾಯ ಪಾಂಡವಾನಾಭಿತಾರ್ಥಾಯ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಗೌರವಾನಾಂ ವಿನಾಶಾಯ, ದೇವರು ಅಂದ್ರೆ ಹೀಗಿದ್ದಾನೆ. ಇಷ್ಟು ಹೇಳಿ ಅರ್ಜುನ ಅರ್ಥ ಮಾಡ್ಕೊ, ಮನುಷ್ಯ ಹಾಳಾಗ್ರೆ ಮೂರು ದಾರಿ ಇವೆ ಅಂತ ಹೇಳ್ತಾನೆ ಸುಭಾಷಿತ. ಮನುಷ್ಯ ಆದ ಮೂರು ದಾರಿ ಉಂಟು, ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶರಮಾತ್ಮರ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತ ತ್ರಯಂ ತ್ಯಜೆ. ಕಾಮ ಕ್ರೋಧ ಲೋಭ ಮೂರು ಕೂಡ ಏನು ಗೊತ್ತಾ? ಇವು ನರಕದ ಹಾದಿಗಳು, ಈ ಮೂರು ಬಿತ್ತೋದು ನರಕ ಗ್ಯಾರಂಟಿ ಹೋಗ್ತಾನೆ ಅಂತ. ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನಮಾತ್ಮನಃ, ಅಷ್ಟೇ ಅಲ್ಲ, ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತ ತ್ರಯಂ ತ್ಯಜೆ. ಕಾಮ ಕ್ರೋಧ ಲೋಭ ಮೂರು ಬಿಟ್ಟ ಅಂದ್ರೆ ಅವನೇ ನರಕ ತಪ್ಪಿತು ಅಂತ, ಮೂರು ಇತ್ತು ಅಂದ್ರೆ ನರಕ ಗ್ಯಾರಂಟಿ ಅಂತ. ನರಕದ ಮೂರು ಬಾಗಿಲು ಅಂತ ಇದ್ದೇನೆ, ಮತ್ತೆ ಸ್ವರ್ಗದ ಮೂರು ಬಾಗಿಲು ಯಾವುದು, ಮೋಕ್ಷದ ಮೂರು ಬಾಗಿಲು ಯಾವುದು ಅಂತ ಕೇಳಿದ್ರೆ, ನಾನಾ ಭಕ್ತಿ ವೈರಲ್ ಶ್ರವಣ ಮನನ ಧ್ಯಾನ, ಈ ಮೂರು ಇದ್ರೆ ಹಾಳಾಗ್ತಾನೆ, ಆ ಮೂರಿದ್ರೆ ಬದುಕಿ ಹೋಗ್ತಾನೆ. ಇಷ್ಟೇ ಅರ್ಜುನ ಹೀಗೆ ಬದುಕಬೇಕು. ಇನ್ನು ನಮ್ಮ ಜೀವನಕ್ಕೆ ದೊಡ್ಡ ಆಧಾರ ಯಾವ್ದಾಗಬೇಕು ಅಂತ ಅರ್ಜುನ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಏನೇ ಒಂದು ಮಾಡಬೇಕು ಶಾಸ್ತ್ರ ನೋಡಬೇಕು, ಮಾಡಬಹುದು ಮಾಡಿ, ಬಿಡಬೇಕು ಶಾಸ್ತ್ರ ನೋಡಬೇಕು ಬಿಡಿ, ಯಾವುದೇ ತೀರ್ಮಾನ ಮಾಡಬೇಕು ಸತ್ಯ ಡಾಕ್ಟ್ರ್ ಮಾತು, ತಿನ್ನು ತಿನ್ನು ಬೇಡ ಬೇಡ ಅಷ್ಟೇ, ತನ್ನ ತೀರ್ಮಾನ ಅಲ್ಲ ಅದು, ವೈದ್ಯನ ತೀರ್ಮಾನ ಇದು, ಶಾಸ್ತ್ರದ ತೀರ್ಮಾನ. ಶಾಸ್ತ್ರ ತಗೋ ಅಂತ ಹೇಳಿದ್ರೆ ತಗೋ, ಬೇಡ ಅಂದ್ರೆ ಬಿಟ್ಬಿಡು ಅಷ್ಟೇ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಅರ್ಜುನ ಶಾಸ್ತ್ರವನ್ನು ಆಧರಿಸಿ ಮನುಷ್ಯ ಬದುಕಬೇಕೆ ಹೊರತು ತಲೆ ತೋರಿಸಿದಾಗಲ್ಲ. ಇವತ್ತು ಶಾಸ್ತ್ರ ಕಂಡ್ರೆ ಮನುಷ್ಯ ನಗುತ್ತಾನೆ, ಆಚರಣೆ ಮಾಡೋದು ಬೇಡ, ಏನು ನಿಮ್ಮ ಮಹಾಶಾಸ್ತ್ರ ಅಂತ ಹೇಳಿಬಿಡ್ತಾರೆ. ತಪ್ಪು, ಶಾಸ್ತ್ರ ಹಾಗೆ ಮಾಡ್ಬೇಕು ಅಂತ ಹೇಳುತ್ತೆ, ಹೀಗೆ ಮಾಡಬಾರ್ದು ಅಂತ ಹೇಳುತ್ತೆ, ಅದೆಲ್ಲ ಕೇರ್ ಮಾಡೋದಿಲ್ಲ, ಮಡಿ ಮಡಿ ಅಂತ ಹಾರಾಡ್ತೀರಿ, ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆಸ್ಪತ್ರೆಗೆ ಹೋಗ್ತಾನೆ, ನರ್ಸಿಂಗ್ ಹೋಗ್ತಾನೆ, ಐಸಿಯು ಹೋಗಬೇಕಾಗಿರುತ್ತೆ, ಡಾಕ್ಟರ್ ಹೇಳ್ತಾರೆ ಹೀಗೆ ಬಾ ಅಂತ ಹೇಳ್ತಾರೆ, ತಪ್ಪು ಹೋಗ್ತಾನೆ, ಡೋಸ್ ಕೇರ್ ಅಂದ್ರೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾರೆ ಅಷ್ಟೇ. ನೋ, ಅವ್ನು ಹೋಗಿ ಬದುಕಬೇಕು, ನೀ ಹಾಗೆಲ್ಲ ಬರ್ಕೊಡು, ನಾ ಹೇಳಿದ ಬರಬೇಕು, ಒನ್ ಮಂತ್ ಟೈಮ್ ಅಂತ ಹೇಳ್ತಾರೆ, ಒಬ್ಬರೇ ಬರಬೇಕು, ಇಬ್ಬರೋಗಿಬ್ಬರೇ, ಐದು ನಿಮಿಷ ಹೋಗ್ಬೇಕು, ಮಾತಾಡಿಸ್ಬಾರ್ದು. ಡಾಕ್ಟ್ರ್ ಮಾತು ಹ್ಯಾಕ್ ಹೇಳ್ತಾರೆ ನೋಡಿದ್ರೆ, ಹಾಗೆ ಭಗವಂತನ ಮಾತನ್ನಕ್ಕೆ, ಯಾಕೆ ಈ ಡಾಕ್ಟ್ರು ವೈದ್ಯರು, ಅವ್ರು ಭವರೋಗ ವೈದ್ಯ ಭಗವಂತ ಗೊತ್ತಾ? ಅವನು ಹೇಳಿದ್ರೆ ಮಡಿ ಅಂದ್ರೆ ಮಡಿ, ಮೈಲಿಗೆ ಅಂದ್ರೆ ಮೈಲಿಗೆ, ಇದು ಬರುತ್ತೆ ಬರುತ್ತೆ, ಬರೋದಿಲ್ಲ ಬರೋದಿಲ್ಲ, ನಿಮಗೇನು ಗೊತ್ತಾಗುತ್ತದು? ನಮ್ಗಾರ ಭಾರಿ ಜನಗಳು ಎಂತ ಹುಚ್ಚು ಪ್ರಶ್ನೆ ಕೇಳ್ತಾರೆ ಗೊತ್ತೇ ಅಲ್ರಿ, ಕಷ್ಟಪಟ್ಟು ಮುಂದೆ ಹೋಗಿರ್ತೀರಿ, ಸ್ನಾನ ಮಾಡ್ತೀರಿ, ಕೊಡಿ ಉಟ್ಕೊಂಡು ಬರ್ತಿರ್ತೀರಿ, ನಾವೇನು ಸ್ವಲ್ಪ ಮುಕ್ತೇವಪ್ಪ, ಮೈಲಿಗೆ ಬಾಯಿ ಬಿಡುತ್ತಾರೆ ನಿಮಗೆ? ಇಷ್ಟು ಟಚ್ ಮಾಡಿದ್ರೆ ಮೈಲಿಗೆ ಆಗಿಬಿಡ್ತೀರಾ? ಏನು ಮಡಿರಿ ನಿಮ್ದು ಓಡೋಗಿ ಬಿಡುತ್ತಾರ ನಿಮ್ಮ ಮಡಿ ಅಂತ ತಮಾಷೆ ಮಾಡ್ತಾರೆ. ಸ್ವಚ್ಛ ಮಾಡಿದ್ರೆ ಹೋಗುತ್ತಾ, ಇದ್ಯಾವ ನ್ಯಾಯ ಇದು? ಚೆನ್ನಾಗಿ ಹೇಗೆ ಆಗ್ರೆ ಬಿಡ್ತಾರೆ, ಏನು ಎಂಥ ಪ್ರಶ್ನೆ ಕೇಳಿದ ಭಾರಿ ಕಷ್ಟ ಅಂತ ಮಡಿ ಮಾಡಿ ಬಿಟ್ಟೇ ಬಿಡ್ತಾರೆ ಸತ್ಯ ಕೇಳ್ಕೊಂಡ್ಬಿಟ್ಟು. ಹೌದಲ್ಲ ಆಯ್ತು ಮಡಿ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಹೌದಲ್ಲ ಹಾಗಿದ್ರೆ ಸರಿ, ಕರೆಂಟ್ ಇರುತ್ತೆ ಅದನ್ನ ಏನು ಮಾಡಬೇಕೇನು, ಜಸ್ಟ್ ಟಚ್ ಮಾಡು ಕೈಸೇವಿಲ್ಲ ಮಾಡೋಣಂತೆ. ಆ ಹಿಡ್ಕೋಬೇಕಾಗಿಲ್ಲ ನೀವು, ಅದು ಆಲಿಂಗನ ಮಾಡ್ಕೋಬೇಡಿ, ಜಸ್ಟ್ ಟಚ್ ಮಾಡಿ ಹೊಡೆದ ಕೊಡುತ್ತೆ ನಿಮ್ಮನ್ನು. ಅದು ಮುಟ್ಟಿದ್ರೆ ಕರೆಂಟ್ ಹೊಡೆಯೋದಾದ್ರೆ ಮುಟ್ಟಿದ್ರೆ ಮಡಿಯಾಗಿಲ್ಲ, ಯೋಚನೆ ಮಾಡಿ. ಬರೀ ಮುಟ್ಟೋದಷ್ಟೇ, ಮುಟ್ಟಿದ್ರೆ ಮಡಿ ಹೋಯ್ತು, ಅದು ಸ್ವಲ್ಪ ಡಿಸ್ಕನೆಕ್ಟ್ ಆಗುತ್ತೆ, ಮಡಿ ತುಂಬ ಎಲ್ಲ ಹೊರಟು ಇಷ್ಟೇ ಬಿಟ್ಟಿರೋ ಫ್ಯೂಸ್ ಹೋಗಿರುತ್ತೆ ಅಷ್ಟೇ. ಇಷ್ಟು ಫ್ಯೂಸ್ ಹೋಗ್ತಾರೆ ಎಷ್ಟು ಕಷ್ಟಾಗುತ್ತೆ ನೋಡಿದ್ರೆ, ಆ ಫ್ಯೂಸ್ ಅದ್ರ ಮತ್ತೆ ಬೆಳಕು ಬರುತ್ತೆ ನೋಡಿದ್ರೆ, ಆ ಫ್ಯೂಸ್ ಎಷ್ಟಿರುತ್ತೆ ಇಷ್ಟೇ ಇಷ್ಟು. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಜಗತ್ತಿನೊಳಗೆ ತಮಾಷೆ ಮಾಡಲಿಕ್ಕೆ ಶಾಸ್ತ್ರ ಅಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದ್ರೆ ಡಾಕ್ಟ್ರು ತಮಾಷೆ ಮಾಡಿ ಗಟ್ಟ ತುಂಬ ಅಷ್ಟೇ. ಅರ್ಥ ಮಾಡ್ಕೊಂಡ್ರೆ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಹೊರತು ಇಲ್ಲ ಹೋದ್ರೆ ಇಲ್ಲ. ಸ್ಕೂಲ್ಗೆ ಹೋಗ್ತೀರಿ, ಯೂನಿಫಾರ್ಮ್ ಎಲ್ಲ ಫಾಲೋ ಮಾಡಬೇಕು, ಇರೋ ವಾಪಸ್ ಕಳಿಸ್ತಾರೆ. ಡೊನೇಷನ್ನು ಯೂನಿಫಾರ್ಮ್ ಎಲ್ಲ ಅವ್ರು ಹೇಳಿ ಕೇಳಬೇಕು, ಅವ್ರು ಇದ್ರೆ ಕೇಳಿಸೋದಿಲ್ಲ. ಇವ್ನು ಇಷ್ಟ ನಮ್ಮ ಇಷ್ಟ ಅಂತಾರೆ, ಏನು ಮಾಡೋಂಗಿಲ್ಲ. ಅದು ಎಲ್ಲಿ ಹೋದ್ರೂ ಕೂಡ ಅದಕ್ಕೊಂದು ಕಂಟ್ರೋಲ್ ಇರುತ್ತೆ, ನಮಗೆ ಮಾತ್ರ ಕಂಟ್ರೋಲೇ ಇಲ್ಲ. ಹಾಗೆ ಬದುಕೇ ಏನರ್ಥ? ಅದಕ್ಕೆ ಅರ್ಜುನ ಯಶಾಸ್ತ್ರ ವಿಧಿ ಮುತ್ಸೃತ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂ ಗತಿ. ಎಲ್ಲ ನೆನ್ಪಿಟ್ಕೋಬೇಕಾದ್ರೆ ಯಹ ಶಾಸ್ತ್ರ ವಿಧಿ ಮುತ್ಸೃತ್ಯ, ಯಾವ ಶಾಸ್ತ್ರದ ವಿಧಿವಿಧಾನಗಳನ್ನ ಕೈಬಿಟ್ಟು ಬಿಟ್ಟು ವರ್ತತೆ ಕಾಮಕಾರತಃ ತಲೆ ತೋರಿಸ ಬದುಕ್ತಾನಲ್ಲ ನಸ ಸಿದ್ಧಿ ಮವಾಪ್ನೋತಿ, ಅವ್ರು ಯಾವ ಸಿದ್ಧಿನೂ ಬರೋದಿಲ್ಲ. ನ ಸುಖಂ ನ ಪರಾಂ ಗತಿ, ಇಲ್ಲೂ ಸುಖವಾಗಿರೋದಿಲ್ಲ, ಇಲ್ಲಿ ಸದ್ಗತಿಗೆ ಹೋಗೋದನ್ನು ನೆನಪಿರಲಿ ಅಂತ ಭಗವಂತ ಹೇಳ್ತಾರೆ. ಶಾಸ್ತ್ರದ ಮಹತ್ವವನ್ನು ಭಗವಂತನ ಬಾಯಲ್ಲಿ ಕೇಳ್ತಕ್ಕಂಥ ಅವಕಾಶ. ಯಶಾಸ್ತ್ರ ವಿಧಿ ಪುಸ್ತೃತ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂ ಗತಿ, ಇದು ಭಗವಂತನ ಸಂದೇಶ. 16ನೇ ಅಧ್ಯಾಯ ಸರಿಯಾಗಿ ಕೇಳಿದರೆ ಅಭಯದಿಂದ ಹಿಡಿದು ಎಲ್ಲ ಗುಣಗಳು ಸಾಧನೆ ಮಾಡ್ತಾನಾದ್ರಿಂದ ವಾಸುದೇವ ಅನ್ನೋ ಬ್ರಾಹ್ಮಣ ಆ ಮದ್ದಾನೆಯನ್ನ ವೀರಾಜನ ಕಂಟ್ರೋಲ್ ಮಾಡಿಬಿಟ್ಟು ಸುರಕ್ಷಿತವಾಗಿದ್ದಾನೆ. ಇದು ಅದರ ಕಥೆ. ಇಲ್ಲಿಗೆ 16ನೇ ಅಧ್ಯಾಯದ ಕಥೆ ಮುಗಿತು, ಸಾರಾಂಶನೂ ಮುಗಿತು. ಇನ್ನು ಉಳಿದಿರೋದು 2ನೇ ಅಧ್ಯಾಯ, 17 ಮತ್ತು 18. ನಾಳೆ ಸರಿಯಾಗಿ ಸಾಯಂಕಾಲ 6:00 ಪ್ರಾರಂಭ ಮಾಡಿ 17ನೇ ಅಧ್ಯಾಯದ ಕಥೆ ಏನು, 18ನೇ ಅಧ್ಯಾಯದ್ದೇನು, ಅವೆರಡಕ್ಕೆ ಏನು ಸಂಬಂಧ ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆ ಮಂಗಳವಾಗುತ್ತೆ. ನಾಳೆ ದಿವಸ ಗೀತೆಯ ಒಟ್ಟು ಸಾರ ಏನು ಎಂಬುದನ್ನು ಸಂಕ್ಷೇಪವಾಗಿ ನೋಡ್ತಾ ಇದನ್ನು ಕೃಷ್ಣಾರ್ಪಣ ಅಂತ ಹೇಳೋಣ ಅಂತ ಹೇಳ್ತಾ, ನಿನ್ನೆ ಹೇಳಿದಂತೆ ಭಗವದ್ಗೀತಾ ಮಹಾತ್ಮ ಪುಸ್ತಕ ಪೂರ್ತಿ ಸಿಗ ಹಾಗೆ ಹೇಳಿದಂತೆ